ಸತ್ಯವತ್ವಾಚ್ಯ ಅಷ್ಟೇ ಇಲ್ಲ, ಆಗವತನ ಸರಿಯಾಗಿ ಯೋಚನೆ ಮಾಡಿದ್ರು ಕೂಡ ಅದೇ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಪ್ರತ್ಯಕ್ಷಂತು ಸಂಭಾವಿತ ದೋಷ ಅಪ್ರಮಾಣಮಿ ಭವಿತು ಯುಕ್ತಂ. ಪ್ರತ್ಯಕ್ಷ ಎಂಬುದು ಸಂಭಾವಿತ ದೋಷ, ದೋಷ ಇರತಕ್ಕಂಥ ಚಾನ್ಸಸ್ ಇದೆ ಪ್ರತ್ಯಕ್ಷದಲ್ಲಿ, ಅದರಲ್ಲಿ ಇಲ್ಲ. ಆದ್ದರಿಂದಾಗಿಯೇ ಪ್ರತ್ಯಕ್ಷಕ್ಕಿಂತ ಅವೆರಡು ಪ್ರಬಲ ಅಂತ ಹೇಳಿ. ನಚ್ಚೆ ಉಪಜೀವ್ಯ ಉಪಜೀವಕತ್ವ ನ್ಯಾಯ ವಿರೋಧ, ಉಪಜೀವ್ಯ ಉಪಜೀವಕತ್ವ ನ್ಯಾಯ ನ್ಯಾಯಕ್ಕೆ ವಿರೋಧ ಬರುತ್ತೆ ಅಂತ ಕೇಳಿದರೆ ಅದು ಬರೋದಿಲ್ಲ. ಅಭಿಸರ್ಪಣಾದಿ ಅಭಾವಲಿಂಗೇನ ನಾಯಂ ಸರ್ಪ ಇತ್ಯಾದಿ ಆಪ್ತವಾಕ್ಯೇನ ಚ ಉಪಜೀವಕೇನ ಅಪಿ ನಿರವಕಾಶೇನ ಸಾವಕಾಶಸ್ಯ ಉಪಜೀವ್ಯಸ್ಯ ಅಪಿ ಸರ್ಪಭ್ರಮಸ್ಯ ಪಾಥದರ್ಶನ. ಇದು ಅನುವಾದ. ಸರ್ಪಭ್ರಮ, ಸರ್ಪಭ್ರಮ ಅಂದ್ರೇನು? ರಜ್ಜು ಸರ್ಪಜ್ಞಾನ. ರಜ್ಜು ಸರ್ಪದಲ್ಲಿ ಏನಾಗಿದೆ, ಸರ್ಪ ಅನ್ನೋದೇನಾಯ್ತಲ್ಲಿ ಕಾಣಿಸ್ತು, ಆಮೇಲೆ ಏನಾಗಿದೆ ನೋಡಿದರೆ ಇಲ್ಲ. ಸೊ ಸರ್ಪ ಪ್ರತ್ಯಕ್ಷದಿಂದ ಗೊತ್ತಾಗಿದ್ದರೂ ಕೂಡ ಅದು ಆಮೇಲೆ ಬಾಧಿತವಾಗೋದ್ರಿಂದ ಪ್ರತ್ಯಕ್ಷದಿಂದ ಬರತಕ್ಕಂಥ ಜಗತ್ಸತ್ಯತ್ವ ಸಾವಕಾಶ ಅಂತ ಅನುವಾದ. ಪ್ರತ್ಯಕ್ಷ ಅಂಬೋದು ಸಾವಕಾಶ, ಅನುಮಾನ ನಿರ್ವಕ ಅನುಮಾನವತ್ತ ಆಗಬಹುದು ನಿರವಕಾಶ. ಸಾವಕಾಶ ಅಂದ್ರೇನೋ ಬೇರೆ ಅರ್ಥ ಮಾಡೋಕ್ಕೆ ಅವಕಾಶ ಇದೆ, ನಿರವಕಾಶ ಅಂದ್ರೇನೋ ಬೇರೆ ಅರ್ಥ ಮಾಡೋಕ್ಕೆ ಅವಕಾಶ ಇಲ್ಲ ಅಂತ ವಾದ ಮುಂದಿಡ್ತಾರೆ. ತದೇ ತತ್ರ ಇದಂತ ಮಾತ್ರ ಭೋಜೀವ್ಯ ಪ್ರವರ್ತನಾತ್ ಅದೋಷ ಇತಿ ಚೇತ್ ತರ್ಹಿ ಪ್ರಕೃತಿ ಅಪಿ ತಥಾ ಅಸ್ತು ಇತ್ಯತಃ. ತತ್ರ ಇದಂತ ಮಾತ್ರ ಭೋಜೀವ್ಯ ಪ್ರವರ್ತನಾದ ಅದೋಷ ಇತಿ ಚೇತ್. ಹಾಗಿದ್ರೆ ಇಲ್ಲಿ ಇದಂ ಅಂತ ಇಟ್ಕೊಂಡು ಅಷ್ಟೇ ಹೊರತು ಇನ್ನೇನೂ ಇಲ್ಲ ಅಂತ ಹೇಳಿದೆ. ಅದಕ್ಕೆ ಹೇಳ್ತಾರೆ ಪ್ರತ್ಯಕ್ಷ ಸಿದ್ಧಂ ಅನ್ನೇನ ಕೇನಾಪಿ ಬಾಧ್ಯಂ ದೃಷ್ಟಂ. ಇಂಪಾರ್ಟೆಂಟ್. ಪ್ರತ್ಯಕ್ಷಕ್ಕೆ ಏನು ಮಾಡಿದ್ರು ಅವರೆಲ್ಲ ಸೆಕೆಂಡರಿ ಪ್ಲೇಸ್ ಕೊಟ್ಟರು, ಅರ್ಥ ಆಯ್ತಾ? ಪ್ರತ್ಯಕ್ಷ ಭಾಳ ಪ್ರೈಮರಿ ಪ್ರೂಫ್ ಏನೂ ಅಲ್ಲ ಅದು, ಅದು ಆಫ್ಟರ್ ಆಲ್ ಸೆಕೆಂಡರಿ ಅಂತ ವಾದ ಮುಂದೆ. ಇವತ್ತಿನವ್ರಿಗೆ ಕೂಡ ಬೇರೆಯವರಿಗೆ ಪ್ರತ್ಯಕ್ಷದ ಬಗ್ಗೆ ಅದರ ಮಹತ್ವ ಗೊತ್ತಿಲ್ಲ. ಆಚಾರ್ಯ ಹೇಳ್ತಾರೆ ನಚ ಪ್ರತ್ಯಕ್ಷ ಸಿದ್ಧಂ ಅನ್ನೇನ ಕೇನಾಪಿ ಬಾಧ್ಯಂ ದೃಷ್ಟಂ. ಪ್ರತ್ಯಕ್ಷದಿಂದ ಸಿದ್ಧವಾದದ್ದು ಅನ್ನೇನ ಕೇನಾಪಿ ಬೇರೆ ಯಾವುದೇ ಪ್ರಮಾಣದಿಂದ ಕೂಡ ಬಾಧಿತವಾಗೋದು ಸಾಧ್ಯವೇ ಇಲ್ಲ. ದೃಷ್ಟಂ ನಾವು ಅನುಭವದ ಸಿದ್ಧವಾಗಿರ್ತಕ್ಕಂಥ ವಿಚಾರ. ಇದನ್ನು ಅರ್ಥ ಮಾಡಿಕೊಂಡ್ರೆ ಪ್ರತ್ಯಕ್ಷಕ್ಕೆ ಎಷ್ಟು ವಿಶಿಷ್ಟವಾದ ಡ್ಯೂ ರೆಸ್ಪೆಕ್ಟ್ ಒಂದು ಪ್ಲೇಸ್ ಇದೆ ಪ್ರತ್ಯಕ್ಷಕ್ಕೆ, ಆ ಪ್ಲೇಸನ್ನು ರೆಕಗ್ನೈಸ್ ಮಾಡಿ ಆಚಾರ ಹೇಳ್ತಾರೆ. ಆದ್ದರಿಂದ ಅದು ಭಾರಿ ಮಹತ್ವ ಉಂಟು. ನಚ ಪ್ರತ್ಯಕ್ಷ ಸಿದ್ಧಂ ಅನ್ಯೇನ ಕೇನ ಅಪಿ ಬಾಧ್ಯಂ ದೃಷ್ಟಂ ಸ್ಯಾದೇತದೇವಂ. ಯದಿ ಪ್ರತ್ಯಕ್ಷ ಮಾತ್ರ ಸಿದ್ಧಮಿ ಪ್ರತ್ಯಕ್ಷಾದನ್ಯೇನ ಕೇನಾಪಿ ಅನುಮಾನೇನ ಆಗಮೇನ ವಾ ಬಾಧ್ಯಂ ದೃಷ್ಟಂ ಸ್ಯಾತ್. ನಚ ಏತದಸ್ತಿ ದೂರೇತ ಉಪಜೀವ್ಯ ಪ್ರತ್ಯಕ್ಷ ಸಿದ್ಧಂ. ಪ್ರತ್ಯಕ್ಷದಲ್ಲೂ ಕೂಡ ಎರಡು ವಿಧ, ಸಾಮಾನ್ಯ ಪ್ರತ್ಯಕ್ಷ ವಿಶೇಷ ಪ್ರತ್ಯಕ್ಷ ಅಂತೇಳಿ. ಉಪಜೀವ್ಯ ಪ್ರತ್ಯಕ್ಷ ವಿಶೇಷ ಪ್ರತ್ಯಕ್ಷ. ವಿಶೇಷ ಪ್ರತ್ಯಕ್ಷ ಅಂದ್ರೇನು? ಪರೀಕ್ಷೆ ಮಾಡಿ ಖಚಿತವಾಗಿ ತಿಳ್ಕೊಳ್ತಕ್ಕಂಥ ಪ್ರತ್ಯ ವೆಲ್ ಟೆಸ್ಟೆಡ್. ವೆಲ್ ಟೆಸ್ಟೆಡ್ ಪ್ರತ್ಯಕ್ಷದಿಂದ ಜ್ಞಾನ ಬಂದ ಮೇಲೆ ಅದು ಯಾವ ಕಾರಣದಿಂದ ಏನಾಗಲಿಕ್ಕೆ ಸಾಧ್ಯ ಇಲ್ಲ, ನೆಗೆಟ್ ಆಗೋದಿಲ್ಲ ಅಂತ ಹೇಳ್ತಾರೆ. ಇದು ಬಹಳ ಇಂಪಾರ್ಟೆಂಟ್ ಅಂತ. ಅದ್ಯಾತಕ್ಕೆ ಸರಿ, ಅದಕ್ಕೆ ಹೇಳಿ ಸರಿಯಾಗಿ ನೋಡು ಅಂತ ಹೇಳಿ. ಉದಾಹರಣೆಗೆ ರಜ್ಜು ಸರ್ಪಜ್ಞಾನ ನೋಡೋದು ಪ್ರತ್ಯಕ್ಷ ಅನ್ನಿಸ್ತು, ಆದರೆ ಸರಿ ಪ್ರತ್ಯಕ್ಷ ಅಲ್ಲ. ಪ್ರಮಾಣಿಸಿ ನೋಡು ಅಂದ್ರೇನು? ಪ್ರತ್ಯಕ್ಷ ವೆರಿಫೈ ಮಾಡ್ಕೊ ಅಂತ. ವೆರಿಫೈ ಯಾವ್ದರಿಂದ ಮಾಡಬೇಕು? ಅದನ್ನು ಮತ್ತೆ ಪ್ರತ್ಯಕ್ಷದಿಂದನೇ ಮಾಡಬೇಕು. ಅದು ದೂರದ ಸಾಕ್ಷಿ ಅಲ್ಟಿಮೇಟ್ ಏನು ಕೊಡುತ್ತೆ? ದೂರದಿಂದ ನೋಡಿದ ಪ್ರತ್ಯಕ್ಷ, ಹತ್ರ ನೋಡಿದ ಇಲ್ಲ ಕ್ಲಿಯರ್ ಪ್ರತ್ಯಕ್ಷ. ಸೊ ಪ್ರಮಾಣಿಸಿ ನೋಡು ಅಂದ್ರೇನು? ಪ್ರತ್ಯಕ್ಷದ ಸರಿಯಾಗಿ ನೋಡು ಅಂತ ಅಷ್ಟೇ ಅರ್ಥ ಹೊರತು ಸಾಕ್ಷಿಯಿಂದ ನೋಡು. ಒಂದು ವಿವರ್ಸ್ ಹತ್ರ ಹೋಗಿ ನೋಡಿದ ಏನು ಮಾಡುತ್ತೆ ಸಾಕ್ಷಿ? ಗ್ರಹಣ ಮಾಡಬೇಕು. ದೂರ ಇದ್ದ ಸಾಕ್ಷಿ ಏನು ಹೇಳುತ್ತೆ ಗೊತ್ತಾ? ಶುಕ್ತಿ ನೋಡಿದೆ ಅದೇ ಅಂತ ತಿಳ್ಕೊಂಡ ತಕ್ಷಣ ಬೆಳ್ಳಿ ಅಂತ ಹೇಳಿದ. ಇನ್ನೊಬ್ಬ ಹೇಳಿದ ಇಲ್ಲ ಇಲ್ಲ ಸರಿಯಾಗಿ ನೋಡು ಅಂತ ಹೇಳಿ. ಯಾತಕ್ಕೆ? ದೂರ ಇದೆ, ಸಾಕ್ಷಿ ಒಪ್ಕೊಳ್ಳುತ್ತೆ. ಹೌದು ಹೌದು ದೂರ ಇದೆ, ಐ ಬೇಬಿ ರಾಂಗ್ ಅಂತ ಹೇಳುತ್ತೆ. ಹತ್ರ ಹೋಗಿ ನೋಡಿದಾಗ ನೋ ಐ ಆಮ್ ಕರೆಕ್ಟ್ ಅಂತ ಹೇಳಿ. ಸಾಕ್ಷಿಗೆ ಇದು ಗೊತ್ತಿದೆ. ಸಾಕ್ಷಿಗೆ ಹೌದು ತಾನು ಸರಿ ಇದ್ದೇನೆ ಸಾಕ್ಷಿಗೆ ಗುರುತು ಗುರುತಿಡ್ಬಿಡುತ್ತೆ. ದೂರ ಇದೆ ಹೇಳೋದಕ್ಕಾಗೋದಿಲ್ಲ ಅಂತ ಹೇಳುತ್ತೆ ಸಾಕ್ಷಿ. ಹತ್ರ ಇದ್ದಾಗ ನಾನು ಹೇಳ್ತೇನೆ ಅಂತ ಹೇಳುತ್ತೆ. ಇಂಥ ಹೇಳ್ತೇನೆ ಅಂತ ಸಾಕ್ಷಿ ಒಪ್ಕೊಂಡು ಪ್ರತ್ಯಕ್ಷ ಏನು ಮಾಡೋಕ್ಕೆ ಬರೋದಿಲ್ಲ ಯಾವಾಗಲೂ, ಅಲ್ಲಿಗಲ್ಲಿಗೆ ಕೊರೋದಿಲ್ಲ. ಅದಕ್ಕೇ ಪ್ರಬಲ ಸರಿಯಾದ ಪ್ರತ್ಯಕ್ಷ ಅಂದ್ರೆ ಅದೇ ಸರಿಯಾದ. ಹೌದೌದು ಅದರ್ವೈಸ್ ಏನದು? ಹೌದು ಡೌಟ್ ಬಂದ ಮಾತ್ರ. ಇಲ್ಲದ್ರೆ ಸಾಕ್ಷಿ ಏನು ಮಾಡುತ್ತೆ ಅಂದರೆ ಅದು ಪೆಂಡಿಂಗ್ ಇಟ್ಬಿಡುತ್ತೆ, ಹಾಗೆ ರಿಸೀವ್ ಮಾಡೋದಿಲ್ಲ. ಅದು ಯಾವುದೋ ಒಂದು ವಿಷಯ ಕೇಳ್ತಾರೆ, ಬಸ್ 12 ಗಂಟೆಗೆ ಹೌದ ಅಂತ ಕೇಳಿದರೆ ನಂಗೆ ಗೊತ್ತಿಲ್ಲ ಅಂತ ಹೇಳೋದು ಸಾಕ್ಷಿ. ಏನಿರ್ಬೋದು ಅಂತ ಹೇಳೋದು ನಂಗೆ ಗೊತ್ತಿಲ್ಲ ಅಷ್ಟೇ, ನನ್ನ ವಿಷಯ ಅಲ್ಲ. ಮೇ ಆರ್ ಮೇ ನಾಟ್ ಬಿ ಅಂತ ಹೇಳ್ಬಿಡುತ್ತೆ ಅಷ್ಟೇ. ತಾರೇ ಟೈಮ್ ಟೇಬಲ್ ನೋಡಿದ್ರೆ ಏನು ಮಾಡುತ್ತದ? ಹೌದು ಕರೆಕ್ಟ್ ಅಂತ ಹೇಳಿ ಅರ್ಥ ಆಯ್ತಾ? ಈಗ ಸಾಕ್ಷಿಗೆ ಆ ಶಕ್ತಿ ಇದೆ. ಯಾವುದೇ ಸಾಕ್ಷಿ ಸಾಕ್ಷಿ ಮಹತ್ವ ಅಂದ್ರೆ ಅದೇ, ಅದನ್ನು ಗುರುತಿಸ್ಬಿಟ್ರೆ ಯೋಚನೆ ಇಲ್ಲ. ಸೊ ಬರೀ ಪ್ರತ್ಯಕ್ಷ ವೀಕ್ ಇರ್ಬೋದು, ಆದರೆ ಸಾಕ್ಷಿ ಪ್ರತ್ಯಕ್ಷ ಏನು ಮಾಡುತ್ತದ್ರ ಟೆಸ್ಟ್ ಮಾಡೋದು, ಟೆಸ್ಟ್ ಮಾಡಿ ಅಕ್ಸೆಪ್ಟ್ ಮಾಡಿದ ಮೇಲೆ ಏನು ಮಾಡೋಕ್ಕಾಗೋದಿಲ್ಲ. ಅರ್ಥ ಆಯ್ತಾ? ಈಗ ಅದನ್ನು ಅರ್ಥ ಮಾಡ್ಕೊ. ಬೇರೆಯವರಿಗೆ ಈ ಕಾನ್ಸೆಪ್ಟ್ ಇಲ್ಲ. ಪ್ರತ್ಯಕ್ಷ ಪ್ರಬಲ ಪ್ರತ್ಯಕ್ಷ ಸ್ಪಷ್ಟ ಪ್ರತ್ಯಕ್ಷ ಉಪಜೀವ ಪ್ರತ್ಯಕ್ಷ ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಅವು ಇವೆಲ್ಲದಕ್ಕೆ ಅರ್ಥ ಇರೋದು ಸಾಕ್ಷಿಯೇ ವೆರಿಫೈ ಮಾಡಿದ ಪ್ರತ್ಯಕ್ಷ ಅಂತ ಅರ್ಥ. ಸಾಕ್ಷಿ ವೆರಿಫೈಡ್ ಇದಿರುತ್ತೆ ಅಂತಲ್ಲ, ನಾನ್ ವೆರಿಫೈಡ್ ಥಿಂಗ್ಸ್ ಬೇರೆ, ವೆರಿಫೈಡ್ ಥಿಂಗ್ಸ್ ಬೇರೆ. ರುಚಿ ಬಗ್ಗೆ ಇರೋ ಹಣ್ಣಿನ ನೋಡಿ ಎಷ್ಟೇ ಮಾತಾಡ್ತೀವಿ, ಅದು ಬಣ್ಣ ಹಾಕಿ ಏನೋ ಮಾಡಿಬಿಟ್ಟಿರ್ತಾರೆ ತಿಳ್ಕೊಂಬ. ಆದರೆ ರುಚಿ ನೋಡಿದ ಮೇಲೆ ಗೊತ್ತಾಗ್ಬಿಡುತ್ತೆ ಇದೇನು ಹೇಳೋಕ್ಕಾಗಲ್ಲ. ಅಲ್ಲಿವರೆಗೂ ಮೋಸ ಮಾಡ್ಬೋದು, ರುಚಿನ ನೋಡೋದಕ್ಕೆ ಮೋಸ ಮಾಡ್ಬೋದು, ನಾಲಿಗೆ ಮೋಸ ಮಾಡೋಕ್ಕಾಗೋದಿಲ್ಲ. ಇದರ್ಥ ಮಾಡಿಕೊಂಡ್ರೆ ಎಷ್ಟು ಮಹತ್ವವನ್ನು ಪ್ರತ್ಯಕ್ಷದ ಬಗ್ಗೆ ಕೊಟ್ಟ ಮಾಹಿತಿ. ನಜ ಪ್ರತ್ಯಕ್ಷ ಸಿದ್ಧಂ ಅನ್ಯೇನ ಕೇನಾಪಿ ಪಾಧ್ಯಂ ದೃಷ್ಟಂ ದೂರೇತು ಉಪಜೀವ ಪ್ರತ್ಯಕ್ಷ ಸಿದ್ಧಂ. ಸರ್ವ ಉಪಜೀವ ಪ್ರತ್ಯಕ್ಷ ಸಿದ್ಧಂತೂ ದೂರೇ. ಉಪಜೀವ ಪ್ರತ್ಯಕ್ಷ ಸಿದ್ಧ ಅಂದ್ರೆ ಏನು ಮಾಡಲಿಕ್ಕೆ ಬರೋದಿಲ್ಲ, ಏನು ಸ್ಟಾರ್ಟ್ ಆಗಿದೆ ಏನೂ ಇಲ್ಲ, ಮತ್ತೆ ಹೇಳಬೇಕು ಬೇಡ ನನಗೆ. ಈಗ ಶ್ರೀಪಾದರಾಜ ಆರಾಧನೆ ನಿಮಿತ್ತ ಇಂಟರ್ನೆಟ್ನಲ್ಲಿ ಕಾರ್ಯಕ್ರಮ ಇದೆ. ಶ್ರೀಪಾದರಾಜರು ಇವತ್ತು ತುಂಬ ಜನಗಳಿಗೆ ಶ್ರೀಪಾದರ ಆರಾಧನೆ ಮಾಡಿ ಅವ್ರ ಬಗ್ಗೆ ಗೊತ್ತಿರುವಂಥ ಸಿದ್ಧ ಮಾಹಿತಿ ಅಂದ್ರೇನು, ಅವರು ಸ್ಮರಣೆ ಮಾಡಿದವರಿಗೆ ಅವತ್ತು ಪುಷ್ಟಾನ್ನ ಭೋಜನ ಖಚಿತ. ಇಷ್ಟು ಶ್ರೀಪಾದರಾಜರ ಬಗ್ಗೆ ಭಾಳ ಸ್ಪಷ್ಟವಾಗಿ ಗೊತ್ತಿರತಕ್ಕಂಥ ವಿಚಾರ ಇದು. ಭಾಳ ಸ್ಪಷ್ಟವಾಗಿ ಅನುಭವ ಸಿದ್ಧವಾದ ವಿಚಾರ ಕೂಡ ಹೌದು. ನೂರಾರು ಜನ ಸಾವಿರಾರು ಜನ ಇವತ್ತು ಸ್ಮರಣೆ ಮಾಡಿಕೊಂಡಂಥ ಸಿದ್ಧಿ ಪಡೆದವರಿದ್ದಾರೆ. ಅದರಿಂದ ಅವರಿಗೆ ಶ್ರೀಪಾದರಾಜರು, ರಾಜಭೋಗಕ್ಕೆ ಹೆಸರಾದ ಮಹಾನುಭಾವರು ಶ್ರೀಪಾದರಾಜರು. ಅವರು ಮೂಲತಃ ಈ ಪ್ರಾಂತದವರು, ಅಬ್ಬೂರಿನ ಪ್ರಾಂತದವರು. ಅಲ್ಲಿದ್ದಂಥ ಶೇಷಗಿರಿಯಪ್ಪ ಗಿರಿಯಮ್ಮ ಎಂಬ ದಂಪತಿಗಳ ಮಕ್ಕಳಾಗಿ ಅವತಾರ ಮಾಡಿದವರು. ಲಕ್ಷ್ಮೀನಾರಾಯಣ ಅಂತವರ ಪೂರ್ವಾಶ್ರಮದ ಹೆಸರು. ಚಿಕ್ಕ ಮಗುವಾಗಿದ್ದಾಗಲೇ ಒಂದು ವಿಶೇಷ ಪ್ರಸಂಗದಲ್ಲಿ ಸ್ವರ್ಣವರ್ಣ ತೀರ್ಥರು ಅವರು. ಸುವರ್ಣವರ್ಣೋ ಹೇಮಾಂಗ ವಿಷ್ಣು ಸಹಸ್ರನಾಮದ ಹೆಸರದು. ಸುವರ್ಣ ಸ್ವರ್ಣ ಸುವರ್ಣವರ್ಣ ತೀರ್ಥರು ಸಂಚಾರ ಕ್ರಮೇಣ ಅಬ್ಬೂರಿಗೆ ಬರ್ತಾರೆ. ಆ ಸಮಯದಲ್ಲಿ ಪುರುಷೋತ್ತಮ ತೀರ್ಥರು ಅಲ್ಲಿರ್ತಾರೆ. ತುಂಬ ದಿವಸ ಆಗಿರುತ್ತೆ ಅಬ್ಬೂರಿಗೆ ಬಂದವರು. ಅಲ್ಲಿ ಬರೋತ್ತೆ ಸಾಯಂಕಾಲ ಆಗಿರುತ್ತೆ. ದಾರಿ ಈಗೆಲ್ಲ ಸ್ವಲ್ಪ ಇದಾಗಿದೆ, ರೋಡ್ ಗೇಟ್ ಇದೆ. ಹಿಂದೆಲ್ಲ ಏನಾದರೂ ಫಲವತ್ತಾದ ಭೂಮಿಯಲ್ಲಿರೋದು, ಹೀಗಾಗಿ ಕಾಡು ಮೇಡು ಭಾರಿ ಚಿಕ್ಕಾಗಿದ್ದು, ದಾರಿ ಹುಡುಕೋದು ಭಾರಿ ಕಷ್ಟ ಆಯಿತು ಅಂತ ಹೇಳಿ ನೋಡ್ತಾ ಇದ್ರು. ಆಗ ದನಕಾಯ ಹುಡುಗರಲ್ಲಿದ್ದರು, ಅಲ್ಲೊಂದು ಮಗು ಇದು ಇತ್ತು. ಚಿಕ್ಕ ಮಕ್ಕಳು ಸ್ವಭಾವ ಆಚಾರ ಎತ್ತಿನಿಂದ ಹೋಗಿದ್ದ ಕಥೆ ನಮಗೆ ಗೊತ್ತಿದೆ. ಅದು ಜೊತೆಗೆ ಇದು ಹೋಗಿದ್ದರು, ಇವರು ದನಕಾಯ ಕೆಲಸ ಮಾಡೋರಲ್ಲ, ಸುಮ್ಮನೆ ಮಗು ಅಲ್ಲಿ ಹೋಗಿತ್ತು. ಕೇಳೋದಕ್ಕೆ ಎಂತ ಹೋದರು, ಈ ಮಗು ಕಾಣಿಸ್ತು ತಕ್ಷಣ ಕೇಳಿದ್ರು, ಅಬ್ಬೂರು ಎಷ್ಟು ದೂರ ಆಗುತ್ತೆ ಇಲ್ಲಿಗೆ ಅಂತ ಕೇಳಿದ್ರು. ಅಬ್ಬೂರು ಎಷ್ಟು ದೂರ ಆಗುತ್ತೆ ಅಂತ ಕೇಳಿದ ತಕ್ಷಣ ಮಗು ಎಷ್ಟು ದೂರ ಅಂತ ಹೇಳಬಾರ್ದೆ ಹೇಳಲಿಲ್ಲ, ನನ್ನ ನೋಡಿ ಆ ಸೂರ್ಯನ ನೋಡಿ ಈ ಹಸುಗಳನ್ನು ನೋಡಿ ಅಂತ ಹೇಳಿದ್ರು. ಅವ್ರಿಗೆ ಆಶ್ ಬಿಡಿದವ್ರಿಗೆ ಆಶ್ಚರ್ಯ ಆಗಿತ್ತು, ಏನು ಏನೋ ಏನು ಹೇಳುತ್ತಲ್ಲ ಗೊತ್ತು ಉಬಗು ಅಂತ ಹೇಳಿಬಿಟ್ಟು. ತಕ್ಷಣ ಅವ್ರ ಹಬ್ಬರು ತುಂಬ ಜ್ಞಾನಿಗಳು, ಅವ್ರೇನು ಹೇಳಿದ್ರು ತಕ್ಷಣನೇ ಹುಡುಗ ಭಾರಿ ಬುದ್ಧಿವಂತ. ಇದರ ಅರ್ಥ ಏನು ಅಂದರೆ, ಚಿಕ್ಕ ಹುಡುಗರಾದ ತಾನು ಸೂರ್ಯ ಮುಳುಗೋ ಹೊತ್ತಿನಲ್ಲಿ ಇದ್ದಾನೆ, ತಾನು ಚಿಕ್ಕ ಹುಡುಗ ಎಷ್ಟು ಇಷ್ಟು ಹಸು ನೋಡ್ಕೊಂಡು ಮನೆಗೆ ಹೋಗಬೇಕು ಅಂತ ಕೇಳಿದರೆ ದೂರ ಇದ್ದರೆ ಸಾಧ್ಯನಾ, ಅದು ಹತ್ತಿರ ಇರಲೇಬೇಕು ಅಂತ ಅರ್ಥ. ಈ ಮಾತು ಅರ್ಥ ಮಾಡ್ಕೊಂಡು ಭಾರಿ ಖುಷಿಯಾಯಿತು. ಸಂಜನಿಗೆ ಕುಡಿಸ್ಕೊಂಡು ಬಿಟ್ಟಿರುತ್ತೆ, ಬಾಬು ಗೊತ್ತು ಕುಡಿಸ್ಕೊಂಡ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಅವೇನು ಹೇಳಿ ಕಳಿಸ್ತಾರೆ ಮಗು ಯಾವುದು ಅಂತ ಹೇಳಿ ಕಳಿಸ್ತು. ತಕ್ಷಣ ಗೊತ್ತಾಯಿತು, ಭಾರಿ ಖುಷಿಯಾಯಿತು. ತಕ್ಷಣ ತಂದೆ ತಾಯಿನ ಕರೆಸಿ ಅವ್ರನ್ನ ಈ ಮಗು ನಂಬಿ ಕೊಡಬೇಕು, ಉಪನಯನಾದಿಗಳನ್ನು ಮಾಡಿ ಪಾಠ ಹೇಳಿ ಮುಂದೆ ಮಠಕ್ಕೆ ಉತ್ತರಾಧಿಕಾರಿನೂ ಮಾಡ್ತೀನಿ ಅಂತ ಹೇಳಿದಾಗ ಅವರಿಗೆ ಭಾರಿ ಖುಷಿನೂ ಆಯಿತು. ಒಂದು ಕಡೆಗೆ ದುಃಖ, ಒಂದು ಕಡೆಗೆ ಖುಷಿ. ಅದು ಶ್ರೇಷ್ಠ ಮಗ ಬಿಟ್ಟು ಹೋಗೋದು ಒಂಬ ಭಾವನೆ ಆದರೆ ಈ ಬಿಟ್ಟು ಹೋಗೋ ಪ್ರಶ್ನೆ ಬರೋದಿಲ್ಲ, ಜಗತ್ತಿಗೆ ಮುಟ್ಟೋದು ಅಂತ ಯೋಚನೆ ಮಾಡಿಕೊಂಡು ಒಪ್ಕೊಡ್ತಾರೆ. ಅಲ್ಲಿಂದ ಕರ್ಕೊಂಡು ಶ್ರೀರಂಗಕ್ಕೆ ಹೊರಟೋಗ್ತಾರೆ ಚಿಕ್ಕ ಮಗುನ. ಅಲ್ಲೇ ಉಪನಯನಾದಿಗಳು ಕೂಡ ಆಮೇಲೆ ಉಪನಯನಕ್ಕೆ ಪೂರ್ವದಲ್ಲೇ ಎಷ್ಟು ಪ್ರತಿಭಾವಾಗಿ ಅದರ ಕಾವ್ಯಮಯವಾಗಿ ಮಾತದು ಒಂದು ಕಾವ್ಯಮಯದ ಮಾತು ಸತ್ಯವಾದ ಮಾತು ಅರ್ಥ ಮಾಡಿಕೊಳ್ಳೋದು ಹೊರಟಾಗ ಅದೇ ಕಾವ್ಯವಾಗ. ಸಾಮಾನ್ಯ ವಿಷಯ ಕಾವ್ಯವಾಗ ಅದು ಯಾವಾಗ ಅಂತ ಹೇಳಿದರೆ ಧ್ವನ್ಯಾತ್ಮಕವಾಗಿ ವಿಶಿಷ್ಟ ರೀತಿಯಲ್ಲಿ ಹೇಳಿದಾಗ ಕಾವ್ಯ ಆಗುತ್ತೆ. ಆ ಕೆಲಸ ಮಾಡಿದ್ದಕ್ಕೆ ಮುಂದೆ ಅವರು ತಯಾರು ಮಾಡಿ 8 ವರ್ಷಕ್ಕೇನೆ ಆಶ್ರಮರು ಕೊಟ್ಟು ಅವರಿಗೆ ವಿಶೇಷವಾಗಿ ಲಕ್ಷ್ಮೀನಾರಾಯಣ ತೀರ್ಥರು ಅಂತ ಹೆಸರನ್ನು ಇಟ್ಟು ಇಟ್ಟ ಹೆಸರು ಶ್ರೀಪಾದರಾಜರು ಅಲ್ಲ, ಲಕ್ಷ್ಮೀನಾರಾಯಣ ತೀರ್ಥರು ಅಂತ ಹೆಸರು. ಪೂರ್ವಾಶ್ರಮದ ಹೆಸರು ಲಕ್ಷ್ಮೀನಾರಾಯಣ, ಅನಂತರ ಹೆಸರು ಲಕ್ಷ್ಮೀನಾರಾಯಣ ತೀರ್ಥರು ಅಂತ ಹೆಸರಾಯಿತು. ಮುಂದೆ ಅವರು ವಿಶೇಷ ಅಧ್ಯಯನಕ್ಕೋಸ್ಕರ ಅವರು ಸ್ವತಃ ಪಾಠವನ್ನು ಹೇಳಿದರು, ಜೊತೆಗೆ ವಿಶೇಷ ಅಧ್ಯಯನಕ್ಕೋಸ್ಕರ ವಿಭುಧೇಂದ್ರ ತೀರ್ಥರು ಅಂತೇಳಿ ರಾಮಚಂದ್ರ ತೀರ್ಥರ ಶಿಷ್ಯರು ಅವರ ಹತ್ರ ಪಾಠ ಕಳಿಸಿದರು. ಅವರು ಬಹಳ ದೊಡ್ಡ ವಿದ್ವಾಂಸರದ ಪ್ರಸಿದ್ಧಿಯಾದವರು ವಿಭುಧೇಂದ್ರ ತೀರ್ಥ. ವಿಪಾದರಾದರೆ ಪಾಠ ಹೇಳಬೇಕಾದ್ರೆ ಹೇಗಿರಬೇಕು ಅಂತ ಸುಲಭವಾಗಿ ಊಹಿಸಿಬಿಡ್ಬೋದು. ಅವರ ಹತ್ರ ಅನೇಕ ವರ್ಷಗಳ ಅಧ್ಯಯನವನ್ನು ಮಾಡಿ ಬರ್ತಾರೆ. ಇವರು ಅವತಾರ ಮಾಡಿದ ಕಾಲ 1402 1402 ಬೃಂದಾವನಸ್ಥರಾಗಿದ್ದು 1504 102 ವರ್ಷಗಳ ಕಾಲ ಇದ್ದವರು ಶ್ರೀ ವಾದಿರಾಜ ಸ್ವಾಮಿಗಳಾದ ಮೇಲೆ ಅವರು ವಾದಿರಾಜ ಸ್ವಾಮಿಗಳು ಕೂಡ ಆಮೇಲೆ ಇವರೇ ಮತ ಬೃಂದಾವನಸ್ಥರು ಆಮೇಲೆ ಅವರಾಗಿದ್ದರು. ಪೂರ್ತಿ 120 ವರ್ಷಗಳ ಕಾಲದ ಒಟ್ಟು ಜೀವನ ಅವರದಾದರೆ 102 ವರ್ಷಗಳ ಜೀವನ ಇವರು. ಸನ್ಯಾಸ ಇವರಿಗೂ 8 ವರ್ಷ ಅವರಿಗೂ 8 ವರ್ಷ. ಆ ಸುದೀರ್ಘ ಕಾಲದ ಸನ್ಯಾಸ ಮತ್ತು ಹೆಚ್ಚು ಕಾಲದ ಪೀಠಾಧಿಪತಿ ಎಲ್ಲ ಹೊಂದಿದವರು ಶ್ರೀಪಾದರಾಜ. ಅನಂತರ ಅವರು ಅನೇಕ ಮಹತ್ವಪೂರ್ಣವಾದ ಮಾಡ್ತಾ ಶ್ರೀರಂಗದಲ್ಲಿ ವಾಸ, ಅಬ್ಬೂರಿಗೆ ಬರೋದು ಎಲ್ಲ ಮಾಡ್ತಾ ಇದ್ರು. ಶ್ರೀರಂಗ ಪ್ರಾಂತದಲ್ಲಿ ಒಂದು ಕಡೆಗೆ ಅಧ್ಯಯನ ಮಾಡಿದ್ದರು, ಮತ್ತೊಂದು ಕಡೆಗೆ ಅಧ್ಯಯನ ಯಾವ ಮಟ್ಟದ್ದಾಗಿತ್ತು ಅನ್ನೋದನ್ನು ಹೇಳ್ತಾರೆ. ಅವರಲ್ಲಿ 2 ಗುಣಗಳ ಕಂಡು ಅಪಾಸಾರಣವಾದ ಪ್ರತಿಭೆ ವೈರಾಗ್ಯ ಎಲ್ಲ ತುಂಬಿತ್ತು. ಇನ್ನೊಂದು ಕಡೆಗೆ ರಾಜಭೋಗ, ರಾಜರ ಲಕ್ಷಣ ಇದ್ದಾಗಿತ್ತು ಅವರು. ಅದು ವೇದಾಂತ ಸಾಮ್ರಾಜ್ಯದಲ್ಲಿ ಕೂತ ರಾಜ ಆ ಅರ್ಥದಲ್ಲಿ. ಅದರಿಂದ ಅವರಿಗೆ ಭಾರಿ ವೈಭವ ಇದ್ದ ಕಾಲಕ್ಕೆ ಒಂದು ಸತ್ತು ಏನು ಮಾಡಿ ರಘುನಾಥ ತೀರ್ಥರು ಅಂತಕ್ಕಂಥ ಉತ್ತರಾದಿ ಮಠದ ಸ್ವಾಮಿಗಳು ಅವರು ವಿದ್ವತ್ತು ಬದಲಾದವುಗಳನ್ನು ಗಮನಿಸಿಬಿಟ್ಟು ಭಾರಿ ಸಂತೋಷಪಟ್ಟು ಅವರಿಗೆ ಕೊಟ್ಟ ಪ್ರಶಸ್ತಿನೇ ಶ್ರೀಪಾದರಾಜರು ಅಂತೇಳಿ. ಶ್ರೀಪಾದರು ಸಿಗ್ತಾರೆ, ರಾಜರು ಸಿಗ್ತಾರೆ, ಆದರೆ ಶ್ರೀಪಾದರಾದರು ನೀವೊಬ್ಬರೇ ಅಂತ ಹೇಳಿದರು. ಶ್ರೀಪಾದರು ಆಗಿ ರಾಜರು ಆಗಿರ್ತಕ್ಕಂಥ ಮಹಾನುಭಾವರು ನೀವು. ಶ್ರೀಪಾದರು ಯತಿಗಳಾಗಿ, ರಾಜರು ಭೋಗ ಮತ್ತು ವಿಶೇಷವಾದಂಥ ವರ್ಚಸ್ಸು ಮೊದಲಾದವುಗಳಿಂದ ಅಂತ ಹೇಳಿದಾಗ ಅದೇ ಹೆಸರು ರೂಢಿಗೆ ಬಂದು ಕೊನೆಗೆ ಶ್ರೀಪಾದರಾದರು ಅಂತ ಅವ್ರ ಹೆಸರಾಯಿತು. ಅವ್ರ ಮಠಕ್ಕೆ ಶ್ರೀಪಾದರಾದರು ಅಂತ ಹೆಸರಾಗಿ, ಶ್ರೀಪಾದರಾಜ ಮಠ ಅಂತ ಹೆಸರಾಗಿ. ಮೂಲತಃ ಪರಂಪರೆ ಪದ್ಮನಾಭತೀರ್ಥರ ಪರಂಪರೆ, ಶ್ರೀಮದ್ ಆಚಾರ್ಯ ಸಾಕ್ಷಾತ್ ಶಿಷ್ಯರು ಪದ್ಮನಾಭತೀರ್ಥರು. ಘಟ್ಟದ ಎಲ್ಲ ಮಠಗಳಿಗೂ ಮೂಲ ಪುರುಷರು ಪದ್ಮನಾಭತೀರ್ಥರೇ. ಯಹ ಕರ್ನಾಟಕ ಪೂರ್ವ ಸಜ್ಜನ ಗುರು ಶ್ರೀ ಪದ್ಮನಾಭಾಹ್ವಯಃ ಅಂತ ಋಷಿಕೇಶ ತೀರ್ಥರು ಸಂಪ್ರದಾಯ ಪದ್ಧತಿಯಲ್ಲಿ ಅವರನ್ನು ಕೊಂಡಾಡ್ತಾರೆ. ಕರ್ನಾಟಕ ಪೂರ್ವ ಸಜ್ಜನ ಗುರು, ಅಷ್ಟಮಠಗಳು ದಕ್ಷಿಣ ಕನ್ನಡ ಪ್ರಾಂತಕ್ಕಾದರೆ ಉಳಿದೆಲ್ಲ ಪ್ರಾಂತಕ್ಕೂ ಕೂಡ ಬಹಳ ಮುಖ್ಯ ಗುರುಗಳಾಗಿ ಶ್ರೀಮದ್ ಆಚಾರ್ಯರಿಂದ ನಿಯಮಿತರಾದವರು ಅಂತ ಹೇಳಿದರೆ ಶ್ರೀ ಪದ್ಮನಾಭ ತೀರ್ಥರು. ಅವರು ತಮ್ಮ ಮೂಲಮಠವನ್ನು ಮುಂದುವರಿಸಿದ ಜೊತೆಗೆ ಲಕ್ಷ್ಮೀಧರ ತೀರ್ಥರು ಅಂತಕ್ಕಂಥವರಿಗೆ ಸನ್ಯಾಸ ಮತ್ತು ಆಶ್ರಪೀಠವನ್ನು ಕೊಟ್ಟು ಪ್ರತ್ಯೇಕ ಶಾಖಾಮಠವನ್ನು ಮಾಡಿದರು. ಶಾಖಾಮಠವನ ಉದ್ದೇಶ ಏನು ಅಂದರೆ ತಿರುಗಿ ದೊಡ್ಡ ಜಾಗತ್ತಿದು ಬಂತು, ಎಲ್ಲ ಕಡೆ ಒಬ್ಬರೇ ಸ್ವಾಮಿಗಳು ಇರಲಿಕ್ಕೆ ಆಗೋದಿಲ್ಲ, ಅದಕ್ಕೊಂದು ಬ್ರಾಂಚ್ ಓಪನ್ ಯಾವಾಗ ಮಾಡ್ತಾರೆ, ನೆಸಿಟಿ ಬಂದಾಗ ಮಾಡ್ತಾರೆ. ಇವತ್ತು ಗಲಾಟೆ ಬ್ರಾಂಚ್ ಅಂತ ಆಗಿಬಿಟ್ಟಿದೆ, ಗಲಾಟೆಗೆ ಬ್ರಾಂಚ್ ಅಲ್ಲ, ವಿಷಯ ಪ್ರಸಾರ ಕಾರ್ಯಗಳಿಗೋಸ್ಕರ ಅನುಕೂಲವಾಗಲಿ ಅಂತೇಳಿ ಪದ್ಮನಾಭ ತೀರ್ಥರು ಆ ರೀತಿ ಮಾಡಿದ್ದು ಲಕ್ಷ್ಮೀಧರ ತೀರ್ಥರ ಮಠ ಅಂತಾಯ್ತು. ಅದೇ ರೀತಿ ಆಚಾರ್ಯ ಮೂರು ಜನ ಶಿಷ್ಯರು ಹಾಗೆ ಮಾಡಿದರು, ನಾಲ್ಕು ಜನ ಹಾಗೆ ಮಾಡಿರುವಂಥ ಪ್ರತೀತಿ ಉಂಟು. ಮಾಧವ ಪದ್ಮನಾಭ ತೀರ್ಥರು ನರಹರಿ ತೀರ್ಥರ ಮಠನೂ ಇತ್ತಂತೆ, ಅದು ಅನೇಕ ನೂರಾರು ವರ್ಷ ಕಾಲ ನಡೆದು ಆಮೇಲೆ ಒಂದು ಕಾಲಕ್ಕೆ ನಿಂತು ಹೋಗಿದೆ. ಜಗನ್ನಾಥ ತೀರ್ಥರು ಅನ್ನೋರವರಿಗೂ ಬಂದಂಥದ್ದು, ಆಮೇಲೆ ಅದು ಸ್ಟಾಪ್ ಆಗಿ ಹೋಗಿದೆ. ಅಲ್ಲಿವರೆಗೆ ಶಾಸನ ಸಿಗುತ್ತೆ, ಅದು ಅಧಿಕೃತವಾಗಿ ಸಿಗುತ್ತೆ, ಊಹೆಯಲ್ಲ. ಅನಂತರ ಮಾಧವ ತೀರ್ಥರ ಮಠ ಇದ್ದೇ ಇದೆ, ಅಷ್ಟೋಪ ತೀರ್ಥರ ಮಠನೂ ಇದೆ. ಈಗ ನಾಲ್ಕು ಜನ ಶಿಷ್ಯರು ಕೂಡ ಮಠಗಳನ್ನು ಮಾಡಿದ್ದು ಇತಿಹಾಸ. ಅದು ಆಚಾರ್ಯ ಅಂತದಕ್ಕೆಲ್ಲ ಆಚಾರ್ಯರೇ ಅಪ್ಪಣೆ ಕೊಟ್ಟಿರ್ತಾರೆ. ಅಲ್ಲಿ ಒಬ್ಬೇ ಸ್ವಾಮಿಗಳು ಮುದ್ರಾದಾಣಿಗಂತ ಎಷ್ಟು ಪರಿಚಿತಿ ಆಗುತ್ತೆ ಲೆಕ್ಕ ಹಾಕಿ. ಅನೇಕ ಶಿಷ್ಯರು ಸಾವಿರಾರು ಜನ ಇರ್ತಾರೆ. ಒಬ್ಬರು ಮನೆಗೆ ಒಂದು ವರ್ಷ ತೋದರೂ ಕೂಡ ಜೀವನ ಪೂರ್ತಿ ಹೋಗ್ಲಿಕ್ಕಾಗೋದಿಲ್ಲ, ಮತ್ತೊಮ್ಮೆ ಹೋಗ್ಲಿಕ್ಕಾಗೋದಿಲ್ಲ. ಸಹಜವಾಗಿ ಮಠಗಳ ಒಂದು ವ್ಯಾಪ್ತಿ ಬೆಳೀತಾ ಬಂತು. ಪದ್ಮನಾಭ ತೀರ್ಥರ ಮಠ ಅಂತ ಹೆಸರಿದ್ದಿತ್ತು. ಇವರಿಂದಾಗಿ ಏನಾಯಿತು, ಶ್ರೀಪಾದರಾಜ ಮಠ ಅಂತ ಹೆಸರನ್ನು ಪಡೀತು. ಶ್ರೀಪಾದರಾಜರು ಒಂದು ಕಡೆಗೆ ಅಸಾಧಾರಣವಾದಂತಹ ಈ ಶ್ರೀಪಾದರಾಜ ಅದು ಬಿರುದು ಪಡೆದಿದ್ದರ ಜೊತೆಗೆ ನಿತ್ಯದಲ್ಲೂ ಕೂಡ ಅವರು ದೊಡ್ಡ ದಾಖಲೆ ಅಂದರೆ ಭುಂಜಾನಂ ಷಷ್ಠಿ ಶಾಕಂ ಅಂತ ಸ್ವತಃ ಶ್ರೀ ಶ್ರೀ ವ್ಯಾಸರಾಜರಂತಹ ಮಹಾನುಭಾವರು ಹೇಳುತ್ತಾರೆ. 60 ವಿಧವಾದಂತಹ ಅಡಿಗೆ ಪದಾರ್ಥಗಳ ನಿತ್ಯ ಭೋಜನ, ವರ್ಷಕ್ಕೊಮ್ಮೆ ಮಾಡೋದು ಕಷ್ಟ, ಜೀವನದಲ್ಲಿ ನಾವು ಮಾಡೋದೇ ಕಷ್ಟ ಕೆಲವರಿಗೆ. ಅಂಥದ್ದು ಪ್ರತಿನಿತ್ಯದಲ್ಲೂ ಅಷ್ಟಾಗಬೇಕು ಅನ್ನೋದು ಅವ್ರ ವೈಭವವಾಗಿತ್ತು. ಅದಕ್ಕೆ ಶ್ರೀಪಾದರಾಜರು ಶ್ರೀಪಾದರಾಜರೇ. ಅದೇನದು ಕೃತಕವಾಗಿ ಅಲ್ಲ, ಬಳಸ್ಕೊಳ್ಬೇಕು ಅಲ್ಲ, ಸಹಜ ಒದಗ್ತಿತ್ತಂತೆ. ಅದು ವಿಶೇಷ, ಕಷ್ಟಪಟ್ಟು ಏರ್ಪಾಟು ಮಾಡ್ಕೊಳ್ಳೋದಲ್ಲ, ಆ ರೀತಿ ಏರ್ಪಾಟು ಆಗಿಬಿಡ್ತಿತ್ತು ಅಂತ ಹೇಳ್ತಾರೆ. ಅದನ್ನು ನೋಡಿದ ಅನೇಕರಿಗೆ ಭಾರಿ ಗೌರವ ಆಯ್ತು. ಸಹಜವಾಗಿ ಜೀವತ್ರ ವಿದ್ಯೆ ಒಪ್ಪಿಕೊಂಡಿರೋದ್ರಿಂದ ಸಂತೋಷ ಪಡೆದುಕೊಂಡು ಬೇಕಾಷ್ಟು ಜನ ಇದ್ರು. ಅದೇ ರೀತಿ ವಿರೋಧ ಮಾಡ್ತಕ್ಕಂಥ ಜನಗಳು ಇದ್ರು, ಅನೇಕ ಜನ ಅದನ್ನೇನು ಮಾಡ್ತಾ ಇದ್ರು, ಆಕ್ಷೇಪಣೆ ಮಾಡ್ತಾ ಇದ್ರು. ಒಂದು ಕಡೆ ಊಟದಲ್ಲೂ ಭೋಗ ಮತ್ತು ನಿತ್ಯದಲ್ಲೂ ವಿಚಿತ್ರವಾದ ಭೋಗ, ಮುತ್ತಿನ ಕವಚ ಮೇಲ್ಕುಲ ಅಂತ ವ್ಯಾಸರಾಜರೇ ಕೊಂಡಾಡ್ತಾರೆ. ಮಹಿಮೆ ಸಾಲದೆ ಎಷ್ಟು ಮಹಿಮೆ ಸಾಲದೆ ಅಂತ ಹೇಳಬೇಕಾದ್ರೆ ಶ್ರೀಪಾದರಾಜರ ಬಗ್ಗೆ ವರ್ಣನೆ ಮಾಡ್ತಾ ಹೇಳುತ್ತಾರೆ. ಅನೇಕ ವಿಧವಾದಂತಹ ಭಕ್ಷ್ಯಭೋಜ್ಯಗಳನ್ನು ಆಕ್ಷೇಪ ಮಾಡಲಿಕ್ಕೆ ಶುರು ಮಾಡಿದರು. ಓ ಇವ್ರು ಭಾರಿ ಬೇಕಾಗಿದೆ ಅದಕ್ಕೆ ಮಾಡ್ತಾರೆ ಅಂತ ತಿಳ್ಕೊಂಡಾಗ ಅವ್ರು ಏನು ಮಾಡಿದ್ರಂತೆ, ಎರಡು ರೀತಿ ಮಹಿಮೆ ತೋರಿಸ್ತಾರೆ. ಒಂದೇನು ಆಕ್ಷೇಪ ಮಾಡೋರೆಲ್ಲ ಕರೀತಾರೆ, ಎರಡು ಮೂರು ಹಂತದಲ್ಲಿ ಮಹಿಮೆ ತೋರಿಸಿತ್ತು. ಒಂದು ಹಂತದಲ್ಲಿ ನೋಡೋದನ್ನು ನೋಡಿ ಆಕ್ಷೇಪಣೆ ಮಾಡಿದವರಿಗೆ ಎಷ್ಟು ಜನ ಮಾಡಿದರೂ ಹೊಟ್ಟೆ ಉರಿ ಶುರು ಆಯ್ತು ಅಂತ ಆಗಲಿಲ್ಲ, ಒಳಗೆ ಹೇಗೋ ಹೊಟ್ಟೆ ಉರಿ ಇತ್ತು, ಇನ್ನು ಜಾಸ್ತಿ ಆಯಿತು ಅಂತ ಹೊಟ್ಟೆ ಗಿಚ್ಚು, ಹೊಟ್ಟೆ ಸಂಕಟ ಬಳಕೆ ಶುರು ಮಾಡಿಬಿಡ್ತಾರೆ, ಮೈಯೆಲ್ಲ ಬಣ್ಣ ಕೆಟ್ಟು ಹೋಗಿಬಿಡುತ್ತೆ. ಆಗ ತಪ್ಪಾಯಿತು ಅಂದರೆ ಕ್ಷಮೆ ಕೇಳಿದಾಗ ಅಲ್ಲಿಗೆ ವಿಷಯ ಬೋಧ ಹೋಗಿ ಮಹಾನುಭಾವರು ಅಂತ ಗೊತ್ತಾಯಿತು. ಆದರೆ ಒಂದೇ ಕಾಲಕ್ಕೆಲ್ಲ ಆಗಬೇಕಾಗಿಲ್ಲಲ್ಲ, ಮತ್ತೆ ಒಂದು ಗುಂಪು ಶುರುವಾಯಿತು, ಯಾವುದೋ ಒಂದು ಗುಂಪು, ಮತ್ತೆ ಆಕ್ಷೇಪಣೆ ಮಾಡಿದ್ರು. ಅವ್ರೇನು ಮಾಡಿದ್ರಂತಾಗ ತಾವೇನು ಭೋಜನ ಮಾಡಿ ಎಲ್ಲ ಕೂಡ ಹಸಿ ಪದ ಮತ್ತೆ ತೆಗೆದಿಟ್ಟರಂತ ಹಾಗೆ ತೆಗೆದು ಬಾಯಿಲ್ ಹಾಕ್ಕೊಂಡು ತೆಗೆದಿಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಹೊತ್ತಿನಲ್ಲಿ ಅದನ್ನು ಪೂರ್ತಿ ಹಿಟ್ಟು ಬೀಸಿದ್ರೆ ಮತ್ತೆ ಕಾಳು ಮಾಡೋಕ್ಕೆ ಸಾಧ್ಯನ ಅದನ್ನು ಸಾಧ್ಯ ಇಲ್ಲ. ಅಂಥ ಹೊತ್ತಿನ ಇಡೀ ಪದಾರ್ಥಗಳು ಹಾಗೇನೆ ಪ್ರತ್ಯೇಕ ಊಟ ಮಾಡೋಕ್ಕೆ ರುಚಿ ಆಗಿರಬೇಕು ಆಗಿರಬೇಕು. ಇನ್ನೂ ಫಾರಂ ಹೋದ್ರೆ ವಾಪಸ್ ಹೋಗಿಬಿಟ್ರೆ ಇನ್ನೂ ಹೋದ್ರೆ ಹಸಿ ಸೌತೆಕಾಯಿ ಪಲ್ಲೆ ಸೌತೆಕಾಯಿ ಬಿಡಬೇಕು ಮತ್ತು ವಾಪಸ್ಸಾಗಿ. ಅಂಥ ವರ್ಚಸ್ ತೋರಿಸಿದ್ರಂತೆ. ಆಗ ನಮಗೆ ದೇವರ ಮಹಿಮೆ ಗೊತ್ತಾಗುತ್ತೆ. ಜಗತ್ತನ್ನು ಸೃಷ್ಟಿ ಮಾಡಿ ಪರಮಾತ್ಮ ಕನಗೆ ಏನು ಮಾಡ್ತಾನೆ, ಯಥಪುರ ಎಲ್ಲ ವಾಪಸ್ ತೊಗೊಂಡ್ಬಿಡ್ತಾರೆ. ಅದೇ ಮೂಲಜಾಡ ಪ್ರಕೃತಿಗೆ ಚೇಂಜ್ ಆಗಿಬಿಡುತ್ತೆ ಅಂತ ಅರ್ಥ ಮಾಡಿಕೊಂಡು ದೇವರ ಮಹಿಮೆ ಎಷ್ಟು ಅದ್ಭುತ ಆಗೋದನ್ನು ಊಹೆ ಮಾಡಬಹುದು. ಶ್ರೀಪಾದರಾಜರು ಈ ರೀತಿ ಮಾಡಿದಾಗ ಅವರು ಭಗವದ್ಭಕ್ತರು ಹೇಗೆ ಮಾಡಿದಾಗ ಭಗವಂತ ಎಷ್ಟು ಸಮರ್ಥ ಅನ್ನೋದಕ್ಕೆ ಸಾಕ್ಷಿಯಾಯಿತು. ಮತ್ತು ಇನ್ನೊಂದು ಸತ್ಯನೂ ಅಂತ ಪ್ರಸಂಗ ಬಂತು. ಅದನ್ನೇನು ಮಾಡಿದರು, ಪ್ರಿಪೇರ್ ಮಾಡ್ಕೊಂಡ್ಬಿಡ್ತಾರೆ ಇವರು ರಾಜಭೋಗ ಅಂತ ಹೇಳ್ತಾರೆ ಅಂತ ಊಹೆ ಮಾಡಿಬಿಟ್ಟು ಒಂದು ಸವಾಲು ಹಾಕಿದರು. ಹಾಗಿದ್ದರೆ ಎಂಥ ಪ್ರಸಂಗದಲ್ಲೂ ನಿಮಗೆ ರಾಜಭೋಗ ಆಗೇ ಆಗತ್ತಾ, ಹಾಗೇ ಆಗತ್ತೆ ಅಂತ ಹೇಳಿ ತಕ್ಷ್ಟ ಆಯಿತು ಅಂತೇಳಿ ಉಪಾಯದಿಂದ ಅವ್ರು ಹೇಳಲಿಲ್ಲ. ಉಪಾಯದಿಂದ ಏನು ಮಾಡ್ತಾರೆ, ಎಲ್ಲೋ ಒಂದು ಭಿಕ್ಷೆಗೆಲ್ಲ ಕರ್ಕೊಂಡು ಹೋಗ್ತೇವೆ ಅಂತ ಹೇಳಿಬಿಟ್ಟು ದಾರಿ ತಪ್ಪಿಸಿಬಿಡ್ತಾರೆ. ಭಯಂಕರ ಕಾಡಲ್ಲಿ ಸಿಕ್ಕಾಕೊಳ್ಳ ಮಾಡ್ತಾರೆ. ಅದು ಯಾವ ಮನೆಗಳೂ ಸಿಗಬಾರ್ದು. ಅಂದರೆ ಪಚ್ಚಭೋಜ್ಯಲ್ಲ, ಊಟನೇ ಆಗಬಾರ್ದು ಅವತ್ತಿನ ದಿವಸ ಅವರಿಗೆ, ಭಿಕ್ಷೆನೇ ಆಗಬಾರ್ದು ಅಂತ ಒಂದು ಕುತಂತ್ರ ಮಾಡಿ ಒಂದು ಕಡೆಗೆ ಇಳಿಸಿಬಿಡ್ತಾರೆ. ಯಥಾಪ್ರಕಾರ ಹಿಂದಿನ ಕಾಲದ ಮಠಗಳು ಅಂತ ಹೇಳಿದರೆ ಹಿಂದೆ ಒಂದು ಪರಿವಾರನೇ ಹೋಗ್ತಾ ಇತ್ತು. ಆನೆ ಕುದುರೆ ಒಂದು ವ್ಯವಸ್ಥೆ ಇರ್ತದೆ. ರಾಜ ಒಬ್ಬರೇ ಹೋಗೋದಿಲ್ಲ, ಪರಿವಾರ ಸಮೇತ ರಾಜ ಹಾಗೆ ಹೋಗುತ್ತೆ. ಇವರಿಂದ ದೊಡ್ಡ ಪರಿವಾರ, ಅದು ಮಹಾಜ್ಞಾನಿಗಳಾಗ್ತಾ ಹೋದಂತೆ ಪರಿವಾರ ಸಂಖ್ಯೆ ಜಾಸ್ತಿ ಇದೆ. ಮಠದ ಎಲ್ಲರೂ ಹೋಗ್ತಿದ್ದಾರೆ, ನೂರಾರು ಜನಗಳು. ನೋಡಿದರೆ ಏನು ಕಾಣಿಸ್ತಾ ಇಲ್ಲ, ಅರೆ ಆಶ್ಚರ್ಯವಾಗಿ. ಫಸ್ಟ್ ಅವ್ರು ಏನು ಮಾಡಿದಾರಂತೆ, ಎಲ್ಲ ಜನಗಳಿಗೆ ಆತಂಕ ಏನಾಗ್ತಾ ಇದೆ ಇವತ್ತು ಅಂತೇಳಿ. ಶ್ರೀಪಾದರೆ ಯಾವ ಆತಂಕನೂ ಇಲ್ಲ, ಯಾಕೆ ಅದು ತಾವು ತಮ್ಮ ಶಕ್ತಿ ಅಂತ ತಿಳ್ಕೊಂಡ್ರೆ ಭಾವನೆ ಇರ್ತಿತ್ತು, ದೈವದತ್ವದ ಅನುಗ್ರಹ ಇದ್ದ ನಿಶ್ಚಿಂತೆಯಾಗಿತ್ತು. ಅಷ್ಟೊತ್ತು ಇನ್ನೇನು ಜನ ಆತಂಕಗಳು ಶುರುವಾಯಿತು. ಒಬ್ಬ ದೊಡ್ಡ ಗಾಡಿ ಬಂತಾನೆ, ಗಾಡಿ ತುಂಬ ಪದಾರ್ಥಗಳು, ಎಲ್ಲ ವಿಧವಾದ ಪದಾರ್ಥಗಳು. ಒಬ್ಬ ವರ್ತಕ ಆತ, ಪ್ರತಿ ವರ್ಷ ಬ್ರಹ್ಮೋತ್ಸವ ತಿರುಪತಿ ಕೊಡೋದಕ್ಕೋಸ್ಕರವಾಗಿ ಅದು ತಗೊಂಡು ಕಳಿಸ್ಕೊಡೋ ಅಭ್ಯಾಸ ಇಟ್ಕೊಂಡಿದ್ದ. ಅವತ್ತು ಹೊರಟಿದ್ದ, ಇಂದು ರಾತ್ರಿ ಸ್ವಪ್ನ ಆಗಿತ್ತಂತ ಅವನು. ಈ ಸರ್ ತಲೆ ತಂದು ಕೊಡಬೇಡ, ಇಲ್ಲ ಮಹಾನುಭಾವರಿದ್ದ ಅವರಿಗೆ ಒಪ್ಪಿಸಿಬಿಡೋ, ನನಗೆ ಬರುತ್ತೆ ಅಂತ ಹೇಳಿಬಿಟ್ಟು ಪರಮಾತ್ಮ ಸೂಚನೆ ಕೊಟ್ಟಿದ್ದು. ಅಲ್ಲದೇ ನೀವು ಫ್ರೀ ಕೊಡಬೇಡ ಅಂತ ಹೇಳಿ ರಕ್ತದ ಕಾಡಿಗೆ ಮಾಡಿಕೆ ಕೊಟ್ಟದ್ದು, ಅದು ಬೆಲೆ ನಾನೇ ಕೊಟ್ಬಿಡ್ತೀನಿ, ಅವ್ರನ್ನ ಕೇಳಬೇಡ ಅಂತ ಹೇಳಿ ಕೊಟ್ಬಿಟ್ಟಿದ್ದೆ. ಆ ಸ್ವಪ್ನದಲ್ಲಿ ಕೊಟ್ಟರೆ ಕೈಯಲ್ಲಿತ್ತಂತೆ, ಎದ್ದಾಗತ್ತೆ ಕೈ ಮಾಣಿಕೆ ಕೈಯಲ್ಲಿತ್ತು. ತಕ್ಷಣ ತೊಗೊಂಡು ಏನು ಮಾಡ್ತಾನಂತ, ಸೀದಾ ಅಲ್ಲಿ ಬಂದು ಎಲ್ಲ ಪದಾರ್ಥನೂ ಕೊಟ್ಟು, ಸ್ವಾಮಿ ಹೀಗಾಗಿದೆ ದಯವಿಟ್ಟು ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ದು. ಗುರುತು ಏನು ಅಂದರೆ ಮಾಣಿಕೆ ಇಡ್ತಾನೆ, ಅತ್ಯಂತ ಬೆಲೆ ಬಾಳತಕ್ಕ ದೇವ್ರು ಕೊಟ್ಟ ಮೇಲೆ ಆಗಿರ್ಬೇಕು. ಸ್ವಾಮಿ ಕೊಟ್ಟು ಮಂತ್ರಾಕ್ಷತೆಗೆ ಅಕ್ಕಿ ಅಂತ ಕರೆಯೋದಿಲ್ಲ, ಅವನ ಮಂತ್ರಾಕ್ಷತೆ ಅಂತ ಕರೀತೀವಿ. ಭಾರಿ ಖುಷಿಯಾಗೋಯ್ತು ಆ ಕ್ಷಣಕ್ಕೆ ಜನಗಳಿಗೆ ಆನಂದ ಆನಂದ ಊಟನೇ ಆಗಲ್ಲ ತಿಳ್ಕೊಂಡಿದ್ದೆ. ಯಥಾ ಪ್ರಕಾರ ಗುಂಜಾರಂಭ ಶಕ್ತಿ ಸಾಕಮ್ಮೆ ಆಗೋಯ್ತು. ಅದರಿಂದ ಅವ್ರದ್ದೇ ಸಹಜವಾದದ್ದು ಅಂತ ಗೊತ್ತಾಯ್ತಾರೆ. ಜೊತೆಗೆ ಅವರು ಆ ಭೋಗ ಅಂಬೋದು ಭಗವತ್ ಪ್ರೀತಿಗೋಸ್ಕರ ಹೊಂದಿದ್ದೆ, ಹೊತ್ತು ವೈಭವಕ್ಕೋಸ್ಕರ ಮಾಡ್ತಿರಲಿಲ್ಲ. ಸಿಂಹಾಸನದಲ್ಲಿ ರಕ್ತದ ಸಿಂಹಾಸನದಲ್ಲಿ ಕುಡ್ತಿದ್ರು. ಆಗಿನ ರಾಜ ಅವರು ಪರಮ ಶಿಷ್ಯನಾಗಿಬಿಟ್ಟಿದ್ದ, ಚಂದ್ರಗಿರಿಯ ರಾಜ ಅವರು ಪರಮ ಶಿಷ್ಯನಾಗಿಬಿಟ್ಟು ಅವರಿಗೆ ಆಗಿನ ಕಾಲಕ್ಕೆ 6 ಕೋಟಿ ವರಹ ಬೆಲೆ ಮಾಡ್ತಿದ್ದರು ಆಗಿನ ಕಾಲಕ್ಕೆ. ಅಂತ ರಕ್ತ ಸಿಂಹಾಸನ ಮಾಡಿ ಅವರಿಗೆ ಕೊಟ್ಟಿದ್ದರು. ಅದ್ರ ಕುರಿತು ಅಭಿಷೇಕವನ್ನು ಮಾಡ್ತಾರೆ. ಅವ್ರು ಎಷ್ಟು ವಿರಕ್ತರು ಅಂತ ಕೇಳಿದರೆ ಅಭಿಷೇಕ ಮುಗಿದ ಮೇಲೆ ಎಲ್ಲೇ ಇರೋದಕ್ಕೆ ಬಿಟ್ಟು ಹೊರಟುಬಿಟ್ರು. ಭೋಗ ಆಗ್ತಾನೆ ಇತ್ತು, ಹಾಗೆ ಬಿಡ್ತಾನೆ ಇತ್ತು. ಅದು ಈ ರೀತಿಯಾದ ಒಂದು ಸುಖ ಪ್ರಾರಬ್ಧ ಅಂತ ಏನು ಕರೀತಾರೆ, ಅದು ಅತ್ಯಂತ ಶ್ರೇಷ್ಠ ನಿದರ್ಶನ ಶ್ರೀಪಾದರ. ಅವ್ರ ಜೊತೆ ರಘುನಾಥ ತೀರ್ಥರು, ಅವರಿಗೂ ತುಂಬ ಒಡನಾಟ. ಉತ್ತರಾಯಣ ಮಾಡಿದ ರಘುನಾಥ ತೀರ್ಥರಿಗೂ ಅವರಿಗೂ ವಯಸ್ಸಿನಲ್ಲಿ ರಘುನಾಥ ತೀರ್ಥ ಚಿಕ್ಕವರು, ಇವ್ರು ವಯಸ್ಸಿನಲ್ಲಿ ಇವರೇ ದೊಡ್ಡವರು, ಶ್ರೀಪಾದರ ಆದರೆ ದೊಡ್ಡವರು. ಅವರಿಬ್ರು ತುಂಬ ಆತ್ಮೀಯರು. ಜೊತೆಗೆ ಸಂಚಾರ ಮಾಡೋದು, ಬದ್ರಿಯಾತ್ರೆಗೆ ಹೋಗಬೇಕು ಅಂತ ಇಬ್ಬರು ಜೊತೆಗೆ ಹೊರಟಿದ್ದರು. ಪಂಡರಪುರ ಇತ್ಯಾದಿ ಜೊತೆಗೆ ಹೋಗ್ಬಿಟ್ಟು ಹೊರಟ ಕಾಲಕ್ಕೆ ಒಬ್ಬ ರಾಜ ನೋಡ್ತಾನೆ ಶ್ರೀಪಾದರ ವೈಭವ ಇತ್ಯಾದಿ ನೋಡಿಬಿಟ್ಟು ಅವ್ರ ಮೇಲೆ ಭಾರಿ ದೊಡ್ಡವರು ಅಂತ ಭಾವನೆ ಬರ್ತಾರೆ. ಸರಿ, ಅದೇನು ತಪ್ಪಲ್ಲ, ರಘುನಾಥ ತೀರ್ಥರ ಬಗ್ಗೆ ಅಸಡ್ಡೆ ಮಾಡಿಕೊಂಡು, ಇವರೇನು ಸಾಮಾನ್ಯರು, ಇವರು ಅಷ್ಟು ವರ್ಚಸ್ ಇರಲಿಕ್ಕಿಲ್ಲ ಅಂತೇಳಿ ಒಂದು ರೀತಿ ಅಗೌರವನ್ನು ತಂದುಕೊಂಡೆ. ಜನಗಳು ಹಾಗೇನೆ, ಜನಗಳ ಸ್ವಭಾವ ಏನಂತ ಕೇಳಿ ವೈಭವ ನೋಡಿ ಮೋಸ ಹೋಗಿಬಿಡ್ತಾರೆ. ಹಾಗೂ ಸುಭಾಷಿತನಲ್ಲಿ ಹೇಳ್ತಾರೆ ಎಷ್ಟು ಅಲಂಕಾರಕ್ಕೆ ತಿಲಕ ಕೊಡ್ತಾರೆ ಅಂತ ಕೇಳಿದರೆ, ಶಿವನ ವೇಷವನ್ನು ನೋಡಿದ ಸಮುದ್ರ ರಾಜ, ವಿಷ್ಣು ವೇಷವನ್ನು ನೋಡಿದ, ವಿಷ್ಣು ಪೀತಾಂಬರಧಾರಿ ಕೌಸ್ತುಭಾದಿ ಭೂಷಿತ ನೋಡಿದ, ಲಕ್ಷ್ಮೀರ್ ಕೊಟ್ಟು ಮದುವೆ ಮಾಡಿಬಿಟ್ಟ. ಶಿವ ನೋಡಿದರೆ ಭಸ್ಮಧಾರಿ ಕೃತಿವಾಸ ನೋಡಿಬಿಟ್ಟು ವಿಷ ಕೊಟ್ಬಿಟ್ಟ ಅಂತೇಳಿ, ಕಾಲ ಕೊಟ್ಟ ವಿಷ ಅಲ್ಲಿಂದ ತಾನೇ ಬಂದಿತ್ತು. ಅಂದರೆ ಹೇಗೆ ಡ್ರೆಸ್ಸು ಕೂಡ ಕೌಂಟ್ ಆಗುತ್ತೆ ಸಭೆಗೆ ಯಾವಾಗಲೂ ಕೂಡ. ಏನು ಭೂಷಣ ಅಂತೆ, ಅಲಂಕಾರ ಭಾರಿ ಭೂಷಣ. ಶಾಲೆ ಹೊತ್ಕೊಂಡು ಹೋದ್ರೆ ಪಂಡಿತ ತಿಳ್ಕೊಂಡ್ಬಿಡ್ತಾರಲ್ಲ ಆ ಟೈಪ್ ಮನುಷ್ಯನ ಪದ್ಧತಿ. ಎಲ್ಲರೂ ಮಾತಾಡಲಿಕ್ಕೆ ಏನ ಬೇಕಾಗಲ್ಲ, ಯಾಕಂದರೆ ಚಾನ್ಸು ಸಿಗೋದಿಲ್ಲ. ಅದು ನೋಡಿ ಏನು ಮಾಡಿದ್ರಂತೆ, ಅವಮಾನ ಮಾಡೋದಕ್ಕೋಸ್ಕರ ಇವರು ಭಾರಿ ಸನ್ಮಾನ ಮಾಡಿ ಅವರು ಸ್ವಲ್ಪ ಅಗೌರವ ತೋರಿಸಿದ್ರಂತೆ. ಇವರು ಶ್ರೀಪಾದರ ಉಳಿದವರಾಗಿದ್ದರೆ ಖುಷಿ ಪಟ್ಬಿಡ್ತಾರೆ, ಮಾತಾಡಿ ಓ ನಿಮಗೆಲ್ಲ ನನಗೆ ಬಂತು ಅಂತ. ಹಾಗಲ್ಲ, ಇದೇ ನಿಜವಾದಂಥ ಜ್ಞಾನಿಗಳು ಅಂದರೆ ಅವರೇ. ಅದನ್ನೇ ಭಾಗವತ ಹೇಳಿ, ಧರ್ಮ ಪ್ರೋಚಿತ ಕೈತಪುತ್ರ ಪರಮಃ ನಿರ್ಮತ್ಸರಾಣಾಂ ಸದಾ. ಮಾತ್ಸರ್ಯ ಇಲ್ಲದೆ ಇರತಕ್ಕಂಥ ವಿಶಿಷ್ಟವಾದ ಗುಣ ಶ್ರೀಪಾದರಾಜರದು. ಅವ್ರಿಗೆ ಕೋಪ ಬಂತು, ನಮಗಷ್ಟೇ ಮಾಡಿ ಸ್ವೀಕಾರ ಮಾಡೋದಿಲ್ಲ ಅಂತ ಹೊರಗೆ ಬಂದೇ ಬಿಟ್ರಂತೆ ಮನೆಯಿಂದ. ನಮಗೆ ಬೇಕಿಲ್ಲ ಅಂತ ಹೊರಗೆ ಬಂದ್ರಂತೆ. ಅವ್ರ ಜೊತೆ ರಾತ್ರಿ ಇರ್ತಾರೆ, ಹೊರಗೆ ಬಂದುಬಿಡ್ತಾರೆ. ಆಗ ಏನಾಯಿತು ಗೊತ್ತಾ, ತಕ್ಷಣ ಮನೆ ಬೆಂಕಿ ಹೆಚ್ಚಿತ್ತು ಅಂತ ಹೇಳ್ತಾರೆ. ಇದು ಬಹಳ ಮುಖ್ಯ, ಅದು ಯಾವುದೇ ಅಗ್ನಿಗಿಂತ ಕೋಪಾಗ್ನಿ ಭಾರಿ ಕೆಟ್ಟದು ಅಂತ ಹೇಳ್ತಾರೆ. ಈ ಬರೀ ಅಗ್ನಿ ಮನೆ ಸುಟ್ಟು ಬಿಡುತ್ತೆ, ಆದರೆ ಆ ಅಗ್ನಿ ಅಂತ ಹೇಳಿದ್ರೆ ಅವರು ಜೀವನನೇ ಹಾಳು ಮಾಡಿಬಿಡುತ್ತೆ. ಮನೆ ತಗದ ಹೋಗಿ ಶುರುವಾಗಿಬಿಡುತ್ತೆ. ಕಾರಣ ನೋಡಿ, ಕಾರಣನೇ ಗೊತ್ತಿಲ್ಲ, ಮನೆ ಬೆಂಕಿ ಇರಲೇ. ಅವ್ರು ಬೇರೆ ಮನೆಗಳಿಗಿಲ್ಲ, ಅವ್ರ ಮನೆಗೆ ಒಂದೇ. ತಕ್ಷಣ ಗಾಬರಿಯಾಗಿ ಓಡಿ ಬಂದು ಇವರು ನಮಸ್ಕಾರ ಮಾಡ್ತಾರೆ. ಆಗ ಹೇಳ್ತಾರೆ, ಅವ್ರಿಗೆ ಅಪರಾಧ ಮಾಡಿದ್ರ ಫಲ ಅಂತ ಹೇಳ್ತಾರೆ. ಈ ರೀತಿ ಯಾರು ಹೇಳ್ತಾರೆ, ಇನ್ನು ನಮಗೆ ಮಾಡಿದ ಫಲ ಅಂತ ಹೇಳ್ತಾರೆ. ಬೇಕಾದ್ರೆ ನಮಗೆ ದ್ರೋಹ ಮಾಡಿದ್ದಕ್ಕಾಗಾಯ್ತು, ಅದು ಪ್ರೊಜೆಕ್ಟ್ ಮಕ್ಕಳು ದೊಡ್ಡದಲ್ಲ, ಗ್ರಹಣಾತ್ ಇರ್ತಾರೆ ಅವಮಾನ ಮಾಡಿದ್ದಕ್ಕೆ ಹೀಗಾಗಿದೆ. ಅವ್ರಿಗೆ ಕ್ಷಮೆ ಕೇಳು, ಅವರ ಪಾದೋದ ಕವಿದು ಪ್ರೋಕ್ಷಣೆ ಮಾಡ ಹಾರುತ್ತೆ ಅಂತ ಹೇಳಿ, ಅಂದ್ರೆ ಅವ್ರು ಅಷ್ಟು ಮಟ್ಟಿ ಶರಣಾಗಬೇಕು. ಅದನ್ನು ಪದ್ಧತಿ ಇದೆ. ಯಾವಾಗ ಕಪಿಲನಾಭ ಭಗವಂತನಿಗೆ ದ್ರೋಹವನ್ನು ಮಾಡಿದರೋ ಸಗರಣ ಮಕ್ಕಳು ಪರಮಾತ್ಮಗಳು ಸುಟ್ಟು ಪೂಜೆ ಆದರು. ಅವರು ಪರಿಹಾರ ಏನಂತ ಕೇಳಿದರೆ, ಆತರ ಪಾದೋದಕ್ಕೆ ಹರಿಸ್ಬೇಕು, ಗಂಗಾನದಿ ಹರಿಸ್ಬೇಕು, ಅವ ಶುದ್ಧರಾಗ್ತಾರೆ. ಯಾರಿಗೂ ದ್ರೋಹ ಮಾಡಿರ್ತಾರೋ ಅವ್ರ ಪಾದ ತೊಡೋದು, ಅಲ್ಲ ಪಾದೋದ ತಲೆ ಮೇಲೆ ಹಾಕ್ಕೊಂಡ್ರೆ ಪರಿಹಾರ ಅಂತ ಅರ್ಥ. ಇದು ಶಾಸ್ತ್ರೀಯವಾದ ಒಂದು ಪರಿಹಾರ. ಸುಮ್ಮನೆ ಕೈ ಮುಖಂಡ ಆಕಾಶ ನೋಡ್ತಾ ಸಾರಿ ಅಂದ್ರೆ ಹೋಗೋದಿಲ್ಲ, ಅದೆಲ್ಲ ಕೂಡ ಶಾಸ್ತ್ರೀಯವಾದ ಪರಿಹಾರ. ಆ ದೃಷ್ಟಿಯಿಂದ ಅವ್ರು ಏನು ಮಾಡ್ತಾರೆ, ಹೇಳಿದ ತಕ್ಷಣ ಆ ರೀತಿ ಮಾಡಿ ತಕ್ಷಣ ಆರೋಗ್ಯ ಬಿಡುತ್ತೆ. ಆದರೆ ತಮ್ಮ ಮಹಿಮೆ ಅಷ್ಟೇ ಅಲ್ಲ, ಇನ್ನೊಬ್ಬರ ಮಹಿಮೆಯನ್ನು ತೋರಿಸಿಕೊಳ್ಳಕ್ಕೆ ಅನುಕೂಲ ಮಾಡಿಕೊಟ್ಟ ಶ್ರೀಪಾದರಾಜರ ಭಾರಿ ದೊಡ್ಡ ವೈಭವ. ಅವರು ಸಂಚಾರದಲ್ಲಿದ್ದಾಗಲೇ ಪಂಢರಪುರದಲ್ಲಿ ವಿಶೇಷ ಮಹತ್ವ ನಡೀತು, ಸಂಚಾರ ಮಾಡ್ತಾ ಹೊರಟಿದ್ದಾರೆ. ಆ ಸಮಯಕ್ಕೆ ಸ್ವಪ್ನ ಆಯಿತು ಅವರಿಗೆ, ಇಂಥ ಒಂದು ಸ್ಥಳದಲ್ಲಿ ಪಂಢರಪುರದ ಭೀಮಾ ನದಿಯಲ್ಲಿ ಪೂಜಾ ವಿಗ್ರಹಗಳಿವೆ, ತದ್ದು ಪೂಜೆ ಮಾಡಿ ಅಂತ ಸ್ವಪ್ನ ಆಯಿತು. ತಕ್ಷಣ ಅಲ್ಲಿ ಹೋದರು. ಇದನ್ನೆಲ್ಲ ಅವರಿವರು ಬರೆದ ಕಥೆಗಳಲ್ಲ, ಶ್ರೀನಿಧಿ ತೀರ್ಥರು ಅಂತ ಹೇಳಿ ಆ ಮಠದಲ್ಲೇ ಮುಂದೆ ಬಂದ ಮಹಾನುಭಾವರು. ತ್ರಿಪಾದರಾಜರ ಮೇಲೆ ವಿಶೇಷವಾದಂತಹ ಪಂಚರತ್ನವಾಲ ಅಂತೇಳಿ ಐದು ಭಾಗ ಇರತಕ್ಕಂಥ ಅಷ್ಟಕ ಬರೆದಿದ್ದ, ಅದೆಲ್ಲ ಸಿಕ್ಕಿದೆ. ಪೂರ್ತಿ ಪ್ರಿಂಟ್ ಆಗಿಲ್ಲ, ಅಷ್ಟೇ ಸ್ವಲ್ಪ ಪ್ರಿಂಟ್ ಆಗಿದೆ, ಪೂರ್ತಿ ಪ್ರಿಂಟ್ ಆಗಿಲ್ಲ. ಅದರಲ್ಲಿ ಬರೀತಾರೆ ತಕ್ಷಣ ಅದು ಸ್ವಪ್ನ ಆಯಿತು. ಕ್ಷೇಮಕ ರಾಜ ಪೂಜೆ ಮಾಡಿತ್ತು. ಮಹಾಭಾರತದಲ್ಲಿ ಪಾಂಡವರ ವಂಶ ಇದೆಯಲ್ಲ, ಕೊನೆಯ ರಾಜನೇ ಕ್ಷೇಮಕ ಅಂತ. ತಪ್ಪಾಗಿ ಕ್ಷೇಮಕಾಂತ 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 ಅಲ್ಲ, ಕ್ಷೇಮಕ ಅಂತಲೇ ಹೆಸರು. ಕ್ಷೇಮಕಾಂತ ಕ್ಷೇಮಕ ರಾಜನ ವರೆಗೆ ಅಂತ, ಅದಕ್ಕೆ ಕ್ಷೇಮಕ ರಾಜ ಪೂಜೆ ಮಾಡಿತ್ತು. ಅಂದರೆ ಪಾಂಡವರು ಭೀಮಸೇನ ಮಹಾ ಅವ್ರು ಪೂಜೆ ಮಾಡಿದ್ದು ಅಂತ ಅರ್ಥ. ಇದೇನು ಪೂಜೆ, ಭೀಮಸೇನ ದೇವರು ಪೂಜೆ ಮಾಡಿದ ಮೇಲೆ ಇದು ಎತ್ತ ಸನ್ನಿಧಾನ ಅಂತ ಹೇಳೋ ಕಾರಣ ಇಲ್ಲ. ಅದು ಇದೇ ತಗೊಳ್ಳಿ ಅಂತ ಹೇಳಿದ ತಕ್ಷಣ ಅವರು ಎಲ್ಲರೂ ಕರ್ಕೊಂಡು ಓಪನ್ ಮಾಡಿ ನೋಡ್ತಾರೆ. ಎರಡು ದೊಡ್ಡ ಸಪುಟ ಸಿಕ್ಬಂತು. ಎರಡು ದೊಡ್ಡ ಸಪುಟನ್ನು ತೆಗಿತಾರೆ, ಅಲ್ಲಿ ರಂಗವಿಠಲ ದೇವರು, ಅದೇ ಅವರ ಅಂಕಿತವಾಯಿತು ಮುಂದೆ ರಂಗವಿಠಲ ಅಂತ. ಇವತ್ತು ರಂಗವಿಠಲ ದೇವರು ಶ್ರೀಪಾದರಾಜರಿಂದ ಬಂದಂತಹ ವಾದಿರಾಜ ಮಠಕ್ಕೆ ಹೈವದನ ದೇವರು ಹೈಗ್ರೀವ ದೇವರು ಬಂದರು. ಆ ರೀತಿಯಾಗಿ ಇವರು ಈ ರೀತಿಯಾಗಿ ಬಂದರು. ಅವರಿಗೆ ಗೋಪಾಲಕೃಷ್ಣ ದೇವರು ಬಂದರು ವ್ಯಾಸರಾಜ ಮಠಕ್ಕೆ. ಈ ಒಂದೊಂದು ಮಠಕ್ಕೆ ಅವರವರ ಕಾಲಕ್ಕೆ ವಿಶೇಷ ಸಿದ್ಧಿಯನ್ನು ಕಣ್ಣಿಸಲಿಕ್ಕೆ ದೇವರು ಮಾಡಿದ ಅನುಗ್ರಹ. ಅವತ್ತು ಆ ಬಿಟ್ಟು ಇನ್ನೊಂದು ಸಂಪುಟ ತೆಗಿಲಕ್ಕೆ ಹೋಗ್ತಾರೆ, ಸೂಚನೆ ಆಯ್ತು ತೆಗಿಲಕ್ಕೆ ಹೋಗಬೇಡಿ, ಮುಂದೊಬ್ಬರು ತೆಗಿತಾರೆ, ನೀವು ತೆಗೆಯೋದು ಬೇಡ ಅಂದ್ಬಿಟ್ಟು ಆಯಿತು. ಅದನ್ನು ರಂಗವಿಠಲಾಕಿದ್ದ ದೇವರು ರಾಮೇಶ್ವರ ಮಾಡಿ. ಇದು ಶ್ರೀಪಾದರಾಜರ ಮತ್ತೊಂದು ದೊಡ್ಡ ಕ್ರಾಂತಿ. ಆಗಿನ ಕಾಲಕ್ಕೆ ಮೊದಲು ನರಹರಿ ತೀರ್ಥರಿಂದ ಕೃತಿಗಳು ಪ್ರಾರಂಭವಾಗಿತ್ತು. ಎಲ್ಲದಕ್ಕೂ ಮೂಲತಃ ಶ್ರೀಮದ್ ಆಚಾರ್ಯರ ಸಾಧುಸ್ತೋತ್ರವೇ ಮೂಲವಾಗಿ, ಹರಿದಾಸ ಸಾಹಿತ್ಯಕ್ಕೆ ಅತ್ಯಂತ ಮೂಲ ಗಂಗೋತ್ರಿ ಎಂದು ಅದೇನೆ. ಅನಂತರ ನರಹರಿ ತೀರ್ಥರಿಂದ ಕನ್ನಡದಲ್ಲೇ ಬಂತು. ಒಂದು ವಾದಗಳು ಉಂಟು, ಕುಂಭಕೋಣಾದಿ ಪ್ರಾಂತದಲ್ಲಿ ಶ್ರೀಮದ್ ಆಚಾರ್ಯರೇ ಬರೆದ ಕನ್ನಡ ಹಾಡುಗಳು ಇವೆ ಅಂತ ಹಿಂದೆ ನೂರಾರು ವರ್ಷ ಯಾರೋ ಬರೆದಿದ್ದಾರೆ, ಸಿಕ್ಕಿಲ್ಲ ಅಷ್ಟೇ. ಆಚಾರ್ಯ ಬರೆದ ಕನ್ನಡ ಹಾಡುಗಳು ಉಂಟು, ಅಲ್ಲಿ ಜನ ಹೇಳ್ತಾರೆ ಅಂತ ಉಲ್ಲೇಖಗಳು ಉಂಟು. ಅನೇಕ ಕಳಿಸೋದಾಗ ಅದು ಕಳೆದು ನರಹರಿ ತೀರ್ಥರು ಸಿಕ್ಕಿರೋದು ಮೂರು ನಾಲ್ಕು ಅಷ್ಟೇ, ತೊ ಅವ್ರದ್ದು ಹೆಚ್ಚು ಕಳೆದೋಗ್ಬಿಟ್ಟಿದೆ. ಅನಂತರ ಕಾಲದ ಅದು ಮುಂದೆ ಬೆಳೆದು ಬಂದಾಗೇನೆ ಜಯತೀರ್ಥರು ಒಂದು ಹಾಡು ಬರೆದು ಉಲ್ಲೇಖ ಮಾಡಿದೆ. ಅವರು ಕೂಡ ಒಂದು ಹಾಡು ಬರೆದ, ನೀರಮೇಘ ಶ್ಯಾಮನ ಕೋಮಲಾಂಗನ ಕಂಡೇನ ಅಂತ ದೇವರ ನಾಮ ಇದೆ. ಅನಂತರ ಯತಿಗಳೇ ಬರೆದ ದಾಖಲೆ ಜಾಸ್ತಿ ಇರಲಿಲ್ಲ. ಅಚಲಾನಂದ ದಾಸರು ಗೃಹಸ್ಥರು ಕೆಲವು ಕೆಲಸ ಮಾಡಿದ್ರು, ಅದು ಕೂಡ ದೇವರ ನಾಮ ಸುಡಾದಿ ಅಷ್ಟೇ, ಜಾಸ್ತಿ ಇರಲಿಲ್ಲ. ಅದು ಶ್ರೀಪಾದರಾಜರಿಂದ ಹೊಸ ಕ್ರಾಂತಿ ಏನಾಯಿತು ಅಂದರೆ, ಹರಿದ ಒಬ್ಬ ಪೀಠಾಧೀಶರಾಗಿ ಸಾವಿರಾರು ಕೃತಿಗಳನ್ನು ಬರೆದ ಶ್ರೇಯಸ್ಸು ಮೊದಲು ಬಂದಿದ್ದು ಶ್ರೀಪಾದರಾಜ. ಸಾವಿರಾರು ಕೃತಿಗಳನ್ನು ಆ ಒಂದು ಹಾಡು ಬರೆದಿದ್ದು. ಮತ್ತೊಂದು ಇನ್ನೂ ವಿಶೇಷ ಅಂದರೆ ಅದನ್ನು ಪೂಜಾ ಕಾಲಕ್ಕೆ ಹೇಳೋ ಅಭ್ಯಾಸವನ್ನು ತಂದರು. ಪೂಜಾ ಕಾಲಕ್ಕೆ ಸಂಸ್ಕೃತ ಬಿಟ್ಟು ಬೇರೆ ಉಪಯೋಗಿಸಬಾರ್ದು ಅನ್ನೋ ನಿಯಮ ಇತ್ತಲ್ಲ, ಜೊತೆಗೆ ಕನ್ನಡ ಸಂಸ್ಕೃತ ಕನ್ನಡ ಭಾಷೆ ಸಂಸ್ಕೃತನೇ ಶ್ರೇಷ್ಠ ತಪ್ಪಲ್ಲ, ಆ ಸಂಸ್ಕೃತ ಭಾಷೆಯಾಗಿ ವಿಷಯ ಕೆಟ್ಟದಿದ್ದರೆ ಸಂಸ್ಕೃತ ಗ್ರಾಹ್ಯ ಅಲ್ಲ, ಬೇರೆ ಭಾಷೆಯಾಗಿ ಅದು ದೇವರ ಮಹಿಮೆಯಾಗಿದ್ದರೆ ಗ್ರಾಹ್ಯ. ಇದು ನಿರ್ದೋಷ ಶಬ್ದ ಆಗಮಃ. ಆಚಾರ್ಯ ಹೇಳಬೇಕಾದ್ರೆ ಸಂಸ್ಕೃತ ಪ್ರಮಾಣ ಅಂತ ಹೇಳಿಲ್ಲ, ನಿರ್ದೋಷವಾದ ಯಾವ ಮಾತು ಪ್ರಮಾಣ ಅಂತ ಹೇಳಿಲ್ಲ. ಅದನ್ನು ತೋರಿಸಲಿಕ್ಕೆ ಏನು ಮಾಡಿದ್ರು, ಇಲ್ಲೊಂದು ಪದ್ಧತಿ ಬೇರೆ ಅಲ್ಲಿತ್ತು. ಈ ತಮಿಳುಗಳಲ್ಲಿ ಪೂಜಾ ಕಾಲಕ್ಕೆ ತಮಿಳು ಹಾಡಿರೋ ಪದ್ಧತಿ ಇತ್ತು. ಆ ಮೂಲಕ ಜನಗಳ ಅಟ್ರಾಕ್ಷನ್ ಬಂದು ಆ ಕಡೆ ಹೋಗುವ ಒಂದು ಅವಾಂತರವೂ ಇತ್ತು. ಈ ಕಡೆ ವಚನಗಳು ಬಂದುಬಿಟ್ಟು ಶಿವಶರಣರ ವಚನಗಳು ಬಂದಿತ್ತು. ಅಲ್ಲಿಗೂ ಜನಗಳು ಯಾವಾಗ ಸಂಸ್ಕೃತ ಬರದೇ ಇದ್ದವರು ಏನು ಮಾಡ್ತಾರೆ, ತಮಗೆ ಅರ್ಥವಾಗ ಭಾಷೆ ಆದರೆ ಅದು ಕೇಳೋಕೆ ಶುರು ಮಾಡಿಬಿಡ್ತಾರೆ. ಅದರಿಂದ ಏನಾಗುತ್ತೆ, ಒಂದು ಸಮಾಜಕ್ಕೆ ಧಕ್ಕೆ ಬರುತ್ತೆ, ಅದು ಆಗಬಾರ್ದು. ಆದಷ್ಟು ಒಂದು ಸಂಸ್ಕೃತ ಭಾಷೆಗೆ ಇರತಕ್ಕಂಥ ಮಹತ್ವ ಕನ್ನಡಕ್ಕೂ ಬರುತ್ತೆ, ಯಾವಾಗ ಭಗವಂತನ ಗುಣಗಳನ್ನು ಹೇಳಿದಾಗ. ಅದೇ ರೀತಿ ಯಾವುದೋ ಕಾರಣದಿಂದ ಮತದ ಜನ ಸನ್ಮಾರ್ಗ ಬಿಟ್ಟು ದುರ್ಮಾರ್ಗಕ್ಕೆ ಹೋಗಬಾರ್ದು. ಆ ಎರಡು ದೃಷ್ಟಿಯಿಂದ ಶ್ರೀಪಾದರಾದರೆ ಮಾಡಿದ ಕೆಲಸ ಅಂದರೆ ಕನ್ನಡದಲ್ಲಿ ದೇವರ ವಿಶೇಷವಾಗಿ ಬರೆದಿದ್ದಲ್ಲದೇ ಮೊದಲು ಕೀರ್ತನೆ ಭುಗಾಭೋಗ ಎರಡು ಪ್ರಕಾರ ಇದ್ದರೆ ಕೀರ್ತನೆ ಸುಡಾದಿ ಭುಗಾಭೋಗ ವೃತ್ತರಾಮ ದಂಡಕ ಎಷ್ಟು ವೆರೈಟಿಗಳನ್ನು ಬರೆದರು ಅಂದರೆ ಅಷ್ಟು ವೆರೈಟಿಗಳನ್ನು ಬರೆದು ದೊಡ್ಡದಾಗಿ ಬರೋದು. ಅವರು ಹರಿದಾಸ ಸಾಹಿತ್ಯಕ್ಕೆ ಪೂರ್ಣ ರೂಪ ಎಲ್ಲ ಕಾಲಕ್ಕೆ ಹೇಳತಕ್ಕಂಥ ಒಂದು ಅವಕಾಶ ಸಿಕ್ತ. ಕೆಲವು ಹಾಡುಗಳಿದ್ದಾಗ ಆ ಪ್ರಸಂಗಕ್ಕೆ ಕಷ್ಟ ಮೀಸಲಾಗ್ತಿತ್ತು. ಇವರು ಎಲ್ಲ ಕಾಲಕ್ಕೂ ಬರಹ ಹೇಳಿದ್ರಿಂದ ಪ್ರತಿಯೊಂದು ಪ್ರಸಂಗದಲ್ಲೂ ಚಿಕ್ಕ ಮಕ್ಕಳಿಗೂ ಅರ್ಥ ಆಗಬೇಕು. ಕೋಪು ಹೋಗೋಣ ಬಾರೋ ರಂಗ ಅಂತ ಒಂದು ಹಾಡು ಚಿಕ್ಕ ಮಕ್ಕಳು ಹೇಳ್ತಾರಲ್ಲ, ಅಂತ ಹಾಡು ಬರೆದವರು ಅವರೇ. ಎಲ್ಲ ಆಡಿ ಓಡಿ ಬಂದ ರಂಗಯ್ಯ ಕೆಲವು ಹಾಡುಗಳೆಲ್ಲ ಒಂದು ಬಾಲ ನಮ್ಮಲ್ಲಿ ಬಾಲಗೀತೆಗಳಿದ್ರೆ ಅವರೊಬ್ಬರದೇನೆ. ಅನಂತರ ಪುರಂದರದಾಸರು ಕೆಲವು ಬರೋದು, ಚಿಕ್ಕ ಶಿಶುಗೀತೆಗಳು ಅಂತ ಕರೀತಾರೆ ಕನ್ನಡದ ಒಂದು ಪ್ರಕಾರ, ಅದನ್ನು ಬರೋದು. ಇಂಥ ರಾಗತಾಳ ಹೊಂದಾಗ ಬರೆದರು. ಮತ್ತು ಅನೇಕ ಅದರಲ್ಲಿ ವೆರೈಟಿಗಳು, ರುದ್ರದೇವರು ಮೊದಲು ಸ್ತೋತ್ರ ಬರೆದು ಶ್ರೀಪಾದರಾದಿರೇನೆ, ವೃಷಭನೇರಿದ ವಿಷಧರ ನ್ಯಾರೆ ಪೇಡ ಮತ್ತು ಮೊದಲ ರುದ್ರದೇವರು ಹಾಡೋದು, ಗಣೇಶನವ್ರದ್ದು ಅವರೇ ಫಸ್ಟ್ ಒಂದು. ಅದೆಲ್ಲದರಲ್ಲೂ ಅನೇಕ ರೀತಿಯಿಂದ ಕ್ರಾಂತಿ ಮಾಡಿದ್ದರ ಫಲ. ಮತ್ತು ಆತ್ಮಶೋಧನೆಗೂ ಕೂಡ ಹಾಗೆ, ಯಾವ ರೀತಿಯಲ್ಲಿ ಮನುಷ್ಯ ಸುಮ್ಮನೆ ವೈಷ್ಣವನೆಂಬಿರಿ ಪರಬ್ರಹ್ಮ ಸುಜ್ಞಾನವನ್ನು ಅರಿಯದ ಮನುಜನ್ನ ಸುಮ್ಮನೆ ವೈಷ್ಣವನೆಂಬಿರಿ, ಬರೀ ವೈಷ್ಣವ ಅಂತ ಹೇಳಿದರೆ ಸಾಲದು, ಅವ್ನ ಗುಣಗಳಿರಬೇಕು ಅಂತ ಹೇಳೋದಕ್ಕೋಸ್ಕರ ದೊಡ್ಡ ಹಾಡು ಬರೀತಾರೆ. ಈ ರೀತಿ ನಿಂದಾ ಸ್ತುತಿ ಬರೆದವರು ಅವರೇನೆ. ಏನು ಬರಬಾರ್ದು, ಏನು ನನ್ನ ಅನುಗ್ರಹ ಮಾಡ್ತೇವೆ ನಿನ್ನ ಬಿಟ್ಟು ಎಲ್ಲ ಬಗ್ಗೆ ಹೇಳ್ಬಿಡ್ಲು ಅಂತ ಕೇಳ್ತಾ, ನಿನ್ನ ಬಗ್ಗೆ ಹೆಂಗಡ್ಬಿಡ್ತೇನೆ, ಅಪ್ರಚಾರ ಮಾಡಿಬಿಡ್ತೀನಿ ಅಂತ ಹೇಳಾಗೆ. ನೀನು ಹಾಗೆ ಮಾಡಿದೆ, ಹೀಗೆ ಮಾಡಿದೆ ಹೇಳ್ಬಿ, ಅದು ನಿಂದಾ ಸ್ತುತಿ ಅದು. ಆ್ಯಕ್ಚುಲಿ ಸ್ತೋತ್ರನೇ ಹೇಳೋದಕ್ಕೆ ಆ ರೀತಿ ಹೇಳೋದು. ಈ ರೀತಿ ಅನೇಕ ರೀತಿಯಲ್ಲಿ ಅದು ಬೆಳೆಸಿದ್ದು ಶ್ರೀಪಾದರಾಜರು. ಅದೊಂದು ಮುಖ ಅವರ ದೊಡ್ಡ ಭಾರಿ ದೊಡ್ಡ ಸಾಧನೆಯಿಂದ ವ್ಯಾಸರಾಜರಿಗೆ ಪಾಠ ಹೇಳಿ. ವ್ಯಾಸರಾಜರಂಥವ್ರು ಬಂದರು, ವ್ಯಾಸರಾಜರ ಬಗ್ಗೆ ಹೇಳಬೇಕಾದ್ರೆ ಹೇಳಿದೆ. ಅವ್ರ ಕಂಚಿಯಲ್ಲಿ ಅವರಾಗಲಿ ಇನ್ನು 20 ವರ್ಷದ ಆಚೆ ಇಚ್ಛೆ ಚಿಕ್ಕವರು ಇನ್ನೂ ಕೂಡ, ಅವರು ಕಂಚಿಯಲ್ಲಿ ವಿದ್ವತ್ ಸಭೆಯಲ್ಲಿ ಎಲ್ಲರನ್ನೂ ಸೋಲಿಸಿ ಬಂದಿರ್ತಾರೆ ಅಂಥವ್ರು. ಅಂಥವ್ರು ವಿದ್ಯಾರ್ಥಿಯಾಗಿ ಬರ್ತಾರೆ ಅಂದರೆ ಉಳಿದವ್ರು ನಾಪತ್ತೆಯಾಗಿ ಬಿಡಬೇಕು. ಅಂಥ ಪ್ರತಿಭೆ ಅವರು. ಅಂಥವ್ರಿಗೆ ಪಾಠ ಹೇಳಕ್ಕೆ ಶುರು ಮಾಡಿದ್ದು 12 ವರ್ಷ ಹೇಳಿದ್ದು. ಮತ್ತೆ ಅಂಥವ್ರ ಹತ್ರ 5-10 ನಿಮಿಷ ಮಾತಾಡೋದೇ ಕಷ್ಟ. ವ್ಯಾಸರಾಜರ ಹತ್ರ ಬಾಯಿ ಬಿಟ್ಟು ಹೊಳಿಸ್ಕೋಬೇಕಾಗಿದ್ದಿರೋದು. ಅವರು ಸರಿ ಅಂತ ಹೊಸ ತಂದುಬಿಟ್ರೆ ವಿದ್ವಾಂಸರಿಗೆ ಅಷ್ಟು ಖುಷಿಯಾಗಿಬಿಡೋದು. 100 ಮೇರು ಪರ್ವತದಷ್ಟು ಚಿನ್ನ ಕೊಟ್ಟಷ್ಟು ಆನಂದವಾಗ್ತಿತ್ತಂತೆ. ಅಂಥ ವರ್ಚಸ್ಸು ವ್ಯಾಸರಾಜರು. ಅವರಿಗೆ 12 ವರ್ಷ ಪಾಠ ಹೇಳಬೇಕಾದ್ರೆ ಇವರ ಸಾಮರ್ಥ್ಯ ಎಷ್ಟಿರಬೇಕು ಅನ್ನೋದನ್ನು ಸುಲಭವಾಗಿ ಅರ್ಥ ಮಾಡ್ಕೊಂಡ್ಬಿಡ್ಬೋದು. ಅದಕ್ಕೆ ಅವ್ರ ಬಗ್ಗೆ ಹೇಳಬೇಕಾದ್ರೆ ವ್ಯಾಸಯೋಗಿ ಚರಿತ್ರೆಯಲ್ಲಿ ಒಂದು ಮಾತು ಹೇಳ್ತಾ, ಎಷ್ಟು ಪ್ರಸಿದ್ಧಿ ಶ್ರೀಪಾದರಾದರಿಗಿತ್ತು ಅಂದರೆ, ನಿಕ್ಷೇಪ ಭಾಜನವಿವ ಮಧ್ವಮುನಿ ರಹಸ್ಯಸ್ಯ ಅಂತ ಹೇಳಿದ. ನಿಕ್ಷೇಪ ಭಾಜನವಿವ ಮಧ್ವಮುನಿ ರಹಸ್ಯಸ್ಯ. ಮಧ್ವ ಸಿದ್ಧಾಂತ ಸ್ಟೋರ್ ಹೌಸ್ ಅಂತ ಅರ್ಥ. ಮಧ್ವ ಸಿದ್ಧಾಂತದ ಒಂದು ನಿಧಿ ಶ್ರೀಪಾದರಾಜರು ವರ್ಣನೆ ಮಾಡ್ತಾರೆ. ವ್ಯಾಸರಾಜರಂತರು ಹುಡುಕೊಂಡು ಓದಕ್ಕೆ ಬರ್ಬೇಕಾದ್ರೆ ಇವ್ರು ಹೇಗಿರಬೇಕು, ಪಾಠ ಹೇಳಬೇಕಂತ ವರ್ಚಸ್ಸಿರಬೇಕು. 12 ವರ್ಷಗಳ ಕಾಲ ಪಾಠ. ಆ ಪಾಠದ ಕಾಲದಲ್ಲೇ ಒಂದು ಶ್ರೀ ವ್ಯಾಸರಾಜ ಫಣಿಬಂಧ ನಿವಾರಕಾಯ ಅಂತ ಸ್ತೋತ್ರ ಮಾಡ್ತಾರೆ. ಒಮ್ಮೆ ಒಂದು ಘಟಸರ್ಪ ಬಂದು ವ್ಯಾಸರಾಜನ ಹಿಡಿತಂತೆ. ಎಲ್ಲ ಸರ್ಪ ಅಂತ ತಿಳ್ಕೊಂಡು ಓಡೋಗಿದ್ರು. ಆಗ ಶ್ರೀಪಾದರಾಜರು ಬಂದು ಸರ್ಪ ಅಲ್ಲ, ಅದು ಶೇಷದ ಅನುಗ್ರಹ ಮಾಡ್ತಿದ್ದಾರೆ ಅಂತ ಹೇಳಿ ಜೊತೆ ಮಾತಾಡಿದ್ರಂತೆ. ಅದೇ ಭಾಷೆಯಲ್ಲಿ ಮಾತಾಡಿಬಿಟ್ಟು ಅನುಗ್ರಹ ಮಾಡಲಿಕ್ಕೆ ಪ್ರಾರ್ಥನೆ ಮಾಡಿದ್ರಂತೆ ವ್ಯಾಸರಾಜರ ಒಂದು ವಿಶೇಷವಾದ ಕೀರ್ತಿಗೆ. ಇವತ್ತು ವ್ಯಾಸರಾಜ ಎಷ್ಟು ಸಾಧನೆ ಮಾಡಿದ್ದಾರೆ ಅಂತ ಜಗತ್ತಿಗೆ ಗೊತ್ತು. ಅದು ಹಿಂದೆ ಎಲ್ಲದರಲ್ಲೂ ಶ್ರೀಪಾದರಾಜರ ಪಾತ್ರ ಇದೆ. ಶ್ರೀಪಾದರಾಜ ಎಲ್ಲ ದೃಷ್ಟಿಯಿಂದ ವ್ಯಾಸರಾಜರಿಗೆ ಸ್ಫೂರ್ತಿ ಕೊಟ್ಟವರು. 12 ವರ್ಷದ ಅಧ್ಯಯನವನ್ನು ಮಾಡಿ ಮುಂದೆ ಎಲ್ಲಿ ಹೋಗಬೇಕು ಅಂತ ಪ್ರಶ್ನೆ ಬಂದಾಗ ತಿರುಪತಿ ಕಳಿಸ್ಕೊಟ್ಟವರು ಶ್ರೀಪಾದರಾಜರೇ. ಮತ್ತೆ ಅಷ್ಟೊಂದು ದೊಡ್ಡ ಅವಾಂತರ ನಡೆದೋಗಿತ್ತು ಕಥೆ ಗೊತ್ತಿದೆ. ಅರ್ಚಕರ ಇಲ್ಲದೇನೆ ಅರ್ಚಕರೆಲ್ಲ ಅಡ್ಡದಾರಿ ಹಿಡಿದಿದ್ದರಿಂದ ರಾಜ ಅವರು ಸಂಹಾರ ಮಾಡಿಸಿಬಿಟ್ಟಿರ್ತಾನೆ. ಉತ್ತಮ ಶ್ರೀನಿವಾಸನ ಪೂಜೆ ಯಾರು ಮಾಡಬೇಕು, ಯಾವುದೋ ದೇವ್ರ ಪೂಜೆಗೆ ಹೋಗೋದು ದೊಡ್ಡದಲ್ಲ. ಸ್ವಯಂವ್ಯಕ್ತ ಸ್ಥಳ ಶ್ರೀನಿವಾಸ ದೇವರನ್ನು ಸಾಕ್ಷಾತ್ ನಾರಾಯಣ ರೂಪ ಅಂತ ಕರಿತಿರ್ಬೇಕಾದ್ರೆ ಅಂತ್ಯವತ್ತವರು ಮುಟ್ಟಕ್ಕೆ ಸಾಧ್ಯ ಇಲ್ಲ. ಹಾಗೆ ಬಂದು ಕೇಳ್ಕೊತಾನೆ ರಾಜ. ತಕ್ಷಣ ವ್ಯಾಸರಾಜನ ಕಳಿಸಿಕೊಡ್ತಾನೆ. ವ್ಯಾಸರಾಜರಿಗೆ ಅವರು ಪ್ರಶ್ನೆ ಮಾಡಿದ್ರಂತ, ಲೋಕದೃಷ್ಟಿಯಲ್ಲಿ ಜನ ಆಕ್ಷೇಪ ಮಾಡ್ಬೋದಲ್ಲ, ನಮ್ಮ ಜನಗಳು ಏನು ಮಾಡಲಿ ಬಿಡಲಿ ಆಕ್ಷೇಪ ಅಂತ ಸುಲಭ ಮಾಡಿ ಹಾಕ್ಬಿಡ್ತಾರೆ. ಕೆಲಸ ಮಾಡಕ್ಕೆ ಬರೆದವರು ಆಕ್ಷೇಪ ಮಾಡಕ್ಕೆ ಬರ್ತಾ ಇದ್ರು. ಯತಿಗಳಾಗಿ ಅಲ್ಲಿಗೆ ಹೋಗೋದ, ರಾಜನ ಆಹ್ವಾನ ಒಪ್ಪೋದ, ರಾಜಾಶ್ರಯದಲ್ಲಿರೋದು, ರಾಜನ ಕರೆತಿದ್ದಾರಲ್ಲ ಅದು ಕೇಳ್ತಾರೆ. ಹಾಗೆಲ್ಲ ತಿಳ್ಕೊಳ್ಳೋದು ತಪ್ಪಲ್ಲ. ರಾಜರ ಆಶ್ರಯ ಪಡೆ, ರಾಜನಿಗೆ ಆಶ್ರಯ ಕೊಡ್ಲಿಕ್ಕೆ ಹೋಗದೆ ಹೊರತು ಜ್ಞಾನಿಗಳು ಆಶ್ರಯ ಪಡಿಲಿಕ್ಕಲ್ಲ. ಆಶ್ರಯ ಪಡಿಲಿಕ್ಕೆ ಹೋಗ್ತಕ್ಕಂಥದ್ದಲ್ಲ, ರಾಜರಿಗೆ ಗೊತ್ತು. ಅದಕ್ಕೆ ನಮಸ್ಕಾರ ಮಾಡಿ ಕುಡಿಸೋದಾರೆ ಅವ್ರನ್ನ. ಆಶ್ರಯ ತಾವು ಕೊಟ್ಟಿದ್ದಾಗಿದ್ದರೆ ಇವ್ರು ನಮಸ್ಕಾರ ಮಾಡಬೇಕಾಗಿತ್ತು. ಆದರೆ ರಾಜ ಮಹಾರಾಜರೆಲ್ಲ ಯತಿಗಳಿಗೆ ನಮಸ್ಕಾರ ಮಾಡ್ತಾರೆ ಹೊರತು ಅವರಿಂದ ನಮಸ್ಕಾರ ಮಾಡಿಸ್ಕೊಳ್ಳೋ ಸಾಧ್ಯತೆಯೇ ಇಲ್ಲ ಅಂದಮೇಲೆ ಅದು ಅನುಗ್ರಹ ಅಂತ ಹೋಗೋದೆ ಹೊರತು ಆಶ್ರಯ ಅಲ್ಲ. ಪೂರ್ತಿ ಬಿಟ್ಟೇ ಬಿಡಬಹುದಾ ಅಂತ ಕೇಳಿದರೆ ಪೂರ್ತಿ ಬಿಟ್ಟು ಬಿಡಬಾರ್ದು. ಅವ್ರ ರಾಜರು ಏನು ಮಾಡ್ತಾರೆ, ಮಿಸ್ಗೈಡ್ ಆಗ್ತಾರೆ. ಸರಿಯಾದ ವ್ಯಕ್ತಿ ಹೋಗದೆ ಹೋದರೆ ಯಾರೋ ಒಬ್ಬರು ಹೋಗ್ತಾರೆ, ಅವ್ರು ಮಿಸ್ಗೈಡ್ ಮಾಡ್ತಾರೆ. ಅದರಿಂದಾಗಿ ಯತಿಗಳು ಕೂಡ ಯತಿ ಧರ್ಮ ಬಿಡಬಾರ್ದು ಅಷ್ಟೇ ಹೊರತು ರಾಜರಿಗೆ ಉಪದೇಶ ಮಾಡೋದನ್ನಾಗಲಿ ಅನುಗ್ರಹ ಮಾಡೋದನ್ನಾಗಲಿ ಬಿಡಬಾರ್ದು ಅಂತ ಹೇಳೋದಕ್ಕೋಸ್ಕರ ಎಲ್ಲ ಹೇಳಿದ್ದನ್ನೆಲ್ಲ ವ್ಯಾಸವೈದ್ಯರಿಗೆ ಬರೀತಾರೆ. ಅಲ್ಲಿಂದ ವ್ಯಾಸರಾಜರು ಹೊರಡ್ತಾರೆ, ಅದ್ಭುತ ಕ್ರಾಂತಿ ಅಲ್ಲಿ ಮಾಡ್ತಾರೆ, ಅದು ವಿಜಯನಗರಕ್ಕೆ ಹೋಗ್ತಾರೆ. ಈಗ ವ್ಯಾಸರಾಜರಿಂದ ಮೂಲಕವಾಗಿ ಇಡೀ ನಮ್ಮ ಮಧ್ವ ಸಿದ್ಧಾಂತದ ಹಿರಿಮೆ ಸಾಮಾಜಿಕ ಮಹತ್ವವನ್ನು ಪಡೆದು ರಾಜಕೀಯ ವಲಯದಲ್ಲೂ ಕೂಡ ಬಹಳ ಶ್ರೇಷ್ಠವಾಗಲಿಕ್ಕೆ ನರಹರಿ ತೀರ್ಥರಾದ ಮೇಲೆ ವಿಶೇಷವಾದಂಥ ಕೆಲಸ ಮಾಡಿದವರು ವ್ಯಾಸರಾಜರೇ. ಅದು ಮುಖ್ಯ ಸ್ಫೂರ್ತಿ ಅಂದರೆ ಶ್ರೀಪಾದರಾಜರೇ. ಶ್ರೀಪಾದರಾಜರ ಮತ್ತೊಂದು ಸಿದ್ಧಿ ಅಂದರೆ ಅವರು ದೋಷಗಳನ್ನು ಪರಿಹಾರ ಮಾಡ್ತಿದ್ದ ಶಕ್ತಿ. ಒಬ್ಬ ಬ್ರಾಹ್ಮಣರು ಬ್ರಹ್ಮಾತ್ಯ ದೋಷ ಮಾಡಿದ್ದ, ಬಂದ ಕೇಳಿಕೊಂಡ. ತುಂಬ ಜನ ಬ್ರಹ್ಮಾತ್ಯ ಕೆಲವು ಯಾವುದೋ ಕಾಲಕ್ಕೆ ಅಪರಾಧ ಘಟಿಸಿಬಿಡಬಹುದು, ಅಪರಾಧ ಅಂತ ಒಪ್ಕೊಳ್ಳೋಕೆ ಎಲ್ಲರೂ ಬರೋದಿಲ್ಲ, ಅದು ಮೊದಲೇ ತಪ್ಪು. ಅಪರಾಧ ಅಂತ ಒಪ್ಕೋಬೇಕು, ಅದು ಪಶ್ಚಾತ್ತಾಪ ಪಡಬೇಕು, ಪ್ರಾಯಶ್ಚಿತ್ತನ ಮಾಡ್ಕೋಬೇಕು. ಅಲ್ಲಿಗೆ ಪಾಪ ಹೊಡೆದಾಗಲೇ ಅವನು ಪಶ್ಚಾತ್ತಾಪರು ಕೊಟ್ಟ ಎಲ್ಲ ಮಾಡಿಕೊಂಡ. ಬಂದು ಕೇಳಿದ, ಯಾರೂ ಅಕ್ಸೆಪ್ಟ್ ಮಾಡಿರಲಿಲ್ಲ. ಇವ್ರು ಹೇಳ್ತಾರೆ ಆಯಿತು ಸುದ್ದಿ ಮಾಡ್ತೇನೆ ಅಂತ ಪರೀಕ್ಷೆ ಮಾಡಿದ್ರಂತ ತನ್ನ ಮೊದಲು. ಪರೀಕ್ಷೆ ಮಾಡಿದ ದೊಡ್ಡ ಆಲದ ಮರ ಅದು ಹತ್ತಿ ಅಲ್ಲಿ ಹಾರಬೇಕು, ನಿಜವಾಗ್ಲೂ ಪ್ರಾಯಶ್ಚಿತ್ತ ಬೇಕು ಅದು ಅಲ್ಲಿ ಹಾರಬೇಕು ಅಂತ ಹೇಳಿದ್ರಂತೆ. ನಿಜವಾಗ್ಲೂ ಬೇಕಾಗಿತ್ತು ಪಾಪ, ಹಾಲೆ ಕೊರಟೆ ಬಿಟ್ಟವ್ರು ಅಷ್ಟು ಹೇಳಿದ್ವಾ ಅಂತ ಕರೆದು ಶಂಕೋದಕ ಪ್ರಶ್ನೆ ಮಾಡಿದ್ರೆ. ಶಂಕೋದಕ ಪ್ರಶ್ನೆ ಬಗ್ಗೆ ನಿತ್ಯದಲ್ಲೂ ಅದು ಹೇಳೋ ಮಾತೇ ಅದು. ಶಂಕೋದಕ ಪ್ರಶ್ನೆ ಮಾಡಿಕೊಂಡ್ರೆ ಬ್ರಹ್ಮಹತ್ಯ ಪರಿಹಾರ ಆಗುತ್ತೆ ಅಂತ ಹೇಳಿದ. ಅಷ್ಟು ಶಕ್ತಿ ಇದೆ ಅದಕ್ಕೆ. ಆ ಶ್ಲೋಕ ದೇವ್ರಪೂಜೆ ಮಾಡೋ ಜನಗಳೆಲ್ಲ ಶ್ಲೋಕ ಹೇಳಿದ್ರೆ ಮೊದಲೇ ಸಿಗೋದಿಲ್ಲ. ಅದು ಸಿದ್ಧಿ ಹೇಗಿತ್ತು ಶ್ರೀಪಾದರಾಜರಿಗೆ ಅಂದರೆ ಆ ಶಂಕೋದಕ ಪ್ರಶ್ನೆ ಮಾಡಿದ್ರೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾರೆ ಅದ್ರ ಮಹಿಮೆ. ನಿಶುದ್ಧವಾಗಿದ್ದೆ ಹೋಗಿ ಅಂತ ಹೇಳಿಬಿಡ್ತಾರೆ. ಜನ ಇಷ್ಟೇ ಮಾಡಿದ್ರೆ ಏನು ಮಾಡ್ತಿದ್ರು, ಎಲ್ಲರೂ ಅದೇ ಅಭ್ಯಾಸ ಮಾಡ್ಕೊಂಡ್ಬಿಡ್ತಿದ್ರು. ಆಮೇಲೆ ತೋರಿಸ್ತಾರೆ ಶಕ್ತಿ ಎಷ್ಟಿತ್ತು ಅಂತ ಹೇಳೋದಕ್ಕೋಸ್ಕರ ಯಾವುದೋ ಕೋಟಾ ಡಾಕ್ಟರ್ ಇಂಜೆಕ್ಷನ್ ಕೊಡ್ತಾರೆ, ಸರಿಯಾದವನು ಕೊಡ್ತಾರೆ, ಎಷ್ಟು ಡಿಫ್ರೆನ್ಸ್ ಇರುತ್ತಾಗ. ಇವರು ಆ ಶಕ್ತಿ ಮಂತ್ರ ಶಕ್ತಿ ಇತ್ತು ಆಕ್ಷೇಪಣೆ ಮಾಡಿದ್ರು ಅಷ್ಟು ತೋರಿಸ್ತಾರೆ. ಕತೆ ಕೇಳಿರ್ತೇವೆ, ಎರಡು ಗೇರು ಬೀದ ಬಟ್ಟೆ ನೇಸಿಬಿಟ್ಟು ನೆನೆಸಿಬಿಟ್ಟು ಪೂರ್ತಿ ಕಪ್ಪು ಮಾಡಿ ಅದು ಒಂದು ಶುದ್ಧ ಬಟ್ಟೆ, ಒಂದೇ ತಾನ ಬೇರೆ ಬೇರೆ ಆಗಬಾರದು, ಮತ್ತೆ ಒಂದೇ ದೊಡ್ಡ ಬಟ್ಟೆ ತರಿಸಿ ಮೂರು ಭಾಗ ಮಾಡ್ತಾರೆ, ಒಂದು ಪರಿಶುದ್ಧವಾಗಿ ಹಾಗೆ ಇಟ್ಬಿಡೋದು, ಇನ್ನು ಎರಡನ್ನು ಅದ್ದೋದು, ಎರಡನ್ನು ಇಲ್ಲೇ ಇಟ್ಕೊಳ್ಳೋದು, ಒಂದನ್ನು ಕೊಟ್ರಂತ ಎಲ್ಲ ಕಡೆ ಸಂಚಾರ ಮಾಡಿ ಅದನ್ನು ಬಿಳಿ ಮಾಡ್ಕೊಂಬನ್ನಿ ಮತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಥಿಯರಿಟಿಕಲೇ ಇಂಪಾಸಿಬಲ್ ಅದು ಬಿಳಿ ಮಾಡೋಕ್ಕೆ. ಪ್ರಯತ್ನ ಅಂತೂ ಪಟ್ಟರು ತೀರ್ಥ ಎಲ್ಲಾದರೂ ಮಾಡಿದ್ರು, ಏನೂ ಆಗಲಿಲ್ಲ. ಆ ಸಮಯಕ್ಕೆ ಮತ್ತೆ ವಾಪಸ್ ತಂದ್ರೆ ಆಗಲಿಲ್ಲ ಅಂತ ಹೇಳಿದ್ರು, ನೀವು ಮಾಡಿ ತೋರಿಸ್ತೇವೆ ಅಂತ ಅಲ್ಲಿಟ್ರು. ಮೊದಲಿದ್ದು ಅದನ್ನು ಜೊತೆಗಿಟ್ರು, ಮತ್ತೆ ಯಾವುದು ಇನ್ನೊಂದು ಆಗಬಾರ್ದಲ್ಲ, ಇಟ್ಟು ಜೊತೆ ಬಿಳಿದು ಜೊತೆಗಿಟ್ರು, ಪ್ರೋಕ್ಷಣೆ ಮಾಡಿದರು. ಪ್ರೋಟ್ ಮಾಡಿ ಎಲ್ಲ ಒಂದೇ ರೀತಿ ಆಗಿಬಿಟ್ಟು ಇಷ್ಟು ಅಡ್ವಾಂಟೇಜ್ಮೆಂಟ್ ತೋರಿಸ್ತಿರ್ತಾರೆ. ಮಳೆ ಆಗಿದ್ದು ಬಟ್ಟೆ ಹೊಸ ಬಟ್ಟೆ ಕಂಡ ತೋರಿಸ್ತಾರೆ, ಸುಳ್ಳುಗಳಲ್ಲ, ಹೊಸ ಬಟ್ಟೆಯಿಂದ ತೋರಿಸ್ತಾರೆ ಅಷ್ಟೇ, ಬೇರೆ ಅಲ್ಲ ಅವರು. ಇದು ಹಾಗಲ್ಲ, ನಿಜವಾಗಲೂ ಕೂಡ ಅದನ್ನು ತೋರಿಸಿಬಿಟ್ಟು ಜನಕ್ಕೆ ಆಶ್ಚರ್ಯ ಆಗುತ್ತೆ. ಅಲ್ಲಿಂದ ಭಾರಿ ನಂಬಿಕೆ ಬಂತು, ಇದು ಒಂದು ಸರ್ತಿ ಆಗಲಿಲ್ಲ, ಅಕ್ಷೋಭತೀರ್ಥರಾಗಿ ಕೆಲಸ ಮಾಡಿದ್ರು ಅಂತ ಅವ್ರ ಬಗ್ಗೆ ಬರುತ್ತೆ, ಇದು ಇನ್ನೊಂದು ಸರ್ತಿ ಆಯಿತು. ಆ ಹೊತ್ತಿಗೆ ನರಸಿ ಆ ರಾಜ ಬಂದ, ಆತ್ಮ ಬ್ರಹ್ಮಹತ್ಯೆ ಮಾಡಿ ಬಂದಿತ್ತು, ಅದನ್ನೂ ಘೋಷಣೆ ಮಾಡಿ. ಮತ್ತೆ ಯಾರು ಅಕ್ಷೋಭ ಮಾಡಿ ನೋಡ್ಬಿಟ್ಟೆ, ಪ್ರತ್ಯೇಕ ಕಂಡಿರೋದ್ರಿಂದ, ಪ್ರತ್ಯಕ್ಷ ಕಂಡಿದ್ದರಿಂದ ಎಲ್ಲ ಅಕ್ಸೆಪ್ಟ್ ಮಾಡೋಕ್ಕೆ ಬೇರೆ ದಾರಿನೇ ಇರಲಿಲ್ಲ. ಇಂಥ ಶಕ್ತಿ ಶ್ರೀಪಾದರಾದರು ತಪಸ್ಶಕ್ತಿಯನ್ನು ತೋರಿಸಿದ್ರು. ಇದೆಲ್ಲ ಯಾತಕ್ಕೆ ಬೇಕು ಅಂದರೆ, ಎಷ್ಟೇನೋ ಸಿದ್ಧಾಂತ ಹೇಳಿದರೂ ಕೂಡ ಜನಗಳಿಗೆ ಪಂಡಿತರಿಗೆಲ್ಲ ಶಾಸ್ತ್ರಾರ್ಥ ಅರ್ಥ ಆಗುತ್ತೆ, ಕನ್ವಿನ್ಸ್ ಆಗಿಬಿಡ್ತಾರೆ. ಯಾರು ಸಾಮಾನ್ಯರಿಗೆ ಶಾಸ್ತ್ರಾರ್ಥ ಅರ್ಥ ಆಗೋದಿಲ್ಲ, ಅವ್ರಿಗೆ ಏನು ಬೇಕು, ಅವರಿಗೆ ರೋಚನಾರ್ಥಂ ಫಲಶ್ರುತಿ, ಫಲಶ್ರುತಿ ಮಹಿಮೆ ಅಷ್ಟೇ, ಮಹಿಮೆ ತೋರಿಸಿದಾಗ ಮಾತ್ರ ಅವರಿಗೆ ಅರ್ಥ ಆಗುತ್ತೆ. ಅದಕ್ಕೆ ಮಹಿಮೆ ಸಾಲದೆ, ಇಷ್ಟೇ ಮಹಿಮೆ ಸಾಲದೆ ಶ್ರೀ ವ್ಯಾಸರಾಜರಂಥ ಮಹಾನುಭಾವರು ಕೊಂಡಾಡ್ತಾರೆ. ಅಂಥ ಮಹಿಮೆ, ಇದೊಂದು ಮಹಿಮೆ. ಇಂಥ ಮಹಿಮೆಗಳಿಂದಾಗಿ ಜನಗಳಲ್ಲಿ ಒಂದು ಆಪ್ತತೆ ಬಂತು. ಸೊ ಪಾಪ ಮಾಡಬಾರ್ದು ಅನ್ನೋದು ಎಷ್ಟು ಸತ್ಯನೋ, ಮಾಡಿ ಆಗಿದೆ. ಈಗ ರೋಗ ಬರಬಾರ್ದು, ಕರೆಕ್ಟೇ, ರೋಗ ಬಂದವರು ವಾಸಿ ಮಾಡಲೇಬೇಕಲ್ಲ ಅದನ್ನ. ರೋಗ ವಾಸಿ ಮಾಡೋದನ್ನು ನಾವು ಹೇಗೆ ಗುಣ ಅಂತ ಕರೆಯೋದಾದರೆ, ಪಾಪ ತೆಗೆಯೋದು ದೊಡ್ಡ ಗುಣನೇ. ಇನ್ಫ್ಯಾಕ್ಟ್ ರೋಗ ಬರೋದೇ ಪಾಪದಿಂದಾಗಿ, ಯಾವುದೇ ರೋಗಕ್ಕೆ ಬೇಸಿಕ್ ಏನಿದೆ, ಪಾಪ ಮಾಡಿದ್ರೆ ಪಾಪ ರೋಗ ಕಾಣಿಸ್ಕೊಳ್ಳೋದು. ಇದಕ್ಕಿಂತ ಕೆಲವು ರೋಗ ಬರುತ್ತೆ ಆ ವಯಸ್ಸಿನಲ್ಲಿ, ಅದಕ್ಕೆ ಆ ವಯಸ್ಸಿನಲ್ಲಿ ಪಾಪ ಮಾಡಿರ್ತಾರಂತ. ಅದಕ್ಕೆ ಯಾವ ವಯಸ್ಸಿನಲ್ಲಿ ಪಾಪ ಮಾಡಿರ್ತಾರೆ ಆ ವಯಸ್ಸಿಗೆ ಅವನು ರೋಗ ಬರೋ ಶುರುವಾಗುತ್ತೆ. ಈ ಮೆಚ್ಯೂರಿಟಿ ಆದ ಬರುತ್ತಲ್ಲ ಎಲ್ ಐ ಸಿ ಆ ಟೈಪ್, ಇದಕ್ಕೆ ಎಲ್ಲರಿಗೂ ನಾನಿವೊಂದು ಅನುಭವದನ್ನು ಯಾವ ಮಾಡಿದ್ದು ಕೇಳು ಅಂತ ಹೇಳ್ತಾರೆ. ಇವನಿದ್ದು ಹಿಂದಿನ ಪಾಲಿಸಿ ತೊಗೊಂಡಿರ್ತಾರೆ, ಮರುದಿವಸ ಅವ್ರಿಗೆ ಬಂದಿರುತ್ತೆ, ನೋಡ್ತಾನೆ ನನಗೆ ಇವತ್ತು ಕೊಡಿ ಅಂತ ಕೇಳಿದರೆ, ಅವ್ನು 10 ವರ್ಷ 20 ವರ್ಷ ಆಗುತ್ತೆ ಮಾಡಿ, ನೀನು ಇವತ್ತು ಮಾಡಿದ್ದು ಯಾಕೆ ಕೊಡ್ತಾರೆ ಅಂತ ಹೇಳ್ತಾರಲ್ಲ. ಹಾಗೆ ಇವತ್ತು ಸಂಧ್ಯಾಂದ ಶುರು ಮಾಡಿ ಬ್ರಹ್ಮಜ್ಞಾನ ಹೆಂಗೆ ಸಿಗುತ್ತೆ, ಸಾಧ್ಯ ಇಲ್ಲ. ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ಆ ಪಾಪವನ್ನು ಪರಿಹಾರ ಮಾಡ್ತಕ್ಕಂಥದ್ದು ವೈದ್ಯರಿಗೆ ಸಾಧ್ಯ ಇಲ್ಲ, ರೋಗ ವಾಸಿ ಆಗುತ್ತೆ. ನಾವು ಮಂತ್ರಾಲಯಕ್ಕೆ ಹೋದರೆ ಅಲ್ಲಿ ರೋಗ ವಾಸಿ ಆಗೋದು ನಮಗೆ ಗೊತ್ತು, ಯಾತಕ್ಕೆ ಗೊತ್ತಾರೆ, ಇರೋ ಈ ಔಷಧಿ ಕೊಡೋದಿಲ್ಲ, ಪಾಪ ಪರಿಹಾರ ಮಾಡ್ತಾರೆ ರೋಗ ವಾಸಿ ಆಗುತ್ತೆ. ಇವತ್ತು ನಾವು ಹೊಗೆ ತೆರಬೇಕಾದ್ರೆ ಬೀಸ್ತಾಗ ಕೊಡೋದು ಅವೆಲ್ಲ ಒಂದು ಭಾಗ, ಸೌದೆ ಹಸಿ ಸೌದೆನೆ ತೆಗೆದುಬಿಟ್ರೆ ರೂಟ್ ಔಟ್ ಮಾಡಿದಾಗುತ್ತೆ. ಈಗ ಅದಕ್ಕೆ ಭಾಗವತಲ್ಲಿ ಹೇಳ್ತಾರೆ, ಡಿವೈನ್ ಮೆಥಡ್ ಅಂತ ಕರೀತಾರೆ, ಡಿವೈನ್ ಮೆಥಡ್ ಆಫ್ ಕ್ಯೂರಿಂಗ್ ಡಿಸೀಸಸ್ ಅಂದರೆ ಈ ರೀತಿ ತಪಸ್ಸಿನಿಂದ ಮಾಡೋದು. ಶ್ರೀಪಾದರಾದರೆ ಹಾಗೆ ಮಾಡಿ ಅಸಾಧಾರಣ ಮಹಿಮೆಯನ್ನು ತೋರಿಸ್ತಾರೆ. ಇಂಥ ಮಹಿಮೆಗಳು ಒಂದಲ್ಲ ಎರಡಲ್ಲ. ಕೊನೆಗೆ ಒಂದು ದಿವಸ ಏನಾಗಿತ್ತು, ರಂಗವಿಠಲ ಆಗಿತ್ತು ಅಂದರೆ ದೇವರಾಮ ಶುರು ಮಾಡಿದ್ರು. ಅಲ್ಲಿಗೆ ವ್ಯಾಸರಾದರೆ ಓದಲಿಕ್ಕೆ ಬಂದ ಕಾಲಕ್ಕೆ ಬಂದ ಸರ್ತ ಅವರಿಗೆ ಸ್ವಲ್ಪ ನಿರ್ಮಾಲ್ಯ ಕೆಲವು ಗುರುಗಳಿಗೆ ಗುರುಗಳೇ ಮಾಡ್ತಾರೆ, ಶಿಷ್ಯರಿಗೆ ಒಂದು ಹಂತದ ಪೂಜೆ ಮಾಡೋರಿಗೆ ಕೊಡೋದು ಅಭ್ಯಾಸ. ಯಾವುದು ಪಾಠ ಸ್ವಲ್ಪ ಪಾಠ ಹೊತ್ತಾಗಿತ್ತು, ನೀವು ಮಾಡಿ ಅಂತ ಕೊಟ್ಟರು. ಸಂಪುಟ ತೆಗಲಕ್ಕೆ ಹೋದ್ರು, ಅದನ್ನು ತೆಗೆದೇ ಬಿಟ್ರು. ಇವರು ತೆಗಿಬಾರ್ದು ಅಂತ ಹೇಳಿದ್ರು, ತೆಗೆದಿರಲಿಲ್ಲ. ಆ ರೀತಿ ನಮ್ಮಲ್ಲಿ ಇವತ್ತು ತೆಗೆದೇ ಇರೋ ಸಂಪುಟ ಒಂದಿದೆ, ಸುಬ್ರಹ್ಮಣ್ಯ ಮಠದಲ್ಲಿ ಇದೆ ಸಂಪುಟ, ಇಟ್ಟು ತಿರ್ತಾರೆ ತೆಗಿಬೇಕು ಮುಂದೆ. ಅದನ್ನು ಅಲ್ಲಿವರೆಗೆ ಯಾರು ತೆಗಲಕ್ಕೆ ಬರೋದಿಲ್ಲ. ಆನೆ ಕಾಲು ದೃಶ್ಯಂತ ರಾಜ ಒಬ್ಬ, ನೀವು ಸುಳ್ಳು ಹೇಳ್ತೇನೆ, ನೀವು ನೋಡೇ ಬಿಡ್ತೇನೆ, ಆನೆ ಕಾಲು ದೃಶ್ಯ ಆನೆಯನ್ನು ಸತ್ತೋಯ್ತು ರಾಜನೂ ಇದಾಗ್ಬಿಡುತ್ತೆ. ಆನೆ ತುಳಿರಕ್ಕಾಗಲಿಲ್ಲ, ಅದನ್ನು ಆನೆ ಕಾಲು ತುಳಿಸಿದ್ರು ಸಾಧ್ಯವಾಗಲಿಲ್ಲ, ಅಷ್ಟು ಗಟ್ಟಿಮುಟ್ಟಾದ್ರು. ಆ ಯಾರು ಅಂತ ಇರ್ತದೋ ಅವರಿಗೇನೆ, ಇವತ್ತು ರಿಜಿಸ್ಟರ್ ಮಾಡಿದಾಗ ಅವರೇ ಸೈನ್ ಮಾಡ್ತಾ ಹೋಗ್ಬೇಕಲ್ಲ, ಆ ಥರ ಬೇರೆಯವ್ರಿಗೆ ತೆಗಲಕ್ಕಾಗುತ್ತೆ, ತೆಗೆದ್ರೆ ಅಫೆನ್ಸ್ ಅದು, ಇವರಿಗೆ ಆಗೋದೇ ಇಲ್ಲ, ಇಲ್ಲವರು ಅಫೆನ್ಸ್ ಅಷ್ಟೇ. ತಿಪ್ಪಾರ್ಥ ಕಷ್ಟ ಬಂದ್ಬಿಡ್ತು. ಅಲ್ಲಿ ಗೋಪಾಲಕೃಷ್ಣ ಬರೀ ಪ್ರತಿಮೆ ಅಲ್ಲ, ದೇವರನ್ನೇ ಕಂಡ್ರಂತೆ. ಕಾಳಿಂಗನ ಮೆಟ್ಟಿ ನಾಟ್ಯವಾಡಿದ ಕಂಜನಾಭ ಕೃಷ್ಣನು ಅಂತ ಕೊಂಡಾಡ್ತಾರೆ. ಅದು ನೋಡ್ತಾರೆ ಶ್ರೀಪಾದರಾಜರು, ಅನುಗ್ರಹ ಮಾಡಿ ಅವ್ರಿಗೆ ಕೊಟ್ಟುಬಿಡ್ತಾರೆ, ನೀವೇ ಇಟ್ಕೊಳ್ಳಿ ಅಂತ ಕೊಡ್ತಾರೆ. ಅದು ಕೃಷ್ಣ ಅನ್ನಕ್ಕಿಂತ ಅವ್ರು ಶುರು ಮಾಡಿದ್ರು. ಆಶ್ಚರ್ಯದ ಪಂಡರಪುರದಲ್ಲಿ ಎರಡೂ ಸಿಕ್ಕಿದ್ದು, ರಂಗವಿಠಲ ಅವರದ್ದು, ಕೃಷ್ಣ ಇವರದ್ದು. ಅಂದರೆ ಪಂಡರಪುರಕ್ಕೂ ಪಾಂಡುರಂಗನಿಗೆ ಹರಿದಾಸ ಸಾಹಿತ್ಯಕರ ಸಂಬಂಧ ಸ್ಪಷ್ಟ ಗೊತ್ತಾಗೋ ರೀತಿ ಇದೆ. ಅವರು ಕೃಷ್ಣ ಶ್ರೀಕೃಷ್ಣ ಶ್ರೀಕೃಷ್ಣ ಮೂರು ರೀತಿ ಲಂಕಿತ ಇಟ್ಕೊಂಡು ಬರೀತಾರೆ. ಈಗ ರಂಗವಿಠಲ ಇದು ಆಯಿತು. ಶ್ರೀಪಾದರಾಜರಿಂದಾಗಿ ವ್ಯಾಸರಾಜರು ಕಲಿತು ಮತ್ತೊಂದು ಅಂತ ಕೇಳಿದರೆ, ನ್ಯಾಯಾಮೃತಾದಿ ಗ್ರಂಥ ರಚನೆ ಎಷ್ಟು ಮುಖ್ಯ ಆಯಿತೋ, ಕನ್ನಡದಲ್ಲಿ ಕೃತಿ ಬರೆಯೋದು ಅಷ್ಟೇ ಮುಖ್ಯವಾಯಿತು. ಅದು ಶ್ರೀಪಾದರಾಜರ ದೊಡ್ಡ ಉಪಕಾರ. ಆ ಮುಂಚೆ ಯಾರೂ ಕೂಡ ತಮ್ಮ ಶಿಷ್ಯರಿಗೆ ಈ ರೀತಿ ಕೊಟ್ಟ ದಾಖಲೆಗಳಿಲ್ಲ, ಕೊಟ್ಟಿರಬಹುದು ದಾಖಲೆಗಳಿಲ್ಲ. ಫಸ್ಟ್ ಇವರ ದಾಖಲೆ ಅಂದರೆ ಶಿಷ್ಯರನ್ನು ತಯಾರು ಮಾಡಿ ಹರಿದ ದಾಸಾಹಿತ್ಯದೊಂದಿಗೆ ದಾಸಾಹಿತ್ಯವನ್ನು ಬರಲಿಕ್ಕೆ ಸ್ಫೂರ್ತಿ ಕೊಟ್ಟು ಕಳಿಸಿದರು. ಅದು ಹಾಗೆ ನಡೀತಾ ಬಂತು. ಅವರು ಪುರಂದರದಾಸರಿಗೆ ಹೇಳಿದರು. ಈ ರೀತಿ ಬೆಳೀತಾ ಬೆಳೀತಾ ಬಂದು ಪಂಥವಾಗಿ ಬೆಳೆಯಲಿಕ್ಕೆ ಕಾರಣವಾಗಿದ್ದು ಮೂಲತಃ ಶ್ರೀಪಾದರಾಜ. ಅದಕ್ಕೆ ಹರಿದಾಸ ಸಾಹಿತ್ಯದಲ್ಲಿ ಸ್ತೋತ್ರ ಮಾಡಬೇಕಾದರೆ ಮೊದಲಿಗೆ ನಮ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ. ಶ್ರೀಪಾದರಾಜರ ಹೆಸರೇ ಮೊದಲಿಗೆ ಬರೋದು. ಇನ್ನು ಶ್ರೀಪಾದರಾಜ ಇಷ್ಟೆಲ್ಲ ಮಾಡ್ತಿದ್ದೆ, ಅನೇಕ ಕೃತಿಗಳನ್ನು ಬರೆದಿದ್ದಾರೆ ಅಂತ ಹೇಳಿದಾರಲ್ಲ, ಆದರೆ ಬಹಳ ಮುಖ್ಯವಾದದ್ದು ಮಧ್ವನಾಮ. ಅವರು ಬರೆದ ಮಧ್ವನಾಮ ಇವತ್ತು ಕನ್ನಡದ ವಾಯುಸ್ತುತಿ ಅಂದರೆ ಮಧ್ವನ ಮನೆ. ಗಂಡಸರಿಗೆ ವಾಯುಸ್ತುತಿ ಇತ್ತು, ಆದರೆ ಹೆಂಗಸರಿಗೆ ಸಮಗ್ರವಾಗಿ ಆಚಾರ ಸ್ತೋತ್ರ ಮಾಡಲಿಕ್ಕೆ ಒಂದು ಕೃತಿ ಇರಲಿಲ್ಲ. ಆ ಕೊರತೆ ತುಂಬಿಸಿತ್ತು ಶ್ರೀಪಾದರಾಜ. ಎಷ್ಟು ಅದ್ಭುತವಾದ ದೇವರ ನಾಮ ಅಂತ ಕೇಳಿದ ಯಾರೂ ಕೂಡ ಆಚಾರ್ಯ ಭಕ್ತಿ ಮಾಡೋದ್ರಲ್ಲಿ ಸಾಧ್ಯನೇ ಇಲ್ಲ ಅಂತ ಹಾಡೋದು. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಶ್ರೀಮಧ್ವನಾಮ. ಆ ಓಟ ಹೇಳೋ ರೀತಿ ಒಂದೊಂದು ಹಾಗೆ ಇರೋದು. ಮೊದಲು ನಾಲ್ಕು ಭಾಗ ಮಾಡಿಬಿಡ್ತಾರೆ. ಮೊದಲು ಮೂಲ ರೂಪದ ಮಹಿಮೆ, ಆಮೇಲೆ ಪ್ರಥಮಾವತಾರ, ದ್ವಿತೀಯ ಅವತಾರ, ತೃತೀಯ ಅವತಾರ. ವಾಯುಸ್ತುತಿ ಇರೋದು ಹಾಗೆ ಅದೇ ಕ್ರಮದಲ್ಲಿ ಮಾಡ್ತಾರೆ. ವಾಯುಸ್ತುತಿಯ ಕ್ರಮದಲ್ಲೇ ಹೇಳ್ತಾ ಮುಖ್ಯವಾದ ಘಟನೆಲ್ಲ ತಿಳಿಸ್ತಾರೆ. ವಾಯುದೇವರ ಮಹಿಮೆ ಹೇಳೋದಕ್ಕೆ ಅವ್ರ ಮಾತು ಸಾಕು. ಕರ್ಣಾಭಿಮಾನಿ ಸುರರು ದೇಹವನ್ನು ಬಿಡಲು ಗುರುಡ ಕಿವುಡನು ಮೂಕನೆಂದೆನಿಸುವ ಪರಮ ಮುಖ್ಯ ಪ್ರಾಣ ತೊಲಗಲಾ ದೇಹವನ್ನು ಅರಿತು ಕಣನೆಂದು ಪೇಳುವರು ಬುಧ ಜನ. ಇಡೀ ಉಪನಿಷತ್ತಿನ ಎಷ್ಟು 6 ಉಪನಿಷತ್ತಲ್ಲಿ ಬರುತ್ತೆ ಕಥೆ. ಅದು 10 ಉಪನಿಷತ್ತಿನ ಪೈಕಿ 6 ಉಪನಿಷತ್ತುಗಳಲ್ಲಿ ಕಥೆ ಬಂದಿದೆ. ಅದಿಷ್ಟು ಸಂಗ್ರಹ ಮಾಡಿಬಿಟ್ಟು ಕರ್ಣ ಇಂದ್ರಿಯಾಭಿಮಾನಿ ದೇವತೆಗಳು ದೇಹವನ್ನು ಬಿಟ್ಟರೆ ಅದು ಡೆಡ್ ಅಂತ ಕರೆಯೋದಿಲ್ಲ. ಅದು ಕಣ್ಣಿಲ್ಲ, ಕಿವಿ ಇಲ್ಲ, ಕುರುಡ, ಕುಂಟ ಹಾಗೆಲ್ಲ ಕರೀತಾರೆ ಹೊರತು ಅವನು ಸತ್ತ ಅಂತ ಕರೆಯೋದಿಲ್ಲ. ಆದರೆ ಪರಮ ಮುಖ್ಯ ಪ್ರಾಣ ತೊಲಗಲ ಆ ದೇಹವನ್ನು ಅರಿತು ಪೆಣನೆಂದು ಬೇಳುವರು ಬುಧ ಜನ. ಯಾರು ಮುಖ್ಯ ಪ್ರಾಣ ಬಿಟ್ಟಾಗ ಮಾತ್ರ ಹೆಣ ಆಗೋದು, ಇನ್ಯಾವುದು ಬಿಟ್ಟರು ಹೆಣ ಅಲ್ಲ. ಯಾವ ಓದ್ದು ಹೋದರೂ ಹೆಣ ಅಲ್ಲ, ಯಾವ ಓದನ್ನು ಓದ್ದು ಹೋದರೂ ಹೆಣ ಅಲ್ಲ. ಆಚಾರಶಾಸ್ತ್ರ ಓದ್ದು ಹೋದರೆ ಇಂಟೆಲೆಕ್ಚುಯಲಿ ಹೆಣ ಇದ್ದಾಗ, ಫಿಸಿಕಲ್ ಹೆಣ ಅಲ್ಲ, ಇಂಟೆಲೆಕ್ಚುಯಲ್ ಹೆಣ ಅಂದರೆ ಅಸ್ಪೃಶ್ಯ ಬಿದ್ದಿದ್ದ ಲೆಕ್ಕ, ಒಂದೇ ಮೈಲಿಗೆ ಇದ್ದಾಗ ಲೆಕ್ಕ. ಅವನ ಮಾತುಗಳೆಲ್ಲ ಏನವೋ, ಯಾವ ಮಾತು ಪರ ಹೇಳಿ ದೇವಿದ್ದೆ ವೇದಿತವೆ ಹೇಳ್ತಾರಲ್ಲ, ಅಥ ಪರ ಯಯ ತದಕ್ಷರ ಮಧಿಗಮ್ಯತೆ. ದೇವನ ತಿಳಿಸ್ಕೊಳ್ಳೋದೇ ಶಾಸ್ತ್ರ, ಇಲ್ಲದೇ ಶಾಸ್ತ್ರ ಅಲ್ಲ. ಅಷ್ಟು ಶ್ರೇಷ್ಠವಾದ ರೀತಿಯಲ್ಲಿ ವಿಷಯಗಳನ್ನು ಹೇಳ್ತಾ ತ್ರೇತೆಯಲ್ಲಿ ರಘುಪತಿಯ ಸೇವೆ ಮಾಡುವೆನೆಂದು ವಾತಸುತ ಹನುಮಂತ ನಿಂದೆನಿಸಿದ, ಭೂತಭಾವತಿ ತರಣಿ ಬಿಂಬಕ್ಕೆ ಲಂಘಿಸಿದ ಈತ ಗೆಣೆ ಯಾರು ಮೂರ್ ಲೋಕದೊಳಗೆ. ಶ್ರೀ ದಾಸ ಸಾಹಿತ್ಯದ ವೈಶಿಷ್ಟ್ಯ ಇವರಲ್ಲಿ ತುಂಬಾ ತುಂಬಿಕೊಂಡು ಸುಲಭವಾದ ಪದ, ಒಳ್ಳೆ ಪವರ್ಫುಲ್ ಆಗಿರುತ್ತೆ. ಸುಲಭ ಅಂತೇಳಿ ಸುಲಭ ಇರೋದಿಲ್ಲ, ಅರ್ಥ ಸುಲಭ ಇರೋದಿಲ್ಲ, ಪದಗಳು ಸುಲಭ ಇರುತ್ತೆ ಅಷ್ಟೇ. ಇದೀ ಕಥೆಯನ್ನು ತಿಳಿಯತೆಯಲ್ಲಿ ರಘುಪತಿಯ ಸೇವೆ ಮಾಡುವೆನೆಂದು ಭಗವತ್ ಕಾರ್ಯ ಸಾಧಕ, ಉಳಿದರಲ್ಲ ಕರ್ಮ ಸಮಸ್ಯೆಗೆ ಅವತಾರ ಮಾಡಿದರೆ ಉಳಿದವರ ಕರ್ಮ ಬಂಧನ ಬಿಡಿಸ್ಲಿಕ್ಕೆ ಅಂತ ಅವರ ಅವತಾರ ಮಾಡ್ತಾರೆ. ರಾಮದೇವರ ಸೇವೆಗೆ ಅವತಾರ ಮಾಡಿದ್ದೆ ಹೊರತು ಬೇರೆಯದಕ್ಕಲ್ಲ. ಮುಖ್ಯವಾಗಿ ಅರ್ಥ ಹೇಳೋದಿದೆಯಲ್ಲ, ಅದೆಲ್ಲರಿಗೂ ಸಾಧ್ಯ ಇಲ್ಲ. ಆ ಸಾರವನ್ನು ಗ್ರಹಣ ಮಾಡಿದ್ದು ವಾಯುಸ್ಥಿತಿ ಓದ್ತೀವಿ, ಎಷ್ಟಿದೆ ಹೇಳೋದಕ್ಕೆ ಭೀಮಸೇನ ದೇವರ ಬಗ್ಗೆ. ಯಾವುದನ್ನು ಹೇಳ್ತಾರೆ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಹೇಳ್ತಾರಲ್ಲ, ಅದು ಗುರುತು ಸೇರಿದ ತಕ್ಷಣ ಜನಕ್ಕೆ ಅರ್ಥ ಆಯ್ತು. ಯಾವಾಗ ನಮಗೆ ಕಡಿಮೆ ಅವಕಾಶ ಇರುತ್ತೋ ಆಗ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಷ್ಟೇ ಹೈಲೈಟ್ ಮಾಡಿದರೆ ಆಗುತ್ತೆ, ನ್ಯಾಯ ಸಲ್ಲಿಸಿದಾಗ. ಅದೆಲ್ಲ ಶ್ರೀಪಾದರಾದರೆ ಮಾಡಿ ತೋರಿಸ್ತಾರೆ. ಅದು ಮಾಡಿ ತೋರಿಸಿದ್ದು ಎಷ್ಟು ಮುಖ್ಯವಾಯ್ತಲ್ಲ, ಅಷ್ಟೇ ಮುಖ್ಯವಾಗಿ ಅದಕ್ಕೆ ಅಷ್ಟು ಮನ್ನಣೆ ಸಿಕ್ತು, ಪ್ರಾಮಾಣಿಕತೆ ಇದ್ದಿದ್ದರಿಂದ. ಆ ಮನ್ನಣೆ ಹರಿಕಥಾಮೃತ ಸಾರ ಬರೆದ ಜಗನ್ನಾಥಾಸ್ತ್ರ ಕೊಂಡಾಡ್ತಾರೆ, ಫಲಶ್ರುತಿಯನ್ನು ಬರೀತಾರೆ. ಅವರ ಹರಿಕಥಾಮೃತ ಸಾರಕ್ಕೆ ಇನ್ನೊಬ್ಬರು ಫಲಶ್ರುತಿ ಬರೆದ್ರೆ ಇವರಿದ್ದಕ್ಕೆ ಅವರೇ ಫಲಶ್ರುತಿ ಬರೀತಾರೆ. ಜಗನ್ನಾಥದಾಸರು ಸೋಮಸೂರ್ಯೋಪ ರಾಗದಿ ಗೋ ಸಹಸ್ರಗಳ ಭೂಮಿ ದೇವರಿಗೆ ಸುರ ನದಿಯ ತಟದಿ ಶ್ರೀ ಮುಕುಂದಾರ್ಪಣ ವಿನುತ ಕೊಟ್ಟ ಫಲವು ಈ ಮಧ್ವನಾಮ ಬರೆದೋದಿದವರಿಗೆ. ನಾಳೆನ ಗ್ರಹಣ ಅಲ್ಬೇರೆ, ಸೋಮಸೂರ್ಯೋಪ ರಾಗದಿ ಚಂದ್ರಗ್ರಹಣ ಸೋಮಗ್ರಹಣ ಇತ್ಯಾದಿ ಚಂದ್ರ ಸೂರ್ಯಗ್ರಹಣ ಇತ್ಯಾದಿ ಬಂದ ಕಾಲಕ್ಕೆ ಈ ಮಧ್ವನಾಮ ಬರೆದು ಓದಿದವರಿಗೆ, ಬರೆದವರಿಗೆ ಓದಿದವರಿಗೆ ಎಷ್ಟು ಪುಣ್ಯ ಬರುತ್ತೆ ಅಂತ ಕೇಳಿದರೆ, ಗೋ ಸಹಸ್ರಗಳ ಸುರ ನದಿಯ ತಟದಿ ಕೊಟ್ಟ ಫಲವು. ಅಪರೋಕ್ಷ ಜ್ಞಾನಿಗಳಿಗೆ ಸೂರಾರು ಗೋವುಗಳನ್ನು ದಾನ ಮಾಡಿದಂಥ ಅದು ಎಲ್ಲೇ ಅವ್ರು ಕೂತ್ಕೊಂಡಲ್ಲ, ಸುರನದಿಯ ತಟದಿ ಗಂಗಾ ತೀರದೊಳಗೆ. ಅದು ಗ್ರಹಣಕಾಲ, ಗಂಗಾ ತೀರ, ಗೋವುಗಳು, ಬ್ರಾಹ್ಮಣ ಎಲ್ಲ ಕಾಂಬಿನೇಷನ್. ಅಷ್ಟು ಪುಣ್ಯ ಬರೀ ಮಧ್ವನಾಮ ಎಲ್ಲಿ ಕೂತ್ಕೊಂಡು ಬರೆದು ಬರುತ್ತೆ ಅಂತ ಹೇಳಿದ್ರೆ, ಮಧ್ವನಾಮ ಎಲ್ಲಿ ಕೂತ್ಕೊಂಡು ಹೇಳಿದ್ರು, ಎಲ್ಲಿ ಕೂತ್ಕೊಂಡು ಹೇಳಿದ್ರು, ಎಲ್ಲಿ ಬರೆದ್ರು ಕೂಡ ಬರತಕ್ಕಂಥ ಶಕ್ತಿ ಅದಕ್ಕಿದೆ. ಇನ್ನು ಗ್ರಹಣಕಾಲಕ್ಕೆ ಹೇಳಿದ್ರಂತೂ ಭಾರಿ ಶಕ್ತಿ, ಅದೆಲ್ಲ ಅಭ್ಯಾಸ ಮಾಡಬೇಕು. ಏನು ಮಾಡೋಕ್ಕೆ ಏನು ಮಾಡಬೇಕು ಅಂತ ಫೋನ್ ಮಾಡ್ತಿರ್ತಾರೆ, ಏನು ಮಾಡಕ್ಕೆ ಹೋಗ್ಬಿಡಿ ಅಂತ ಹೇಳಿ ಸೇರಿಸ್ತಾರೆ. ಹೆಂಗಸರು ಗಂಡಸರು ಹೇಳ್ಬೋದು, ಆಯುಷ್ಯ ಹೇಳಿದ್ರೆ ಎಷ್ಟು ಪುಣ್ಯ ಬರುತ್ತೋ ಯಥೋಚಿತವಾಗಿ ಇದಕ್ಕೂ ವಿಶೇಷ ಪುಣ್ಯ ಉಂಟು. ಯಾಕೆ ಅರ್ಥ ಆಗುತ್ತೆ, ಆದ್ರಿಂದ ಅದು ಮುಖ್ಯ. ಅರ್ಥವಾಗದ ಅರ್ಥವಾಗ ಭಾಷೆಯಲ್ಲಿ ಬಂದಾಗ ಇನ್ನು ಎಫೆಕ್ಟ್ ಜಾಸ್ತಿ ಇರುತ್ತೆ. ಇನ್ನು ಭ್ರಮರಗೀತೆ ಕನ್ನಡದಲ್ಲಿ ಬರೀತಾರೆ, ಭ್ರಮರಗೀತೆ, ಗೋಪಿಗೀತ, ಇತ್ತು ವೇಣುಗೀತ ಇತ್ಯಾದಿ ಭಾಗವತದ ಗೀತೆಗಳು ಭ್ರಮರಗೀತೆಯ ಮೂಲ. ಎಷ್ಟು ಶ್ಲೋಕ ಹಾಗೆ ಪ್ರತಿಯೊಂದು ಶ್ಲೋಕಕ್ಕೂ ಭಾವಾನುಭವ ಹಾಗೆ ಬರೆದು ಬಿಟ್ಟು ಪೂರ್ವ ರೀತಿಯಲ್ಲಿ ಭಾಗವತದ ಶ್ಲೋಕಗಳು ಕನ್ನಡದಲ್ಲಿ ಅರ್ಥ ಆಗಂಗೆ ಮಾಡುತ್ತಾರೆ. ಅದು ಲಕ್ಷ್ಮೀ ನರಸಿಂಹ ಪ್ರಾದುರ್ಭಾವ ದಂಡಕ. ಲಕ್ಷ್ಮೀ ನರಸಿಂಹದೇವರು ಅವತಾರ ಮಾಡೋದು, ಎಲ್ಲ ದೇವರು ಸ್ತೋತ್ರ ಮಾಡೋದು, ಅದಿಷ್ಟನ್ನು ಬಹಳ ವಿಸ್ತಾರವಾಗಿ ಬರೀತಾರೆ. ನಮ್ಮ ಹರಿದಾಸ ಸಾಹಿತ್ಯದಲ್ಲಿ ದಂಡಕನ ಒಂದೇ ಸಿಕ್ಕಿರೋದು, ಯಾವ ದಂಡಕನೂ ಸಿಕ್ಕಿರೋದು ಒಂದೇ ಒಂದು. ಸಂಸ್ಕೃತದಲ್ಲಿ ಬೇಕಾದ್ರೆ ಸಿಗುತ್ತೆ, ಕನ್ನಡದಲ್ಲಿ ಭಾರಿ ಕಡಿಮೆ. ತ್ರಿಪಾದರಾಜಿಪರ ದಂಡಕನೇ ದಂಡಕ. ಶ್ರೀಲಕ್ಷ್ಮೀ ನರಸಿಂಹ ಬಗ್ಗೆ ಶ್ರೀರಮ ಮಾನಿನಿ ಮಾನಸೇಂದಿ ವರೋತ್ಪುಲ್ಲ ಸಂಪುಲ್ಲ ಚಂದ್ರ ಗುಣಸಾಂದ್ರ ಅಂತ ವರ್ಣನೆ ಮಾಡ್ತಾ ಬರೀ ಪ್ರಾಸಬದ್ಧವಾಗಿ ಈ ಸಂಸ್ಕೃತ ಅನುವಾದ ಹೇಗೆ ಮಾಡಬೇಕು, ಮೂಲ ಶ್ಲೋಕಗಳನ್ನು ಭಾಗವತಾದಿ ಗ್ರಂಥಗಳ ಶ್ಲೋಕಗಳನ್ನು ತಿಳ್ಕೋಬೇಕಾದ್ರೆ ಪ್ರಾದುರ್ಭಾವ ದಂಡಕ ಓದಬೇಕು. ಅವೆಲ್ಲ ಹೆಚ್ಚು ಪ್ರಚಾರಕ್ಕೆ ಬಂದಿಲ್ಲ. ಜನಗಳು ಏನು ಮಾಡ್ತಾರೆ ಅಂದರೆ ನಿಜವಾದ ಜ್ಞಾನದ ಒತ್ತು ಕೊಡೋದ್ರ ಬದಲು ಯಾವುದೇ ಭಜನೆ ಇತ್ಯಾದಿ ಕಾಟಾಚಾರಕ್ಕೆ ಪಡೆದಾಗ ಏನಾಗುತ್ತೆ, ಅದು ಒಂದು ಸತ್ತ ಕಳ್ಕೊಂಡ್ಬಿಡುತ್ತೆ. ಅವೆಲ್ಲ ರೂಢಿಗೆ ಬಂದರೆ ಕನ್ನಡದ ಮಹತ್ವನೂ ಗೊತ್ತಾಗುತ್ತೆ, ಶಾಸ್ತ್ರದ ಮಹತ್ವ ಮತ್ತು ದೇವರ ಮಹಿಮೆ ಎಲ್ಲ ತಿಳ್ಕೊಳ್ಳೋದಕ್ಕೆ ಅವೆಲ್ಲ ಬೇಕು. ಅದನ್ನು ಶ್ರೀಪಾದರಾದರೆ ಮಾಡಿ ಅನ್ನೋ ಅನೇಕ ಅಂಥ ಕಥೆಗಳನ್ನು ಮಾಡಬೇಕಾದ್ರೆ ಅವರಿಗೆ ಕೊನೆಗೆ ರಘುನಾಥ ತೀರ್ಥರು ಅವರು ಇವರು ಸಮಕಾಲಿಕರು, 2 ವರ್ಷ ಮುಂಚೆ ಅವರು ವೃಂದಾವನಸ್ಥರಾಗ್ತಾರೆ, ಆಮೇಲೆ ಆಗ್ತಾರೆ. ಈ ಪಾಠ ಹೇಳ್ತಾ ಕೂತಿರುತ್ತೆ ಬುಡಬಾಗಲಲ್ಲಿ ಯಥಾಪ್ರ ರಾಯರಿಗಾಯಿತು. ಅದೇ ರೀತಿ ಒಂದು ಹೂ ಬಿತ್ತು ನೋಡಿದ್ರು, ಇವತ್ತು ಜಾಗ ತೋರಿಸ್ತು, ಇವರಿಗೂ ಕೂಡ ಜಾಗ ತೋರಿಸ್ ಬಿಡಬಾಗಲಲ್ಲಿ ಇಲ್ಲೇ ಹೂ ಬಿದ್ದ ಜಾಗ ಅಂತ ತುಳಸಿ ಕಟ್ಟೆ ಕಟ್ಟೆ ಎಲ್ಲ ಮಾಡಿದ ಜಾಗ ರಘುನಾಥ ತೀರ್ಥರ ಹೂ ಹಾಕಿದ್ದು ಅಂತ. ಇಬ್ಬರು ಮಾತಾಡಿಕೊಂಡು ಬಹಳ ಪ್ರೀತಿಯ ಶಿಷ್ಯರಾಗಿ ನಮ್ಮಲ್ಲಿ ಏನಾಗುತ್ತೆ ಅಂತ ಕತೆ ಹೇಳಿದ ತಕ್ಷಣ ಅವ್ರು ದೊಡ್ಡವರೊಳಗೆ ರಾಡಿಸಿರೋರು, ದೊಡ್ಡವ್ರ ಪ್ರಶ್ನೆ ಅಲ್ಲ, ಆತ್ಮೀಯತೆ ಅದಷ್ಟೇ, ಆತ್ಮೀಯತೆಯಿಂದಾಗಿ ಮಾತಾಡ್ಕೋತಾರೆ. ಇನ್ನು ಅವರಿಗೆ ಹೇಳಿರುತ್ತೆ, ಒಂದು 2 ವರ್ಷಗಳ ಕಾಲ ಇವರು ವೃಂದಾವನಸ್ಥರಾಗ್ತಾರೆ ಶ್ರೀಪಾದರಾಜ. ಹೀಗೆ ಪ್ರತ್ಯಕ್ಷವಾಗಿ ದೇವ್ರ ಮಹಿಮೆಯನ್ನು ತುಂಬ ಕಡೆ ತೋರಿಸಿದವರು, ತುಂಬ ಸಂಚಾರ ಮಾಡಿದವರು ಅವರು. ವಿಜಯನಗರ ಸಂಚಾರ ಮಾಡಿದ್ದಾರೆ, ಹಂಪಿ ಹತ್ರ ಮುಂದೊಂದು ಕಡೆ ಹೋದರೆ ಒಂದು ಊರಲ್ಲಿ ಅವರು ಪ್ರತಿಷ್ಠಾಪನ ಪ್ರಾಣದೇವರಿದ್ದಾರೆ, ಶ್ರೀಪಾದರಾಮ ಪ್ರಾಣದೇವರಿದ್ದಾರೆ. ವಿಶೇಷವಾದ ಒಂದು ಚಕ್ರಾಬ್ಜಿ ಮಂಡಲದ ಚಿತ್ರ ಇದ್ದಾಗಿದೆ, ಅದೊಂದಿದೆ ಅಲ್ಲಿ, ತುಂಬ ಕಡೆ ಸಂಚಾರ ಮಾಡಿದವರು. ಅದೇ ರೀತಿಯಲ್ಲಿ ಎಷ್ಟೋ ಕಡೆ ಲಕ್ಷ್ಮೀನಾರಾಯಣ ದೇವರವರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಶ್ರೀಪಾದರಾಜರಿಂದ ಆದ ಕೆಲಸ ಬಹಳ ದೊಡ್ಡ ಕೆಲಸ. ಜೊತೆಗೆ ಅವರ ರಾಜಭೋಗ ಪಟ್ಟೆ ವಿರಾಗ ಎರಡು ಬಂದಿದ್ರೆ ಮತ್ತೊಂದು ಇರೋದಿಲ್ಲ, ಎರಡು ಇಲ್ದಿರೋದೇ ಸಾಮಾನ್ಯ ಜಾಸ್ತಿ. ಆದರೆ ಎರಡನ್ನು ಕೂಡ ಪೂರ್ಣ ಪ್ರಮಾಣದಲ್ಲಿ ಪೂರ್ಣವಾಗಿ ನಿರ್ಮಮೋ ನಿರಹಂಕಾರ ಸಶಾಂತಿಮಧಿ ಗಚ್ಚತಿ ಅನ್ನೋದು ಒಳ್ಳೆ ದೃಷ್ಟಾಂತ ಶ್ರೀಪಾದರಾಜ. ಇಲ್ಲದೇ ಇದ್ದಾಗ ಕೊರಗದೆ ಕೃಷ್ಣಾರ್ಪಣ ಅಂತ ಹೇಳೋದು ಒಂದು ಭಾಗ, ಇದ್ದಾಗ ಅನುಭವಿಸಿ ಕೃಷ್ಣಾರ್ಪಣ ಅಂತ ಹೇಳೋದು ಇನ್ನೊಂದು ಭಾಗ. ಅದನ್ನು ಭಗವದ್ಗೀತೆ ಹೇಳಬೇಕಾದ್ರೆ ಅನೇಕ ಯಜ್ಞಗಳಿದೆ, ನಾವು ಏನನ್ನೋ ತಗೊಳ್ಳೋದಿಲ್ಲ, ಅದೊಂದು ಯಜ್ಞ. ತಗೊಂಡಿದ್ದು ಭಗವತ್ ಪ್ರೀತಿಗೋಸ್ಕರ, ಅದೊಂದು ಯಜ್ಞ. ಭಗವತ್ ಪ್ರೀತಿಗೋಸ್ಕರವಾಗಿ ಆ ನೋಟ ನಿನದಯ್ಯ ಅಂತ ಹೇಳ್ತಾರಲ್ಲ ಕನಕದಾಸರು, ಆ ರೀತಿಯಲ್ಲಿ ಅನುಸಂಧಾನ ಮಾಡೋದು ಬಹಳ ಉತ್ತಮವಾದಂಥ ಒಂದು ಸಾಧನೆ. ಶ್ರೀಪಾದರಾದರು ಸಾಕಷ್ಟು ಮಾಡಿ ತೋರಿಸ್ತಾರೆ. ಆ ಮೂಲಕವಾಗಿ ಅವರಿಗೆ ಒಬ್ಬ ಸಿದ್ಧಾಂತ ಪ್ರಪಂಚದಲ್ಲಿರ್ತಕ್ಕಂಥ ಸ್ಥಾನ ಭಾರಿ ದೊಡ್ಡದು. ಅವರು ಗ್ರಂಥ ಬರೆದಿದ್ದರ ಬಗ್ಗೆ ವಾಗ್ವಜ್ರ ಅಂತ ಬರೆದ್ರು ಅಂತ ಉಲ್ಲೇಖ ಉಂಟು. ವಾಗ್ವಜ್ರ ಅಂತ ಗ್ರಂಥವನ್ನು ಬರೆದ್ರು, ವಾಗ್ವಜ್ರೇಣ ಅಚ್ಚಿನ ದ್ಯೋ ವ್ಯಾಸರಾಜರೇ ಮಾತನ್ನು ಹೇಳ್ತಾರೆ ಅಂದ ಮೇಲೆ ವಾಗ್ವಜ್ರ ಗ್ರಂಥವನ್ನು ಅವರು ಬರೆದ್ರು. ಅದು ಗ್ರಂಥ ನ್ಯಾಯಸುಧಾ ಗ್ರಂಥಕ್ಕೆ ಉಪನ್ಯಾಸ ರೂಪವಾದ ಗ್ರಂಥ, ವ್ಯಾಖ್ಯಾನ ರೂಪವಾದ ಗ್ರಂಥ ಅಲ್ಲ, ಉಪನ್ಯಾಸ ರೂಪವಾದ ಗ್ರಂಥ. ನ್ಯಾಯಸುಧ ವಿಚಾರಗಳನ್ನೆಲ್ಲ ಸರಳವಾಗಿ ಇನ್ನೂ ಓದುಗರ ಮನಸ್ಸಲ್ಲಿ ಅರ್ಥವಾಗೋ ರೀತಿಯಲ್ಲಿ, ಮೂಲ ಗ್ರಂಥ ಅರ್ಥವಾಗೋ ರೀತಿಯಲ್ಲಿ ಬರೆದ ಗ್ರಂಥನೇ ವಾಗ್ವಜ್ರ. ಅಂಥ ವಾಗ್ವಜ್ರವೇ ಮುಂದೆ ಶ್ರೀ ವ್ಯಾಸರಾಜರಿಗೆ ವ್ಯಾಸತ್ರಯಗಳ ಒಂದು ರಚನೆಗೆ ಸ್ಫೂರ್ತಿ ಕೊಟ್ಟು ಅಂತ ಹೇಳ್ತಾರೆ. ಸ್ವತಃ ವ್ಯಾಸರಾಜರೇ ಉಲ್ಲೇಖ ಮಾಡಿರೋದ್ರಿಂದ ಸರಿ. ಜ್ಞಾನ ವೈರಾಗ್ಯ ಭಕ್ತ್ಯಾದಿ ಕಲ್ಯಾಣ ಗುಣಶಾಲಿನಃ ಲಕ್ಷ್ಮೀನಾರಾಯಣ ಮುನೀನ್ ಒಂದೇ ವಿದ್ಯಾ ಗುರುನ್ಮಮ. ಶ್ರೀಪಾದರಾಜರ ಬಗ್ಗೆ ವ್ಯಾಸರಾಜರು ಬರೆದಂಥ ಮಾತು. ಅವರ ಗ್ರಂಥಗಳಲ್ಲಿ ಗ್ರಂಥಸ್ಥವಾಗಿ ಆಶ್ರಮ ಕೊಟ್ಟ ಗುರುಗಳು, ಪೀಠದ ಗುರುಗಳು ಬ್ರಹ್ಮಣ್ಯ ತೀರ್ಥರಾದರೆ, ವಿದ್ಯಾಗುರುಗಳು ಶ್ರೀಪಾದರಾಜ. ಅದು ಲಕ್ಷ್ಮೀನಾರಾಯಣ ಮುನಿಗಳ ಹೆಸರನ್ನೇ ಇಟ್ಟು ಹೇಳ್ತಾರೆ, ಜ್ಞಾನ ವೈರಾಗ್ಯ ಭಕ್ತ್ಯಾದಿ ಕಲ್ಯಾಣ ಗುಣಶಾಲಿನಃ ಲಕ್ಷ್ಮೀನಾರಾಯಣ ಮುನೀನ್ ಒಂದೇ ವಿದ್ಯಾಗುರೂನ್ ಮಮ. ಜ್ಞಾನ ಭಕ್ತಿ ವೈರಾಗ್ಯ ಮತ್ತು ಕಲ್ಯಾಣ ಗುಣಗಳಿವೆ, ಯಾವ ಅವ್ರ ಕಲ್ಯಾಣ ಗುಣ ಅಂತ ಈಡೇ ಕೆಲವೆಲ್ಲ ಕಲ್ಯಾಣ ಗುಣ ಕೆಟ್ಟ ಗುಣ ಅಂತ ಅರ್ಥ ಆಗಿಬಿಟ್ಟಿದೆ. ಜ್ಞಾನ ವೈರಾಗ್ಯ ಭಕ್ತ್ಯಾದಿಗಳೇ ಯಾವ ಕಲ್ಯಾಣಗಳು, ಕಲ್ಯಾಣ ಹಣಕಾಸುಗಳು ಕಲ್ಯಾಣ ಗುಣಗಳಲ್ಲ, ಜ್ಞಾನ ಭಕ್ತಿ ವೈರಾಗ್ಯ ಮೊದಲಾದ ಎಲ್ಲ ಗುಣಗಳನ್ನು ಕೂಡ ಹೊಂದಿದ ಮಹಾನುಭಾವರು ಶ್ರೀಪಾದರಾಜರು. ವಿದ್ಯಾಗುರುನ್ ಮಮ ಆ ಮಾತು ಹೇಳ್ಕೋ, ನನ್ನ ವಿದ್ಯಾಗುರುನ್ನು ಹೇಳ್ಕೊಳ್ಳಿ. ವ್ಯಾಸರಾಜರಿಗೆ ಎಷ್ಟು ಹೆಮ್ಮೆ ಇದೆ, ಅವರ ಉಪಾಧಿ ಖಂಡನ ಬಂದಾರಮಿಂದ ಕೆಳಗೆ ಬರೀ ಬರೀಬೇಕಾದ್ರೆ ವ್ಯಾಸರಾಜರು ಶ್ರೀಪಾದರಾಜರ ಬಗ್ಗೆ ಹೇಳ್ತಾರೆ, ದ್ವೈತಿ ಕುಲ ತಿಲಕೆ ಏನ ಅಂತ ಹೇಳ್ತಾರೆ. ದ್ವೈತಿ ಕುಲ ತಿಲಕ ಅದನ್ನೇಳ್ಬೇಕು, ಅದಕ್ಕಿಂತ ಹೆಚ್ಚಾಗಿ ದ್ವೈತಿ ವಂಶಕ್ಕೆ ತಿಲಕಪ್ರಾಯರಾದ ಶ್ರೀಪಾದರಾಜರು ಅಂತ ಅವರ ಮಹಿಮೆ. ಅಂತ ಶ್ರೀಪಾದರಾಜರನ್ನ ಗುಣಗಣಾಂಬುಜಿ ಶ್ರೀಪಾದರಾಜರ ಅಂತ ಪದವಿ ಪಡೆದ ಗುಣಗಣಾಂಬುಜಿ ಶ್ರೀಪಾದರಾಜರ. ಶ್ರೀಪಾದರಾಜರ ಮತ್ತೊಂದು ವೈಶಿಷ್ಟ್ಯ, ತಮ್ಮ ಆಪ್ತರಾಗಿದ್ದ ರಘುನಾಥ ತೀರ್ಥರ ಬಗ್ಗೆ ಹೇಗೆ ಆದರೆ ಒಂದು ಕಡೆ ನೋಡಿದರೆ ಯುವನೇಂದ್ರ ತೀರ್ಥರು ಅವರಿಗೆ ಗುರುಗಳು, ರಘುನಾಥ ತೀರ್ಥರು ಆತ್ಮೀಯರಾದಂತಹ ಮಿತ್ರರು, ಮತ್ತು ವ್ಯಾಸರಾಜರು ಶಿಷ್ಯರು. ಸೊ ಮೂರು ಮಠಕ್ಕೂ ಸಂಪರ್ಕ ಇದೆ, ಶ್ರೀಪಾದರಾಜರಿಗೆ ಮೂರು ಮಠಕ್ಕೂ ಸಂಪರ್ಕ ಇದೆ. ಅದು ರಾಘವೇಂದ್ರ ಮಠದಲ್ಲಿ ಯುವನೇಂದ್ರ ಸ್ವಾಮಿಗಳು ಅವರತ್ರ ಅಧ್ಯಯನ ಮಾಡಿದವರು, ರಘುನಾಥ ತೀರ್ಥರು ಉತ್ತರಾಯಣ ಮಠದ ಅವರ ಜೊತೆಗಿದ್ದವರು. ಆಮೇಲೆ ಇವರು ವ್ಯಾಸರಾಜರು ಅವರ ಶಿಷ್ಯರೇ ಇವರಿಗೆ ಶ್ರೀಪಾದರಾಜರಿಗೆ. ಮೂರು ಮಠಕ್ಕೂ ಸಂಪರ್ಕ ಇರೋದರಿಂದ ಅವರು ವ್ಯಾಸರಾಜ ಶ್ರೀಪಾದ ಇವತ್ತಿಗೂ ಕೂಡ ಗಮನಿಸಬೇಕು. ಯಾವುದೇ ಮಠದ ಸ್ವಾಮಿಗಳು ಮುಳುಬಾಗಲಿಗೆ ಹೋದರೆ ಶ್ರೀಪಾದರಾದರೆ ನಮಸ್ಕಾರ ಮಾಡದೇ ಇರೋದಿಲ್ಲ, ಅಷ್ಟೇ ಎಲ್ಲ ಪೂಜೆ ಮಾಡಿ ಅಭಿಷೇಕ ಮಾಡ್ಕೊಂಡು ಹೋಗ್ತಾರೆ ಹೊರತು ಬರೀ ಇದು ಕೂಡ ಅಲ್ಲ, ಬೈಪಾಸ್ ಮಾಡೋದೇ ಇಲ್ಲ ಅವರು ಅಷ್ಟು ಮಟ್ಟಿಗೆ. ಅದಕ್ಕೆ ಮೂಡು ಬಾಗಿಲು ಅಂತಲೇ ಹೆಸರಾಯ್ತಂತ ಅವರಿಂದ. ಅವರು ಅದಕ್ಕೆ ಅದು ಕೇಂದ್ರ ಮಾಡ್ಕೊಳ್ಳೋದಕ್ಕೆ ಕಾರಣ ನರಸಿಂಹ ತೀರ್ಥ ಮೊದಲು ಪ್ರತಿಷ್ಠಾಪನೆಯಾಗಿದ್ದು ಸಾಕ್ಷಾತ್ ಅಕ್ಷೋಭ ತೀರ್ಥರಿಂದ ನರಸಿಂಹ ತೀರ್ಥ ಪ್ರತಿಷ್ಠಾಪನೆಯಾಗಿದ್ದ ಕಾರಣ ಏನು ಅಂದರೆ, ದುರ್ವಾದಿಗಳ ಖಂಡನೆ ಆಯ್ತಲ್ಲ, ವಿದ್ಯಾರಣ್ಯರ ಪರಾಭವ ಮಾಡಿಸಿದ್ರಲ್ಲ, ಅವ್ರು ಮಾಡಿಸ್ಬೇಕಾದ್ರೆ ಏನು ಮಾಡಿ ಮಾಯವಾದ ಖಂಡನ ಆಗ್ಬೇಕಾದ್ರೆ ಏನು ಮಾಡಬೇಕಾಗ ಓದಿದ್ದೀರಿ ಮಹಾರಾಯಣ ನರಸಿಂಹೋ ಅಖಿಲ ಜ್ಞಾನ ಮತದ್ವಾಂತ ದಿವಾಕರ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ ಶ್ರೀ ಕ್ಷೋಭಿತೇಶ್ವರ ಆಚಾರ್ಯ ಮಾತನ್ನು ಮಂತ್ರ ಮಾಡಿಕೊಂಡು ಅಪ್ಲೈ ಮಾಡಿಬಿಟ್ರೆ ಅದನ್ನು ಅಪ್ಲೈ ಮಾಡಿಕೊಂಡು ನರಸಿಂಹದೇವರನ್ನ ಕಂಬ ಇದೇ ಮೂರ್ತಿ ತಂತ್ರ ಇಷ್ಟಪಡಿ ಮಾಡಿದ್ದಲ್ಲ ಅದು ಬಂಡೆ ಅಷ್ಟೇ ಬಂಡೆಯಲ್ಲಿ ಬರೆದರು ಅದು ನೋಡಿ ಹೀಗಿದೆ ಅದು ಪೇನಾಗಿ ಕೂಡ ಇಲ್ಲ ಸ್ವಲ್ಪ ಕ್ರಾಸ್ ಆಗಿದೆ ಬರೆದು ಹಾಗೆ ನರಸಿಂಹ ವಿಗ್ರಹ ಮೂಡಿತ್ತು ಶಿಲ್ಪಿ ಯಾರು ಕಟ್ಟಿ ಯೋಗ ನರಸಿಂಹದೇವರು ಯಾವ ಶಿಲ್ಪಿಗೆ ತಯಾರಿತ್ತೆ ಬರೋದಿಲ್ಲ ಆ ದೇವಸ್ಥಾನ ಆಯಿತು ಮುಂದೆ ತೀರ್ಥ ಈಶಾನ್ಯ ಕರೆಕ್ಟಾಗಿ ತೀರ್ಥ ಯಾವಾಗಲೂ ಆಚಾರ್ಯ ಹೇಳ್ತಾರೆ ಪ್ರಾಗುದಕ್ ಪ್ರಮಣೇ ದೇಶೇ ಹೇಳ್ತಾರೆ ಪ್ರಾಗುದಕ್ ಪ್ರಮಾಣ ಈಶಾನ್ಯ ದಿಕ್ಕು ಅಂತ ಅರ್ಥ ಅಲ್ಲಿ ನರಸಿಂಹತೀರ್ಥ ಇದೆ ನರಸಿಂಹದೇವ್ರ ಈಶಾನ್ಯದಿಕ್ಕು ನರಸಿಂಹತೀರ್ಥ ಇದೆ ನರಸಿಂಹತೀರ್ಥ ಒಲಿದು ಬಂದ ತೀರ್ಥ ಅದು ಒಳ್ಳೆ ಸಿದ್ಧಿ ಇರತಕ್ಕಂಥ ತೀರ್ಥ ಅಲ್ಲಿ ಅನೇಕ ಜನಗಳೆಲ್ಲ ಶ್ರೀಪಾದರಾಜರ ಕಾರ್ಯಭೂಮಿ ಅದು ಅಲ್ಲಿಗೆ ಅದಕ್ಕೆ ಅವರಿಗಿಂತ ಮುಂಚೆ ಯಾವ ಬೃಂದಾವನ ಅಲ್ಲಿ ಇರಲಿಲ್ಲ ಫಸ್ಟ್ ಬೃಂದಾವನ ಶ್ರೀಪಾದರಾಜರದೇ ಆಗಿ ಊರಿಂದ ಸ್ವಲ್ಪ ದೂರ ಅದು ತಪೋಭೂಮಿ ಮಾಡ್ಕೊಂಡು ಅಲ್ಲಿ ವ್ಯಾಸರಾಜರು ಅಧ್ಯಯನ ಮಾಡ್ತಾ ಇದ್ರಲ್ಲ ಅದು ಗುರುಕುಲ ಅದು ಆ ಲೆಕ್ಕದಲ್ಲಿ ಮೊದಲು ಗುರುಕುಲ ಅಷ್ಟೇ ಅದು ಬಹಳ ವಿಶೇಷವಾದ ಜ್ಞಾನ ಕಾರ್ಯ ಮಾಡ್ಕೊಂಡು ಅಲ್ಲಿದ್ದರು ಬೈವೇ ಜನಗಳಿಗೆಲ್ಲ ಗೊತ್ತಾಯಿತು ತುಂಬ ಜನ ಕೇಳಿಕೊಂಡ್ರು ಗಂಗಾಸ್ಥಾನಕ್ಕೆ ಹೋಗಿ ಬಂದರು ಕಾಶಿಗೆ ಹೋಗಿ ಅಲ್ಲಿ ಗಂಟಿತರನ ಮಟ್ಟ ಹಾಕಿ ಬಂದವರು ಶ್ರೀಪಾದರಾಜ ಕಾಶಿಗೆ ಹೋಗಿನೇ ಹಿಂದಿನ ಕಾಲ ಕಾಶಿ ಅಂದರೆ ಮೇನ್ ಸೆಂಟರ್ ಅಲ್ಲಿ ಗೆದ್ದರೆ ಗೆದ್ದಾಗಿ ಲೆಕ್ಕ ಅಂತ ಅರ್ಥ ಅಲ್ಲಿ ಗೆದ್ದುಬಿಟ್ಟು ಎಲ್ಲ ಪಂಡಿತರನ್ನು ಸೋಲಿಸಿಬಿಟ್ಟು ಅವ್ರು ಏನೋ ಕರಾರು ಹಾಕಿದಾರಂತೆ ಶ್ರೀಪಾದರ ಒಪ್ಕೊಂಡ್ರಂತೆ ಆಯಿತು ನಾವು ಸೋತ್ರೆ ನಾವು ಗಂಗಾ ಪ್ರವೇಶ ಮಾಡ್ತೀವಿ ಅಂತ ಹೇಳಿಬಿಟ್ರೆ ಗಂಗಾ ಪ್ರವೇಶ ಮಾಡುತ್ತೆ ನೀವು ಸೋತ್ರೆ ಪ್ರವೇಶ ಮಾಡಬೇಡ್ರಿ ನೀವು ಮಾತಾಡ್ಬಿಟ್ಟು ಸನ್ಯಾಸಿಗಳಾದ್ರೆ ಸಾಕು ಅಂತ ಹೇಳಿದ್ರು ಅದಾಗೋ ಪ್ರಸಂಗ ಬಂತು ಎಲ್ಲ ಅಷ್ಟು ಜನ ಒಬ್ಬರೇ ಇವರೊಬ್ಬರೇ ಆ ಪಂಡಿತ ಮಂಡಲನೇ ಒಬ್ಬರೇ ತೋರಿಸ್ತಾರೆ ಎಂಥ ವಿದ್ವತ್ ಇತ್ತು ಅನ್ನೋದಕ್ಕೆ ಸಾಕ್ಷಿ ಅದೆಲ್ಲರೂ ಸೋತು ಬಿಡ್ತಾರೆ ಸಾಷ್ಟಾಂಗ ನಮಸ್ಕಾರ ಹಾಕಿಬಿಡ್ತಾರೆ ಆ ಇನ್ನೊಂದು ಕೆಲಸ ಮಾಡಿದ್ರಂತ ಆಗಿನ ಕಾಲಕ್ಕೆ ಒಬ್ಬನೇನು ಮಾಡಿದಂತೆ ಎಲ್ಲ ಕಡೆ ಭಾರಿ ದುಷ್ಟರು ಸೇರಿರ್ತಾರೆ ವಿರೋಧಿಗಳು ತ್ರಿಗುಣ ಪಂಡಿತಾಚಾರದ ವಿರೋಧಿಗಳು ಇರ್ತಾರೆ ವಾದಿಸಿಂಹ ಬುದ್ಧಿಸಾಗರದಂಥವರು ಇರ್ತಾರೆ ಕೆಲವು ಶಿಷ್ಯರಾದ್ರೆ ಕೆಲವರು ಏನು ಮಾಡಿದಾರಂತೆ ಅವರಿಗೆ ಮಾಟ ಮಾಡಿಸಿಬಿಟ್ಟು ಮಾತು ಬರದಂತೆ ಮಾಡಿದ್ರೆ ಶ್ರೀಪಾದರಲ್ಲಿ ಮಾತಾಡೋಕ್ಕೆ ಬರಬಾರ್ದು ಅವ್ರಿಗೆ ಅಲ್ಲಿ ಎಂಥ ರಾಕ್ಷಸರಿರ್ತಾರೆ ಅನ್ನೋದಕ್ಕೆ ಸಾಕ್ಷಿ ಆದರೆ ಅವ್ರಿಗೆ ಗೊತ್ತಾಯ್ತದ ಬಟ್ ಹೈಗ್ರೀವ್ರ ಸ್ತೋತ್ರವನ್ನು ಮಾಡಿದ್ರಂತೆ ಮಾತು ಸಲೀಸಾವುತ್ತೆ ಹೈಗ್ರೀವ ಹೈಗ್ರೀವ ಹೈಗ್ರೀವ್ ಏತಿ ಯೋಬದೆ ತಶ ನಿಸ್ತರತೆಯ ವಾಣಿ ಚಂದ್ರಕನ್ಯಾ ಪ್ರವಾಹ ಇಮಿಡಿಯೇಟ್ ರೆಮಿಡಿಯೇಟ್ ತಯಾರಿತ್ತು ಆ ಮೂಲಕ ಹೈಗ್ರೀವ್ ದೇವಂತರ ಮಹಿಮಿನ ಆ ಹೈಗ್ರೀವ್ ದೇವರ ಮಠದಲ್ಲಿದ್ದ ಇವತ್ತಿಗೂ ಕೂಡ ಏನು ಪೂಜೆ ಮಾಡಿಲ್ಲ ಹೈಗ್ರೀವ್ ದೇವರು ಮಾತು ನಿಂತಾಗ ಆ ಮಠದಲ್ಲಿ ಆ ಹೈಗ್ರೀವ್ ದೇವರು ಇದ್ದಾರೆ ಇವತ್ತು ಕೂಡ ನಮ್ಮ ಎಷ್ಟೋ ಜನ ಮಹಾಮಹಿಮರ ಬಗ್ಗೆ ಏನು ಕಥೆ ಕೇಳ್ತೇವೆ ಪ್ರಾಕ್ಟಿಕಲಿ ಸಂಸ್ಥಾನದ ಪ್ರತಿಮೆಗಳನ್ನು ನಾವು ಕಾಣಲಿಕ್ಕೆ ಇವತ್ತಿಗೂ ಸಾಧ್ಯ ಇದೆ ಅದೊಂದು ನಿದರ್ಶನ ಆಯಿತು ಈಗ ಶ್ರೀಪಾದರಾಜರ ತಪಶಕ್ತಿ ಇತ್ತು ಮಹಾದಾನವ ಕಾರುಣ್ಯ ಜನಗಳ ಮೇಲೆ ಅಗಾಧವಾದ ಕಾರುಣ್ಯ ಇತ್ತು ವಿದ್ವತ್ತನ್ನು ಸೋಲಿಸ್ತಕ್ಕಂಥ ವಾದ ವೈಖರಿ ಎಲ್ಲವನ್ನು ಪಡೆದ ಮಹಾನುಭಾವರು ಶ್ರೀಪಾದರಾಜರು ನೀವೇನೋ ಕಾಶಿಗೆ ಹೋಗಿ ಬಂದುಬಿಟ್ಟಿದ್ದೆ ನಮಗೆ ಕಾಶಿ ಯಾತ್ರೆ ಆಗಬೇಕು ಅಂತ ನಾನು ಕೇಳಿಕೊಂಡ್ರು ನಮಗೆ ಕಾಶಿ ಯಾತ್ರೆ ಆಗಬೇಕು ಅಲ್ಲಿ ಬರಶಕ್ತಿ ನಮಗಿಲ್ಲ ಅಂತ ಕೇಳಿಕೊಂಡಾಗ ಆಯಿತು ಅಂತ ಒಪ್ಕೊಂಡ್ಬಿಟ್ಟು ನರಸಿಂಹತೀರ್ಥಲ್ಲೇ ಗಂಗಾದೇವಿ ಬರ್ತಾರೆ ಅಂತ ಹೋದ್ರು ನರಸಿಂಹತೀರ್ಥಲ್ಲೇ ಗಂಗಾದೇವಿ ಬರ್ತಾರೆ ಮತ್ತು ಸರೋವರ ಗಂಗಾದೇವಿ ಒಂದ ಕತೆ ಕೇಳಿದ್ದೆ ಅಲ್ಲೇ ಬರ್ತಾರೆ ನಿಂತ್ಕೊಂಡು ಪ್ರಾರ್ಥನೆ ಮಾಡಿದ ತಕ್ಷಣ ಅಲ್ಲೇ ಗಂಗಾದೇವಿ ಬಂದ್ರಂತೆ ಇವತ್ತಿಗೂ ನರಸಿಂಹತೀರ್ಥ ಅಂದರೆ ಭಾಳ ಅದ್ಭುತವಾದ ತೀರ್ಥ ಅವು ತುಂಬ ಸಾಮಾನ್ಯವಾಗಿ ಅದು ಹೈಟಲ್ಲಿ ಇದೆ ಅದನ್ನು ಗ್ರೌಂಡ್ ಲೆವೆಲ್ ಇದೆ ಮೊರಾಲೆಸ್ ಸ್ವಲ್ಪ ಅಲ್ಲ ಜಾಸ್ತಿ ಇಲ್ಲ ಪಕ್ಕದ ದೊಡ್ಡ ಆಳೆ ಅಲ್ಲಿ ನೀರು ಬರೋಲ್ಲ ಅಲ್ಲಿ ನೀರು ಬರೋದಿಲ್ಲ ಇಲ್ಲಿ ನೋಡಿದ್ರೆ ಯಾವ ನೀರು ತುಂಬಿದೆ ಒಗಟ್ ಅದು ಬೇಸಿಗೆಯಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಇರುತ್ತೆ ಅದು ಎಕ್ಸ್ಪ್ಲೇನ್ ಮಾಡೋದು ಭಾರಿ ಕಷ್ಟ ಆ ಥರ ಇದೆ ಅಲ್ಲಿ ಎಲ್ಲದಕ್ಕೂ ಅದನ್ನೇ ಉಪಯೋಗಿಸೋದು ಪರಿಶುದ್ಧವಾದ ನೀರು ಅದು ಅದು ಎಷ್ಟು ಮಟ್ಟಿಗೆ ಅದ್ರ ಮಹಿಮೆ ಉಂಟು ಅಂದರೆ ನಮಗೆ ಅನಿಸುತ್ತೆ ಎಷ್ಟೋ ಜನ ಸ್ನಾನ ಮಾಡಿರ್ತಾರೆ ಇದು ಮಾಡ್ತಾರೆ ಅದೇ ಕುಡಿಯೋಕೆ ಕೊಡ್ತಾರೆ ಅದೇ ಅಡುಗೆ ಮಾಡ್ತಾರಲ್ಲ ಅಭಿಷೇಕ ಮಾಡ್ತಾರಲ್ಲ ಅದು ಮನಸ್ಸಿಗೆ ಖೇದ ಆಯಿತು ಕೆಲಸ ಹೋಗಿ ಕೇಳಿಬಿಟ್ರೆ ಸ್ವಾಮಿ ಹಿಂದೆ ಒಂದು ಕಾಲಕ್ಕೆ ಸ್ವಾಮಿ ಕೇಳಿದ್ರೆ ಸ್ವಾಮಿ ಭಾಳ ಗಲೀಜಾಗಿಬಿಡುತ್ತೆ ಅಭಿಷೇಕ ಖಾಲಿ ಅಡುಗೆ ಆಗಲಿ ಸರಿ ಹೋಗೋದಿಲ್ಲ ಬೇರೆ ಏರ್ಪಾಟು ಮಾಡಿ ಅಂದರೆ ಆಯಿತು ಅಂತೇಳಿ ಒಂದು ಪಕ್ಕದಲ್ಲಿ ದೊಡ್ಡ ಬೋರ್ ತೋರಿಸಿದ್ದಾರೆ ತಜ್ಞರಲ್ಲಿ ಎಷ್ಟು ವರ್ಷದ್ರು ನೀರೇ ಬರೋದಿಲ್ಲ ಅದರೊಳಗೆ ಅಷ್ಟೇ ಅಲ್ಲ ಆ ಪಂಪ್ ಕಷ್ಟಪಟ್ಟರೆ ಅಪ್ಪ ಅದು ಕೆಟ್ಟೋಯ್ತು ಇದು ಕೆಟ್ಟೋಯ್ತು ಅದು ಕಾಲಿ ಬೇರೆ ಏನು ಮಾಡ್ಬೇಕಾದ್ರೆ ಸಪ್ಲೈ ಏನೇನು ಉಪಯೋಗಿಸಿದ್ದೆ ನರಸಿಂಹತೀರ್ಥ ಮ್ಯಾಜಿಕ್ ಅದು ಅದು ಗಂಗಾ ಸನ್ನಿಧಾನ ಬಂದು ನಿದರ್ಶನ ಅಂತ ಅರ್ಥ ಗಂಗಾ ನೀರು ಕೆಡೋದಿಲ್ಲ ಅಂತ ಹೇಳ್ತಾರೆ ಗಂಗಾ ನೀರು ಕೆಡೋದಿಲ್ಲ ನರಸಿಂಹತೀರ್ಥ ನೀರು ಕೆಡೋದಿಲ್ಲ ಇವತ್ತು ಅದು ನೋಡಿಬೇಕಾದ್ರೆ ಎಷ್ಟು ಬಿಸಿ ಊಟ ಸರ್ಕಾರದ ಕೇಳ್ತಿರಲ್ಲ ಕುಡಿದು ಆಸ್ಪತ್ರೆಗೆ ಅಂತ ಹಾಕಿರ್ತಾರೆ ಆ ನರಸಿಂಹದ ಊಟ ಇವತ್ತು ಒಂದು ಕೇಸ್ ಆಗಿಲ್ಲ ಅದರಲ್ಲಿ ಆ ನರಸಿಂಹತೀರ್ಥ ನೀರನ್ನು ಕುಡಿದಿದ್ದಕ್ಕಾಗಲಿ ಇದಕ್ಕಾಗಲಿ ಯಾರಿಗೂ ಕೂಡ ಯಾವ ಕೆಟ್ಟದ್ದು ಆಗಿಲ್ಲ ಅಂದರೆ ಎಷ್ಟು ಸಿದ್ಧಿ ಇದೆ ಮೊದಕ್ಕೆ ಸಾಕ್ಷಿ ಆ ಎತ್ತರದಲ್ಲಿ ನೀರೋದು ಒಂದು ಸಾಕ್ಷಿ ನೀರು ಸ್ವಲ್ಪ ಅಲ್ಲ ತುಂಬ ಇರೋದು ಸಾಕ್ಷಿ ಎಲ್ಲ ಬಳಕೆ ಉಪಯೋಗಿಸೋದು ಅದೊಂದೇ ಸಾಕ್ಷಿ ಇಷ್ಟ ಆದ್ರೆ ಏನಾಗದೆ ಇರೋದು ಇದು ಅರ್ಥ ಮಾಡಿಕೊಂಡೆ ಶ್ರೀಪಾದರಾಜರ ಮಹಿಮೆ ಭಾಳ ದೊಡ್ಡ ಮಹಿಮೆ ಅದನ್ನು ಆರಿಸಿಕೊಳ್ಳೋಕೆ ಕಾರಣ ಅಕ್ಷೋಭ ತೀರ್ಥರಿಂದಾಗಿ ಮಧುರಾವತೀರ್ಥರು ಅಲ್ಲಿ ಬಂದಂಥ ಉಲ್ಲೇಖ ಉಂಟು ಅದೇ ಜಾತಕ್ಕೆ ಶ್ರೀಮದ್ ಆಚಾರ್ಯರೇ ಬಂದಿರಂತೆ ನರಸಿಂಹತೀರ್ಥಕ್ಕೆ ಶ್ರೀಮದ್ ಆಚಾರ್ಯರೇ ಬಂದ ಜಾಗ ಅದು ಬಹಳ ಇಂಟ್ರೆಸ್ಟಿಂಗ್ ಅಂದರೆ ಅಲ್ಲಿಂದ ಸ್ವಲ್ಪ ದೂರದೊಳಗೆ ಒಂದು ಊರಿದೆ ಇತ್ತೀಚೆಗೆ ಹೋದಾಗ ಗೊತ್ತಾಯಿತು ತೀರ್ಥ ಅಂತ ಊರಿಗೆ ಹೆಸರು ಊರಿ ಹೆಸರು ತೀರ್ಥ ಅಲ್ಲಿ ರೆಕಾರ್ಡ್ಸಲ್ಲಿ ಆನಂದ ತೀರ್ಥ ಅಗ್ರಹಾರ ಅಂತ ಹೇಳಿದ್ದಾರೆ ಫುಲ್ ನೇಮ್ ಅದಕ್ಕೆ ಆನಂದ ತೀರ್ಥ ಅಗ್ರಹಾರ ತಿರುಪತಿಗೆ ಹೋಗ್ತಾನೋ ಬರ್ತಾನೋ ಆಚಾರ ಇರಬೇಕು ಅಲ್ಲಿ ಪದ ಬರೀ ಬ್ರಾಹ್ಮಣ ಹಿಡಿದ್ರಂತೆ ಇಲ್ಲಿ ಇವತ್ತು ಕಾಲ ಬದಲಾಗಿಬಿಟ್ಟಿದೆ ಆದ್ದರಿಂದ ಅಲ್ಲಿ ಕಡಿಮೆ ಜನ ಇದ್ದಾರೆ ಕಡಿಮೆ ಜನ ಇದ್ದಾರೆ ಅಷ್ಟೇ ಅಲ್ಲಿ ಭಾಳ ವಿಶೇಷ ಅಂದರೆ ಯಾವ ಶ್ರೀಪಾದರಾಜರ ಆನಂದ ತೀರ್ಥ ಆಚಾರ ಬಂದ ನಿದರ್ಶನವಾಗಿ ಒಂದು ರಾಜರ ದೊಡ್ಡ ಕೇಂದ್ರ ಮುಳುಬಾಗಿಲು ಸಂಸ್ಥಾನವಾಗಿದ್ದ ಸ್ಥಳ ಶ್ರೀಪಾದರಾದರಿಂದಾಗಿ ಅನೇಕ ಶತಮಾನಗಳ ಕಾಲ ಪಾಠ ನಡೀತಾರೆ. ಅನೇಕ ಶತಮಾನಗಳ ಕಾಲ ಈವನ್ ಸುಮಾರು 50-60 ವರ್ಷಗಳು ತುಂಬ ಜನ ಪಂಡಿತರಲ್ಲಿದ್ದರು. ಈಗ ಕಡಿಮೆ ಆಗ್ತಾ ಬಂದಿದೆ, ಎಲ್ಲ ಕಡೆ ಕಡಿಮೆ, ಅಲ್ಲೂ ಕಡಿಮೆ ಆಗಿದೆ. ಆ 100 ವರ್ಷಗಳ ಕಾಲ ಒಂದು ಪಾಠ ಪ್ರವಚನ ಪರಂಪರೆ ಬರೋದಂದ್ರೆ ಸಾಮಾನ್ಯ ಅಲ್ಲ. ಆ ಕೀರ್ತಿ ಎಲ್ಲ ಸಲ್ಲಬೇಕಾದದ್ದು ಶ್ರೀಪಾದರಾಗಿ ಆಚಾರ್ಯರ ಕಾಲೂರಿತ ಒಂದು ದೊಡ್ಡ ಆಚಾರ್ಯ ಪಾದ ಧೋಡಿ ಅಷ್ಟೋಪತಿ ಪದ್ಮನಾಭತೀರ್ಥರ ಆಗಮನ, ಅಷ್ಟೋಪತೀರ್ಥರ ಆಗಮನ, ನರಸಿಂಹತೀರ್ಥ, ನರಸಿಂಹದೇವರು, ಶ್ರೀಪಾದರ ಸ್ವತಃ ವ್ಯಾಸರಾಜ ಪ್ರತಿಷ್ಠಾಪನೆ ಮಾಡಿದ ಪ್ರಾಣದೇವರು, ಮತ್ತು ಅವರು ಅವರು ಅಧ್ಯಯನ ಮಾಡ್ತಿದ್ದ ಒಂದು ಗುಹೆ ಅಲ್ಲಿದೆ. ಇದೆಲ್ಲ ನೋಡಿದಾಗ ಶ್ರೀಪಾ ಮುಳುಬಾಗಲು ನಮ್ಮ ಬೆಂಗಳೂರಿಗೆ ಇರತಕ್ಕಂಥ ಭಾಳ ದೊಡ್ಡ ಕ್ಷೇತ್ರ ಮುಳುಬಾಗಲಿದೆ. ಬೆಂಗಳೂರಿಗೆ ಭಾರಿ ಹತ್ತಿರ ಇದೆ, ತುಂಬ ದೊಡ್ಡದು. ಅಲ್ಲಿ ಜನಗಳಿಗೆ ಯಾವ ಬಸ್ ನರಸಿಂಹತೀರ್ಥ ಅವರು ಮುಳುಬಾಗಲು ಅರ್ಥ ಆಗುತ್ತೋ ಬಿಡುತ್ತೋ ಗೊತ್ತಾಗಲ್ಲ, ನರಸಿಂಹತೀರ್ಥ ಅಂದರೆ ಅರ್ಥ ಆಗಿಬಿಡುತ್ತೆ. ಎಂತ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಮಂತ್ರಾಲಯ ನಿಲ್ಲುತ್ತೋ ಹಾಗೆ ಇಲ್ಲಿ ಬಸ್ನ ಸ್ಟಾಪ್ ಕೊಡ್ತಾರೆ. ನರಸಿಂಹತೀರ್ಥಕ್ಕೆ ಗ್ಯಾರಂಟಿ ಸ್ಟಾಪ್ ಸಿಗಬೇಕು. ಅಷ್ಟರ ಮಟ್ಟಿಗೆ ಶ್ರೀಪಾದರಾದ್ರ ಮಹಿಮೆ ಭಾರಿ ಉಂಟು. ನಿಜವಾಗಲೂ ಅವ್ರ ಬಗ್ಗೆ ಒಳ್ಳೆ ಗ್ರಂಥಗಳು ಬರಬೇಕು. ಇನ್ನು ಹೇಳೋದಾದ್ರೆ ಒಳ್ಳೆ ಗ್ರಂಥಗಳು ಬಂದು ಅವ್ರ ಮಹಿಮೆ ಅವರ ಕನ್ನಡ ಹಾಡುಗಳು ಬಹಳ ಸ್ವಾರಸ್ಯವಾದ ಹಾಡುಗಳು. ದುರಿತ ಗಜಕ್ಕೆ ಪಂಚಾನನ, ನರಹರಿಯ ದೇವರ ದೇವ ದುರಿತ ಗಜಕ್ಕೆ ಪಂಚಾನನ. ದುರಿತ ನರಸಿಂಹದೇವರು ಸ್ತೋತ್ರ, ಅವರೇ ನರಸಿಂಹತೀರ್ಥದಲ್ಲಿ ಇದ್ದವರಲ್ಲ, ಸ್ತೋತ್ರ ಮಾಡ್ತಾರೆ. ಅರಸು ಮುಟ್ಟಲು ದಾಸಿ ರಂಭೆಯಾದಳು ದೇವ, ಪರಶು ಮುಟ್ಟಲು ಲೋಹ ಸ್ವರ್ಣ ಗೋವಿಂದ. ದಾಸಿ ಅಷ್ಟೇ, ಆ ರಾಜ ಸ್ವೀಕಾರ ಮಾಡಿದರೆ ಅವಳು ಮರ್ಯಾದೆ ಮರ್ಯಾದೆ ಭಾರಿ ಮರ್ಯಾದೆ. ಪರಶು ಮುಟ್ಟಿದ್ರೆ ಪರಶುನೇ ತಿಂದಿರ್ತಿತ್ತು, ಕಬ್ಬಿಣ ಪುಡಿಸಿದ್ರು ಚಿನ್ನ ಆಗ್ತಿತ್ತು. ದೇವರ ಧ್ಯಾನ ಮಾಡಿದ್ರೆ ಎಂಥವನೋ ಅಸಾಮಾನ್ಯನಾಗಿ ಬಿಡ್ತಾನೆ ಅಂಥೇಳಿ ಅರ್ಥವತ್ತಾದ ಮಾತುಗಳನ್ನು ಬರೀತಾರೆ. ಅದೇ ರೀತಿ ಇಲ್ಲ, ಜೋಗಳ ಹಾಡು ತಂದವರು ಅವರೇನೆ, ಜೋಗಳ ಹಾಡುಗಳು ಮೊದಲು ಇರಲಿಲ್ಲ, ಇವ್ರ ಕಾಲಕ್ಕೆ ಎಲ್ಲ ಬಂದಿದ್ದು ಇವ್ರ ಕಾಲಕ್ಕೆ. ಅಂಥ ಪೂರ್ವ ಕ್ರಾಂತಿ ಮಾಡಿದಂಥ ಒಂದು ಕಡೆ ಸಂಸ್ಕೃತ, ಕನ್ನಡ, ಪಾಠ, ಪ್ರವಚನ, ವೈಭವ, ಆಡಳಿತ, ಸಂಚಾರ, ವಾದಿಜಯ, ಈಗ ಅನೇಕ ಮುಖದ ಮಹಾಮಹಿಮೆ ಶ್ರೀಪಾದರಾಜರ. ಮತ್ತು ಕೊನೆಯ ಕೀರ್ತಿ ಅಂತ ಹೇಳಿದರೆ ಅವ್ರ ಹೆಸರು ಹೇಳಿದ್ರೆ ಇವತ್ತಿಗೂ ಕೂಡ ಪೃಷ್ಠಾನ್ನ ಭೋಜನ ಗ್ಯಾರಂಟಿ ಅನ್ನೋದು ಅದೊಂದು ಜನಕ್ಕೆ ಗೊತ್ತಿರುತ್ತೆ. ಸಾಮಾನ್ಯವಾಗಿ ಪರೀಕ್ಷೆ ಮಾಡಿ ನೋಡಿಬೇಕಾದ್ರೆ ಏಕಾಚಿ ಪರೀಕ್ಷೆ ಮಾಡಬಾರ್ದು. ಮತ್ತೆ ಅವತ್ತು ಓ ಪೃಷ್ಠಾನ್ನ ಭೋಜನ ಆಗ್ತಿರ್ಕೋಬೋದು, ದಾಚೆ ಆಗ್ತದೆ ಗ್ಯಾರಂಟಿ ಅಷ್ಟೇ ಹೊರತು ಅವತ್ತಲ್ಲ. ಅಂತ ಶ್ರೀಪಾದರಾಜರನ್ನು ವಿಸ್ತಾರವಾಗಿ ತಿಳ್ಕೊಳ್ಳೋದಕ್ಕೆ ಆ ತಿಳ್ಕೊಂಡ ವ್ಯಾಸರಾದ್ರಿ ಮಹಿಮೆ ಅನ್ನೋದು ಅವಾಗ ಅರ್ಥ ಆಗ್ತದೆ. ಶಿಷ್ಯರು ನೋಡಿದ ಗುರುಗಳು ಹೇಗಿರ್ತಾರೆ, ಗುರು ಶಿಷ್ಯರು ಹೇಗಿರ್ತಾರೆ ಅಂತ ಗೊತ್ತಾಗ್ತದಂತೆ. ಎಷ್ಟೋ ಸಲ ಗುರು ಶಿಷ್ಯರಾದ ಏಕಕಾಲಕ್ಕೆ ಪ್ರಕಾಶಕ್ಕೆ ಬರೋದು ಭಾರಿ ಕಡಿಮೆ. ಒಳ್ಳೆ ಗುರುಗಳಿರ್ತಾರೆ, ಶಿಷ್ಯರಿಗೆ ಅಷ್ಟು ಖ್ಯಾತಿ ಬರೋದಿಲ್ಲ. ಶಿಷ್ಯರು ಚೆನ್ನಾಗಿರ್ತಾರೆ ಅಂತ ಗುರುಗಳು ಅಷ್ಟು ದೊಡ್ಡವರಾಗಿರೋದಿಲ್ಲ. ಅಚ್ಯುತ ಬೇಷ್ಟ ಇದ್ದಾರೆ ಉದಾಹರಣೆಗೆ, ಎಲ್ಲಿ ಆಚಾರ್ಯ ಇಲ್ಲಿ ಅಚ್ಯುತ ಬೇಷ್ಟ, ಅರ್ಥಾತ್ ಸಂಬಂಧ ಇಲ್ಲ. ಆದರೆ ಶ್ರೀಪಾದರಾದರೆ ವ್ಯಾಸರಾದ್ರ ಕಾಂಬಿನೇಷನ್ ಮಾತ್ರ ಅದು ವಿಶೇಷವಾಗಿ ಜಗತ್ತೇ ಆಶ್ಚರ್ಯ ಪಡ್ತಕ್ಕಂಥ ಇಬ್ಬರು ಮಹಾಮಹಿಮರಾಗಿದ್ದಂಥ ಮಹಾನುಭಾವರು. ಅವರ ಕೃತಿಗಳ ಮತ್ತೊಂದು ವೈಶಿಷ್ಟ್ಯ ಅಂದರೆ ಆಪ್ತರಾದ ರಂಗನಾಥೀರ್ಥನ ಹ್ಯಾ ಕೊಂಡಾಡಿದರೋ ಹಾಗೆ ಶಿಷ್ಯರನ್ನು ಭಾರಿ ಕೊಂಡಾಡ್ತಾರೆ. ಫಸ್ಟ್ ಅಂತ ಕೃತಿ ಬಂದು ಅವರಿಂದಾನೆ, ಇದಿರದ ಆವಧಿ ನನಗೆ ವ್ಯಾಸ ಮುನಿರಾಯ ಅಂತ ಸ್ಕೊಂಡು ಮಾಡ್ತಾರೆ. ವ್ಯಾಸರಾಜರನ್ನು ಶಿಷ್ಯರನ್ನು ಕೊಂಡಾಡೋಕ್ಕೆ ಪ್ರಸಂಗ ಹೊರಗೆ ತಂದರು. ಚಿಕ್ಕವರನ್ನು ದೊಡ್ಡವರು ಕೊಂಡಾಡೋದು ಸಾಮಾನ್ಯವಾಗಿ ಕೊಂಡಾಡೋದ್ರಲ್ಲಿ ಬೈದಿದ್ರೆ ಸಾಕಾಗಿದೆ ಅಂತ ಕಾಲ. ಅಂಥ ಹೊತ್ತಲ್ಲಿ ಇದಿರದ ಆವಧಿ ನನಗೆ ವ್ಯಾಸ ಮುನಿರಾಯ ಅದಕ್ಕಿಂತ ದೊಡ್ಡದು ಅಂದರೆ ಸಾಸಿರ ಜಿಹ್ವೆಗಳುಳ್ಳ ಶೇಷನೇ ಕೊಂಡಾಡಬೇಕು ವ್ಯಾಸ ಮುನಿರಾಯರ ಸನ್ಯಾಸದಿರವ. ಅದಕ್ಕೆ ಅವ್ರು ಕೊಂಡಾಡಲಿಕ್ಕೆ ಅವ್ರು ಘಟಸರ್ಪ ಒಂದೇ ಬಂದಿದ್ದವರು, ವ್ಯಾಸರಾಜರನ್ನು ಕೊಂಡಾಡಲಿಕ್ಕೆ ಬಂದಿದ್ದೆ, ಅವ್ರದ್ದು ಕೀರ್ತಿ ಜಾಸ್ತಿ ಮಾಡಲಿಕ್ಕೆ ಬಂದಿದ್ದೆ. ಸಾಸಿರ ಜಿಹ್ವೆಗಳುಳ್ಳ ಶೇಷನೇ ಕೊಂಡಾಡಬೇಕು ವ್ಯಾಸ ಮುನಿರಾಯರ ಸನ್ಯಾಸದಿರವ. ಎರಡು ಮಾತು ಸಾಕು, ಅವ್ರು ನೋಡಿದರೆ ಮಹಿಮೆ ಸಾಲದ ಅವ್ರು ಸ್ತೋತ್ರ ಮಾಡ್ತಾರೆ. ಇದು ನಿಜವಾಗ್ಲೂ ಕೂಡ ಹೇಗಿರಬೇಕು ಅನ್ನೋ ನಿದರ್ಶನ. ಅದು ಬರ್ತಾ ಬರ್ತಾ ಏನಾಯಿತು ಅಂದರೆ ಅಧ್ಯಯನ ನಿಂತೋಯಿತು, ಅಧ್ಯಯನ ಬಂದರೆ ಅಹಂಕಾರ ಶುರುವಾಯಿತು, ಎರಡಾಯ್ತು. ಅದು ಭಾರಿ ಡೇಂಜರ್. ಅದು ಎಂಥ ವಿಷಯ ಬಂದು ಅಧ್ಯಯನ ಮಾಡೋ ಉದ್ದೇಶ ಏನು, ಅಹಂಕಾರ ಹೋಗಲಿ ಅಂತೇಳಿ. ಅಧ್ಯಯನ ಮಾಡಿ ಅಹಂಕಾರ ಜಾಸ್ತಿ ಬರೋದಾದರೆ ಮೋಡಿಸಿ ತಗೊಂಡು ರೋಗ ಅಗ್ರಿಬೆಟ್ಟಾದಾಗ ಆಯ್ತಂತೆ, ಏನೋ ಪ್ರಯೋಜನ ಇಲ್ಲ. ಅದನ್ನು ಅರ್ಥ ಮಾಡಿಕೊಂಡ್ರೆ ಶ್ರೀಪಾದರಾಜರ ಮಹಿಮೆ ಭಾರಿ ಅಗಾಧವಾದ ಮಹಿಮೆ. ಅನೇಕ ಎಲ್ಲ ದೃಷ್ಟಿಯಿಂದ ಅವರು ಆರಾಧ್ಯರಾಗ್ತಾರೆ. ಶ್ರೀರಂಗ ಪ್ರಾಂತದಲ್ಲಿ ಇವತ್ತಿಗೂ ಕೂಡ ಮೊಟ್ಟ ಮೊದಲ ಬಾರಿಗೆ ದೊಡ್ಡ ಕ್ರಾಂತಿ ಮಾಡಿದವರು ಶ್ರೀಪಾದರಾಜರು. ಅಲ್ಲಿ ಆಚಾರ ಕಾಲಿಟ್ಟಿದಾಗ ಅದು ಕೂಡ ಶ್ರೀರಂಗವಾಸಂ ಕೃತವಂಗಲಂ ಸತಾಮತ್ ಮಧುರದಲ್ಲಿ ಬರ್ತದೆ, ಮೊದಲು ಮಾಡಿತ್ತು. ಅದನ್ನು ಶ್ರೀಪಾದರಾದರು ಅನೇಕ ವರ್ಷಗಳ ಕಾಲ ಅಲ್ಲಿ ಇದ್ದು ಮುಖ್ಯ ಕೇಂದ್ರವನ್ನು ಮಾಡಿಕೊಂಡಿದ್ದಾರೆ. ಅಲ್ಲಿ ಮಠದ ಶಾಖೆ ಇದೆ, ಸ್ವರ್ಣವರ್ಣ ತೀರ್ಥವೃಂದಾವನದಲ್ಲಿ ಅಲ್ಲೇನೆ, ಅವರ ಗುರುಗಳಾದ ಸ್ವರ್ಣವರ್ಣ ತೀರ್ಥವೃಂದಾವನ ಶ್ರೀರಂಗದಲ್ಲೇ ಇದೆ. ಹೀಗೆ ಶ್ರೀಪಾದರಾದರ ವ್ಯಾಪ್ತಿ ಬಹಳ ಅಮೋಘವಾದದ್ದು, ಅಂಥವರ ಸ್ಮರಣೆ ಅತ್ಯಂತ ಪುಣ್ಯಕರವಾದದ್ದು ಅಂತ ಹೇಳ್ತಾ ಇವತ್ತು ಆರಾಧನೆ ನಿಮಿತ್ತ ಅವರ ಸ್ಮರಣೆ. ಸಾಯಂಕಾಲನೂ ಪ್ರವಚನ ಇದೆ, ಸಾಯಂಕಾಲ ಇನ್ನೊಂದಿದೆ, ಗ್ರಹಣದ ಬಗ್ಗೆ ಹೇಳೋದೊಂದಿದೆ, ಸತ್ಯಾಭಿನವ ತೀರ್ಥರ ಆರಾಧನೆ ಕೂಡ ಇವತ್ತೆ. ಅದು ಅವ್ರ ಬಗ್ಗೆಯೂ ಕೂಡ ಸಾಯಂಕಾಲ ಪ್ರವಚನ ಇರುತ್ತೆ ಅಂತ ಹೇಳ್ತಾ ಅದರ ಕೃಷ್ಣಾರ್ಪಣ ಬಂತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ಓಜವಹಂ ತೇನ ಪ್ರಿಯತಾಂ ಕಮಲಾಲಯ. ಗ್ರಹಣಕ್ಕೆ ಸಾಯಂಕಾಲ ಬರಬೇಕಾಗಿತ್ತು, ಗ್ರಹಣ ಹಿಡಿಯೋದು ರಾತ್ರಿ 11:53 11:53 ಎಲ್ಲ. ಅದೇ ಮಠಭೇದ ಇಲ್ಲ ಅದರಲ್ಲೆಲ್ಲ ಕೂಡ, ಹಿಡಿಯೋದ್ರಲ್ಲಿ ಮಠಭೇದ ಇಲ್ಲ. ಬಿಡೋದು 3:33, 3:40 ಪರ್ವಕಾಲ ಒಟ್ಟು, ಗ್ರಹಣ ಕಾಲ 3:40. ಅದಿಷ್ಟನ್ನು ಉಪಯೋಗ ಮಾಡ್ಕೋಬೇಕು. ಗ್ರಹಣ ಕಾಲಕ್ಕೆ ಮೊದಲು ಹಿಡಿದು ಸ್ನಾನ ಮಾಡಬೇಕು, ಆಮೇಲೆ ಪಿಟ್ ಸ್ನಾನ ಮಾಡಬೇಕು, ತಿರಸ್ನಾನ ಮಾಡದೆ ಹೋದ್ರೆ ಅಪಮೃತ್ಯು ದೋಷ ಅಂತ ಹೇಳ್ತಾರೆ. ಬಿಟ್ಟು ಸ್ನಾನ ಮಾಡದೆ ಹೋದ್ರೆ ಇನ್ನೊಂದ್ಸತಿ ಗ್ರಹಣ ಬರೋರಿಗೂ ಮೈಲಿಗೆ ಅಂತವ್ರಿಗೆ ಗೊತ್ತಾಯ್ತಾ, ಅಲ್ಲಿವರೆಗೂ ಸೂತಕ ಇಂತ ಆಗ್ರಕ್ಕೆ ಜನ ಖುಷಿಯಾಗಿಬಿಡುತ್ತೆ, ಸಂದಾನ ಬಿಟ್ಬಿಡುವುದು ಅಂತ ಆತರ ಅದ್ರ ಮಾಡಬಾರದು. ಅದು ಯಾವ ಕೆಲಸಕ್ಕೂ ಬರೋದಿಲ್ಲ, ಅಷ್ಟು ಮೈಲಿಗೆ ಆಗಿಬಿಡುತ್ತೆ. ಆದ್ರಿಂದ ಎರಡನ್ನೂ ಮಾಡಬೇಕು, ಚಿಕ್ಕವರು ದೊಡ್ಡವರು ಎಲ್ಲರೂ ಮಾಡಬೇಕು. ಗ್ರಹಣ ಕಾಲದಲ್ಲಿ ಜಪ ಇತ್ಯಾದಿಗಳನ್ನ ಮಾಡಬೇಕಾದ ದೊಡ್ಡ ಕರ್ತವ್ಯ. ಅದು ಯಾವುದು ತಪ್ಪಿಸ್ಬಾರ್ದು. ಜಪ ತರ್ಪಣ ಕೃತಪಿತ್ರಗಳಾದ್ರೆ ತರ್ಪಣ ಕೊಡಬೇಕು, ಅದೆಲ್ಲ ಸರಿಯಾಗಿ ಮಾಡಿದರೆ ಭಾರಿ ಪುಣ್ಯ. ಸೋಮಸೂರ್ಯೋಪಾರ ಆಗೇಚ ರಾಘವನ ಸ್ತೋತ್ರದಲ್ಲೇ ಬರುತ್ತೆ. ಚಂದ್ರಗ್ರಹಣ ಸೂರ್ಯಗ್ರಹಣಗಳು ಬಹಳ ಶ್ರೇಷ್ಠ ಪರ್ವಕಾಲಗಳಾದ್ರಿಂದ ತಪ್ಪದೇ ಮಾಡಬೇಕು. ತರ್ಪಣ ಸಾಮಾನ್ಯ ಇದು ಮಧ್ಯಕ ಚಂದ್ರಗ್ರಹಣ ಆದ್ರಿಂದಾಗಿ ಸುಮಾರು ಒಂದೂವರೆ ಒಂದು ಮುಕ್ಕಾರಿ ಕೊಟ್ಟರೆ ಸರಿ. ಪಾರಾಯಣ ಮೊದಲು ಮಾಡ್ಬೋದು, ಆಮೇಲೆ ಮಾಡ್ಬೋದು. ಆದರೆ ದೇವ್ರ ಪೂಜೆ ಮಾಡಬೇಕಾದ ಕಾರಣ ಇಲ್ಲ, ದೇವ್ರ ಪೂಜೆ ಕಾಲಕ್ಕಿಲ್ಲ. ಸ್ನಾನ ಮಾಡೋದು ಜಪ ಪಾರಾಯಣ ಅವೇ ಮುಖ್ಯವಾದ ಕೆಲಸ, ತರ್ಪಣ ಹೊರತು ದೇವ್ರ ಪೂಜೆ ಅಲ್ಲ ಆಗಿನ ಕಾಲಕ್ಕೆ. ನಿರ್ಮಾಲ್ಯ ತೀರ್ಥ ಬೆಳಗ್ಗೆ ತೆಗೆದಿಟ್ಕೊಳ್ಬೇಕು, ಮೀಸಲು ತೆಗೆದಿಟ್ಕೊಂಡ್ಬಿಡ್ಬೇಕು ಅಷ್ಟೇ ಹೊರತು ಆಗ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು. ಬೆಳಗ್ಗೆ ದಿಸೆ ಹೇಗೆ ಬೊಂಬೆಯಾಗ್ನೇ ತೆಗೆದಿಟ್ಕೊಂಡಿರ್ತೀವಲ್ಲ, ಇದೊಂದು ಎಕ್ಸ್ಟ್ರಾ ತೆಗೆದಿಟ್ಕೊಂಡ್ಬಿಟ್ರೆ ಸಾಯಂಕಾಲಕ್ಕೆ ಬರ ಮಧ್ಯರಾತ್ರಿ ಅಷ್ಟೇ. ಮತ್ತೆ ಹಿಡಿದ ತಕ್ಷಣ ಮಾಡಿ ಬಿಡ್ತಾ ಬಿಡ್ ತಕ್ಷಣ 3:30 ಆಗಿರುತ್ತೆ. ಆಮೇಲೆ ತಕ್ಷಣ ದೇವ್ರ ಪೂಜೆ ಮಾಡೋಕೆ ಬರಲ್ಲ, ನಾನು ಕೆಲವರು ಇನ್ನೂ ಎರಡು ರೀತಿ ಅಡ್ಜಸ್ಟ್ ಮಾಡ್ಕೋತಾರೆ. ಯಾಗೋ ಮಾಡಿಬಿಟ್ಟಿವಲ್ಲ ದೇವ್ರ ಪೂಜೆ ಶುರು ಮಾಡಿಬಿಡ್ತಾರೆ, ಬರೋದಿಲ್ಲ. ಅಲ್ಲೊಂದೇ ಆಗಬೇಕು ಅದಕ್ಕೆ, ಅದು ಮತ್ತೆ ಇನ್ನೊಂದು ಸ್ನಾನ ಮಾಡಲೇಬೇಕು ಅದಕ್ಕೆ. ಕೆಲವು ಇನ್ನೇನು ಮಾಡ್ತಾರೆ, ಯಾಗೋ ಹಾಗೆ ಮಾಡ್ತೇವೆ ಅನ್ನೋದು ಆಗಿಬಿಟ್ಬಿಡ್ತಾರೆ. ಎರಡೆರಡು ನಾಲ್ಕುವರೆಗೆ ಯಾಗೋ ಮಾಡಿದರೆ ಆಯಿತು ಅಂತ ಬಿಟ್ಬಿಡ್ತಾರೆ, ಅದು ತಪ್ಪು. ಆಗ ಬಿಟ್ಟು ಸ್ನಾನ ಬಿಟ್ಟು ಸ್ನಾನ ಅಂತ ಹಂಗ ಅದು ಒಂದು ಹೆಗಡು ಸ್ನಾನ ಹೇಗೆ ಒಂದು ಹಂಗ ಬಿಟ್ಟು ಸ್ನಾನ ಹಂಗ ಆದ್ರಿಂದಾಗಿನೇ ಪ್ರತ್ಯೇಕ ಮಾಡಲೇಬೇಕು ಹೊರತು ಬೇರೆ ಬರೋದಿಲ್ಲ. ಅದು ಸರಿಯಾಗಿ ಮಾಡಿದರೆ ಗ್ರಹಣಕ್ಕೆ ಭಾಳ ಫಲ ಬರುತ್ತೆ. ವೇದದ ಬಗ್ಗೆ ಮಠಭೇದವು ಸಾಮಾನ್ಯವಾಗಿ ಉತ್ತರಾದಿ ಮಠಕ್ಕೆಲ್ಲ ಬೆಳಗ್ಗೆ 9 ಗಂಟೆಗೆ ಶುರು, ಇನ್ನು ಬೇರೆ ಹೆಚ್ಚು ಕಡಿಮೆ ಎಲ್ಲ ಮಠಗಳಿಗೂ ಕೂಡ ಮಧ್ಯಾಹ್ನ 2:55 ಚಾನ್ಸ್ ಕೊಟ್ಟಿದ್ದಾರೆ, 2:53. ಯಾಕೆಂದರೆ ವ್ಯತ್ಯಾಸ ಬರಲಿಕ್ಕೆ ಏನು ಕಾರಣ ಅಂದರೆ ಮೂರು ಯಾಮ ಬಿಡಬೇಕು ಅಂಬೋದು ಅವ್ರದ್ದು. ಮೂರು ಯಾಮ ಬಿಡಬೇಕು ಸೂರ್ಯಗ್ರಹಣಕ್ಕಾದರೆ 4 ಯಾಮ ಮುಂಚೆ ಮಾಡಬೇಕು, ಚಂದ್ರಗ್ರಹಣಕ್ಕೆ 3 ಯಾಮ. ಮೂರು ಯಾಮದ ಮತ್ತೆ ವ್ಯತ್ಯಾಸ, 3 ಯಾಮ ಅಂದರೆ 9 ಗಂಟೆನೋ ಗೊತ್ತಾಯ್ತಾ. ಅದು ಯಾಮದ ಫುಲ್ ಭಾಗದ ಯೂನಿಟ್ ತಗೊಳ್ಳೋದು ನಾವೇ, ಅದು ಒಂದು ಪ್ರಶ್ನೆ. ಈಗ ಉತ್ತರಾಯಣ ಮಠದ ಲೆಕ್ಕ ಹೇಗಂದರೆ ಯಾಮನೇ ಟಚ್ ಮಾಡೋದು, ಮೊದಲೇ ಸೆಕೆಂಡಿಂದನೂ ಯಾಮನೇ. ಇವರು ಕರೆಕ್ಟ್ 3 ತಾಸು ತಗೊಳ್ಳೋದು ಇವ್ರ ಪದ್ಧತಿ, ಅದರಲ್ಲಿ ಅವ್ರು ತಪ್ಪು ಸರಿ ಅಂತ ಹೇಳಕ್ಕೆ ಹೋಗ್ಬಾರ್ದು. ಬಟ್ ಸಂಪ್ರದಾಯ ಇದು, ಏಕಾಚಿ ಇದ್ದಾಗಲ್ಲ ಇದು, ಇದಕ್ಕೆ ಸಂಪ್ರದಾಯ ಅಂತ ಮಾಡಕ್ಕೆ ಈ ಸಂಪ್ರದಾಯ ಒಪ್ಪಬೇಕು ನಾವು. ಅವ್ರು ಆ ಲೆಕ್ಕ ಸಂಪ್ರದಾಯ ಬಂದಿರೋದ್ರಿಂದ ಮಾಡ್ಬೋದು. ಅದಕ್ಕೆ ಮತ್ತೆ 11:53 ಆದ್ರೆ 9 ಗಂಟೆ ಸರಿಯಾದ ತಗೊಂಡು ಎಷ್ಟಾಗುತ್ತೆ ನಿಮ್ಗೆ? 2:53 ಆಗುತ್ತೆ. ಅದು ಅದಕ್ಕೆ ಅರ್ಥ, ಮೂರು ಯಾಮಕ್ಕೆ ಶಬ್ದಕ್ಕೆ 3 ತಾಸು ಇಟ್ಕೊಂಡು ಲೆಕ್ಕ. ಅದು ಇದು 3 ಯಾಮ ಆ ಲೆಕ್ಕ ಅಲ್ಲ, 4 ಯಾಮ ಮಾಡ ದಿವಸಕ್ಕೆ 4 ಯಾಮ, ಬೆಳಿಗ್ಗೆ ರಾತ್ರಿ 4 ಯಾಮ. 4ನೇ ಯಾಮದಲ್ಲಿ 9 ಗಂಟೆಗೆ ಯಾಮ ಶುರುವಾಗುತ್ತೆ, ಅದು ಒಂದು ತಗೊಳ್ಳೋದು. ಇಲ್ಲಿ ಮುಗಿ ಈ ಯಾವ ತಗೊಳ್ಳುವಾಗತ್ತೆ, ಮುಗಿಯೋ ತಗೊಳ್ಳ ಅವಾಗ ತೊಗೊಂಡು 3 ಯಾಮ ಇವ್ರ ಲೆಕ್ಕ ಇದೆ 6 ಅವರ್ಸ್. ಅವಾಗ ಏನಾಗುತ್ತೆ ಜಾಸ್ತಿ ಆಗ್ಬಿಡುತ್ತೆ. ಅದು ತಪ್ಪಲ್ಲ, ಅವರ ಪದ್ಧತಿ ಪ್ರಕಾರ ಮಾಡೋದು, ಏನೋ ತಪ್ಪಲ್ಲ. ಆದರೆ ಆ ಪದ್ಧತಿ ಸರಿಯಾಗಿ ಮಾಡಬೇಕು, ಅಷ್ಟೇ ಹೊರತು ಇದು ಮಾಡಬಾರ್ದು. ಇನ್ನು ಇವರಿಗೆ ಯೋಚನೆ, ಅಶಕ್ತರಿಗೆ ಮಾತ್ರ ಯೋಚನೆ ಇಲ್ಲ, ಸೂರ್ಯಾಸ್ತದವರಿಗೂ ಚಾನ್ಸ್ ಇದೆ. ಅವರು ಸೂರ್ಯಾಸ್ತದವರಿಗೂ ಹೆಚ್ಚಿಗೆ ಎಲ್ಲರ ಅಶಕ್ತರಾದ್ರೆ ಯೋಚನೆ ಇಲ್ಲ, ಸೂರ್ಯಾಸ್ತದವರಿಗೂ ತಗೊಳ್ತಾ ಇರ್ತಾರೆ. ಸೂರ್ಯಾಸ್ತ ಎಷ್ಟೊತ್ತಿಗೆ ಆಗುತ್ತೋ ಅದು ಲೆಕ್ಕ. ಸೂರ್ಯಾಸ್ತ ಲೇಟಾಗಿ ಆಗುತ್ತೆ, ಅಲ್ಲಿಗ ಲೇಟಾಗಿ ಆಗೋದ್ರಿಂದ ಬರುತ್ತೆ ಒಂದೊಂದು ಕಡೆಗೆ ಒಂದು ಕಡೆ. ಸೂರ್ಯಾಸ್ತ ಹೇಳಿದ್ರೆ ನೀವು ತಾರಕಕ್ಕೆ ಹೋಗ್ಬಿಟ್ಟು ಸೂರ್ಯಾಸ್ತ ಎಷ್ಟೊತ್ತಿಗೆ ಆಗುತ್ತೆ ಗೊತ್ತಾ? ಈಗ 8:00 ಆಗುತ್ತೆ. ಸೊ ಗ್ರಾಡ ಇಡೋರಿಗೂ ತಗೋಬೋದು, 6:30 ಆಗಿಬಿಡುತ್ತೆ. ಆಗ ಹಾಗೆ ಮಾಡಿ ನಮ್ಮ ಸೂರ್ಯಾಸ್ತ ತಗೊಂಡ್ಬಿಟ್ರೆ ಸಾಕು. ನಮ್ಮ ಎಲ್ಲಿರ್ತೀವಿ ಅಲ್ಲಿ ಸೂರ್ಯಾಸ್ತ ಆಗೋವರೆಗೂ ಮಕ್ಕಳಿಗೆ, ಗರ್ಭಿಣಿ, ಬಾಣಂತಿಯರಿಗೆ, ಅವರಿಗೆಲ್ಲ ಕೂಡ, ವೃದ್ಧರಿಗೆ ಔಷಧಿ ತೊಗೊಳ್ಬೇಕಾಗಿರುತ್ತೆ ಕೆಲವರಿಗೆ, ಅವರಿಗೆಲ್ಲ ಕೂಡ ಅವಕಾಶ ಇದೆ. ಉಳಿದವರೆಲ್ಲ ಇರುತ್ತೆ ಮಾಡೋದು. ಇಲ್ಲ 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 ಮಾಡೋದು, ಇಲ್ಲ ಅದು ತಪ್ಪು. ಇಲ್ಲ ಪದ್ಧತಿ ಇಲ್ಲ, ಎಲ್ಲೂ ಬದಿ ಯಾವ ಪುರಾಣದ ಯಾವ ಶಾಸ್ತ್ರದಲ್ಲೂ ಬಂದಿಲ್ಲ. ಇರಬಾರ್ದು, ಇರಲೇಬಾರ್ದು, ಇರಬಾರ್ದು. ಆ ಸಮಯದಲ್ಲಿ ಹೇಗೆ ಅಂತ ಕೇಳಿದ್ರೆ ಗ್ರಹಣ ಕಾಲದಲ್ಲಿ ಯಾವುದು ದೇವರನ್ನು ಮುಟ್ಲೇಬಾರ್ದು ಆ ಪದ್ಧತಿ ಗೊತ್ತಾಯ್ತಾ. ಆಮೇಲೆ ಅಂತಾರೆ ಮಠದಲ್ಲಿ ಯಾವ ಪದ್ಧತಿ ಬಂತು, ವೃಂದಾವನಕ್ಕೆ ಮಾತ್ರ ಅಭಿಷೇಕ ಮಾಡೋ ಪದ್ಧತಿ ಬಂದಿದೆ. ಆಮೇಲೆ ಮಠಗಳಲ್ಲಿ ಪದ್ಧತಿ ನಾವು ಆಕ್ಷೇಪಣೆ ಮಾಡಬಾರ್ದು ಗೊತ್ತಾಯ್ತಾ. ಮನೆಗಳಲ್ಲಿ ಅವಕಾಶ ಇದೆ, ಮನೆಗಳಲ್ಲಿ ಮಾಡೋಕ್ಕೆ ಹೋಗ್ಬಾರ್ದು. ಮಠಗಳಲ್ಲಿ ಮಠದ ಸಂಪ್ರದಾಯ ಮಾಡ್ತಾರ, ಇರಬಿಡಬಾರ್ದು ಯಾವುದು. ಆಮೇಲೆ ಇದ್ರೆ ಮೈಲಿಗೆ ಇದ್ದಾಗ ಲೆಕ್ಕ. ಆಮೇಲೆ ಅದು ಪದ್ಧತಿ ಅಷ್ಟು ಮಾಡಿಕೊಂಡ್ರೆ ಗ್ರಹಣದ ಆಚರಣೆ ಆಗುತ್ತೆ, ಅದನ್ನು ತಿಳ್ಕೊಟ್ಟು ತೊತ್ತಾಗಿಬಿಟ್ಟಿದೆ. ನಾಳೆ ಪಾಠ ಇರೋದಿಲ್ಲ, ಯಾಕಂದ್ರೆ 3-4 ಪಕ್ಷ ಇರೋದ್ರಿಂದ 9 ಗಂಟೆ ಒಳಗೆ ಮೂಸರಿಗೆ ಪಾಠಕ್ಕೆ ಬರಲಿಕ್ಕೆ ಆಗಲ್ಲ, ಅದರಿಂದಾಗಿನೇ ಇರೋದಿಲ್ಲ. ನಾಡಿದ್ದು ಬಾಡ್ಡೆ, ಅದ್ರ ಯೋಚನೆ ಇಲ್ಲ. ಶುಕ್ರವಾರ ಬೆಳಿಗ್ಗೆ ಪಾಠ ಇರುತ್ತಾ? ಸಾಯಂಕಾಲ ಪ್ರವಚನ ಇವತ್ತಿದೆ, ಇವತ್ತು 6:30 ಹೇಳಿದ 3 ವಿಷಯ. ಮತ್ತು ಗ್ರಹಣದ ಬಗ್ಗೆ ಇನ್ನೂ ಕೆಲವು ವಿಷಯಗಳು, ಆಮೇಲೆ ಇದು ಯಾವುದು ಶ್ರೀಪಾದರಾದರು ಮತ್ತು ಸತ್ಯಾಭಿನವತಿ, 3 ಪ್ರವಚನ ಇರುತ್ತೆ 6:30. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯಃ. Thank you. ಸಿಗುತ್ತೆ. ಬೆಳಿಗ್ಗೆ ಮಾಮೂಲು ಬ್ರಹ್ಮಯಜ್ಞ ತರ್ಪಣ ಬೆಳಿಗ್ಗೆ ಕೊಡಲೇಬೇಕು, ಬ್ರಹ್ಮಯಜ್ಞ ತರ್ಪಣ ಬೆಳಿಗ್ಗೆ ಕೊಡಬೇಕು, ಸಾಯಂಕಾಲ ಜ್ಞಾನ ವಿಶೇಷ ತರ್ಪಣ. ಹೌದು, ಮಸ್ತ ಹೌದು. ಸೂರ್ಯೋದಯ ಆದ್ಮೇಲೆ ಅರುಣೋದಯ, ಅರುಣೋದಯ ಯಾವ್ದು ಕೈಲಿ ಅಲ್ಲ, ಬೆಳಿಗ್ಗೆ ಸಂಕ್ರಮಣ ತಗೊಂಡು ಬೆಳಿಗ್ಗೆ ಕೊಟ್ಬಿಡ್ಬೇಕು. ಹಾ, ಬೆಳಿಗ್ಗೆ ಕೊಟ್ಬಿಡ್ಬೇಕು ಸಂಕ್ರಮಣ ಬೆಳಿಗ್ಗೆನೆ. ಸಂಕ್ರಮಣ ತಪ್ಪು ತಪ್ಪು ತಪ್ಪು, ಊಟ ಇಲ್ಲದವರು ಬರುತ್ತೆ, ಅದು ಊಟ ಇಲ್ಲ ಅಂತ ತಿಳ್ಕೊಬೇಕು. ಬೆಳಿಗ್ಗೆ ಊಟ ಇಲ್ಲದವ್ರು ಬಿಟ್ಟರೆ ಸಾಯಂಕಾಲ ಬಂದೇ ಬರ್ತಾ ಇದ್ದಾರೆ. ಇದ್ರಲ್ಲಿ ಬರುತ್ತೆ, ಡಿಸೆಂಬರ್ಲಿ ಬರುತ್ತಲ್ಲ, ಅವಾಗ ಹಾಕಿ ಅವಾಗ ಬೆಳಿಗ್ಗೆ ಕೊಡೋಗಿಲ್ಲ. ತಪ್ಪು ತಪ್ಪು ಬರೋದ, ತಪ್ಪು ನಾಳೆ ಊಟ ಇದೆ, ಊಟ ತರ್ಪಣ ಊಟ ಇಲ್ಲ ತರ್ಪಣ ಕೊಡ್ತೀನಿ ನೀವೀಗ. ಬೆಳಿಗ್ಗೆ ಮಾಮೂಲು ತರ್ಪಣ, ಬ್ರಹ್ಮಯಜ್ಞ ತರ್ಪಣ ಇದೆಯಲ್ಲ, ಬ್ರಹ್ಮಯಜ್ಞ ತರ್ಪಣ ಪ್ಲಸ್ ಸಂಕ್ರಮಣ ತರ್ಪಣ, ಸಂಕ್ರಮಣ ನಾಳೆ. ಹಾಂ ಹಾಂ, ತಿಳ್ಕೊಂಡು ಕೊಡಲೇಬೇಕು.